ಇರುವಂತಹ ವಿಷಯ ಮಮಾಭಾಚಮ್ಮಸ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವದಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ಜಯತ್ಯಜೋ ಖಂಡಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿಮಾನಿ ಸ್ವಭಕ್ತ ಹರ್ದೋಚ್ಚ ತವೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯಕಾಂತಿ ಪ್ರಕತಃ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಹ ಜಯತ್ಯ ಸಂಖ್ಯೋರು ಬಲಾಂಬುಪುರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯೋ ವಿಪ್ರಲಂಭ ವಿಪರೀತಮತಿಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥ ಮುನಿವರ್ಯಮಹಂ ನಮಾಮಿ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಸೋಮೇಶ್ವರಾಯ ಸಿತಭೂತಿವಿಕಸ್ವರಾಯ ಪ್ರೇಮಪ್ರವೃದ್ಧ ಗಿರಿಜಾ ಹೃದಿ ಭಾಸ್ವರಾಯ ತುಂಗೋಲ್ಲಸತ್ಪವನ ಪಾವಿತ ವಂಶಪಲ್ಲಿ ಮಾಂಗಲ್ಯ ಹೇತುಚರಿತಾಯ ನಮಃ ಶಿವಾಯ ಉಮೇಶಾತ್ಯಾಸುರಾವೋಹಂ ಕೀಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಪುರುತ ಮನೋಮೇ ಮಧ್ವಭಾವಕಂ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ ಕದಾ ಪುಣ್ಯಾರಣ್ಯೇ ಶುಭಧವಲ ಗಂಗಾ ಪರಿಸರೇ ಚರಂ ಸೂರೇ ಸೇವಾಜನಿತ ಪರಮಾನಂದ ಭರಿತಃ ಅಯಿ ಸಂವಿತ್ ಸ್ವಾಮಿನ್ ಹಯವದನ ವಾದೀಶ ವರದ ಪ್ರಸೀದೇತಿ ಕ್ರೋಶನ್ ನಿಮಿಷಮಿವ ನಿಶ್ಯಾಮಿ ದಿವಸಾನ್ ವಾದಿರಾಜ ಗುರೂನ್ ವಂದೇ ಪ್ರಭುತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹ ಶ್ರೀ ಗುರುಭ್ಯೋ ನಮಃ ಹರಿ ಓ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತಕಾಯ ನಮೋ ನಮಸ್ತೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತ ವಿಶ್ವಶ್ರೇಷ್ಠವಾಗಿರತಕ್ಕಂತಹ ಮಹೋನ್ನತವಾದಂತಹ ಕೃತಿ. ಯಾವುದೇ ದೃಷ್ಟಿಯಿಂದ ಕೂಡ ಅದಕ್ಕೆ ಅದೇ ಸಾಟಿನೇ ಹೊರತು ಮತ್ತೊಂದು ಗ್ರಂಥ ಅದಕ್ಕೆ ಸಾಟಿ ಇಲ್ಲ ಅನ್ನೋ ಮಾತನ್ನ ಶ್ರೀಮದ್ ಆಚಾರ್ಯರು ಅನೇಕ ಆಧಾರಗಳನ್ನು ಇತ್ತು ನಿರೂಪಣೆ ಮಾಡಿದ್ದಾರೆ. ನ ಭಾರತ ಸಮಂ ಶಾಸ್ತ್ರಂ, ಎಲ್ಲ ಜನರು ಕೇಳಿ ತತ್ವಜ್ಞಾನವನ್ನು ತಿಳಿದು ಭಗವಂತನನ್ನು ಮೆಚ್ಚಿಸಿ ಮೋಕ್ಷದ ಹಾದಿಯನ್ನು ಕಂಡುಕೊಳ್ಳಲಿಕ್ಕೆ ಮಹಾಭಾರತವನ್ನು ಬಿಟ್ಟರೆ ಮತ್ತೊಂದು ಕೃತಿ ಇಲ್ಲ ಅನ್ನೋದು ಆಚಾರ್ಯರ ಮಾತು. ಭಾರತಾನ್ನ ವಿರಾಗಾಯ ಭಾರತಾನ್ನ ವಿಮುಕ್ತಯೇ, ನಿಜವಾದ ವೈರಾಗ್ಯ ಬರಬೇಕೋ ಮಹಾಭಾರತವನ್ನು ಕೇಳಬೇಕು, ನಿಜವಾದ ಮುಕ್ತಿಯ ಹಾದಿ ಕಾಣಬೇಕೋ ಮಹಾಭಾರತವನ್ನು ಕೇಳಬೇಕು. ಹೀಗೆ ಮಹಾಭಾರತದ ಪ್ರಶಂಸೆ ಅನ್ನೋದು ಸಕಲ ಶಾಸ್ತ್ರಗಳಲ್ಲೂ ಕಂಡುಬಂದಿರತಕ್ಕಂತಹ ಪ್ರಶಂಸೆ. ಅಂತ ಮಹಾಭಾರತದಲ್ಲಿ ಕಥೆ, ಪಾತ್ರ, ಸನ್ನಿವೇಶಗಳು, ವಿವಿಧ ಶಾಸ್ತ್ರಗಳ ಒಂದು ಸಮಾವೇಶ, ಒಂದೊಂದು ಸಹ ಅದ್ವಿತೀಯವಾದದ್ದು. ಅದರಲ್ಲಿ ಕಥಾಸರಣಿಯನ್ನು ನೋಡುತ್ತಾ ಹೇಗೆ ಶ್ರೀ ವೇದವ್ಯಾಸ ದೇವರು ಇಡೀ ವಿಶ್ವಕ್ಕೆ ದಾರಿದೀಪವಾಗತಕ್ಕಂಥ ತತ್ವಗಳನ್ನ ಸತತವಾಗಿ ಸುರಿಮಳೆ ಮಾಡಿದ್ದಾರೆ ಎಂಬುದನ್ನು ನೋಡ್ತಾ ಇದ್ದೇವೆ. ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ವೇದವ್ಯಾಸರ ಹೃದಯವನ್ನ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಒಟ್ಟು ಮಹಾಭಾರತದ ಕಥಾಸರಣಿ ಎಷ್ಟು ಜಟಿಲವಾದದ್ದು ಅಂದ್ರೆ ಗೊಂಡಾರಣ್ಯದಲ್ಲಿ ಕಣ್ಣುಗಟ್ಟಿಬಿಟ್ರೆ ಹೇಗೋ ಹಾಗೆ, ಮುಖ್ಯ ಕಥೆನೇ ಗೊತ್ತಾಗೋದಿಲ್ಲ. ಅಂಥ ಒಂದು ಎಷ್ಟೋ ಜನ ಇವತ್ತು ಮಹಾಮಹಾ ಕವಿಗಳು ಅನಿಸಿಕೊಂಡವರು, ಜಗತ್ತಿನ ಪ್ರತಿಭಾವಂತರು, ಅದರ ಕಥಾಸರಣಿಯನ್ನು ಅರ್ಥ ಮಾಡಿಕೊಡೋದಲ್ಲೇ ಸೋತಿದ್ದಾರೆ. ತಪ್ಪು ತಪ್ಪಾಗಿ ಸಿನಿಮಾ, ನಾಟಕ, ಬಯಲಾಟಗಳಲ್ಲಿ ಬರೋದೇ ಅದಕ್ಕೆ ದೃಷ್ಟಾಂತ. ಪಂಪ, ರನ್ನ, ಕುಮಾರವ್ಯಾಸರಂತಹ ದೊಡ್ಡ ದೊಡ್ಡ ಕವಿಗಳೆಲ್ಲ ಕೂಡ ಅದರ ಮುಖ್ಯ ಕಥೆಯನ್ನ ಪ್ರಾಮಾಣಿಕವಾಗಿ ತಿಳಿಸೋದರಲ್ಲೇ ಸೋತು ಬಿಟ್ಟಿದ್ದಾರೆ. ಅಂದ ಮೇಲೆ ಮಹಾಭಾರತ ಎಷ್ಟು ಜಟಿಲವಾದ ಗ್ರಂಥ ಅಂತ ಹೇಳೋದಕ್ಕೆ ಅದೊಂದು ದೃಷ್ಟಾಂತ. ಇನ್ನು ಅದರ ಸಮಸ್ಯೆಗಳು, ಅದರ ನಿರ್ಣಯ ಒಂದೊಂದು ಕೂಡ ಊಹಾತೀತವಾದದ್ದು. ಅವನ್ನೆಲ್ಲ ಕೂಡ ಬಿಡಿಸಿ ಅತ್ಯಂತ ಸುಲಭವಾಗಿ, ಸ್ಪಷ್ಟವಾಗಿ, ಖಚಿತವಾಗಿ ಮಹಾಭಾರತದ ಹೃದಯವನ್ನು ತೆರೆದಿಟ್ಟ ಶ್ರೇಯಸ್ಸು ಶ್ರೀಮದ್ ಆಚಾರ್ಯರು. ಅವರಿಗೆ ಅದು ಎಷ್ಟರ ಸಾಧ್ಯವಾಗಲಿಕ್ಕೆ ಕಾರಣ, ಅವರು ಮಹಾಭಾರತವನ್ನ ಕೇಳಿ ಬರದವರಲ್ಲ, ಮಹಾಭಾರತದ ಪಾತ್ರವೇ ಅವರು. ಭೀಮಸೇನಾಗಿ ಸ್ವತಃ ಭಾಗವಹಿಸಿದ ಮಧ್ವಾಚಾರ್ಯರು ಮಹಾಭಾರತವನ್ನ ಕಣ್ಣಿಗೆ ಕಟ್ಟಿದಾಗ ಹೇಳ್ತಾರೆ ಅಂದ್ರೆ ಕಣ್ಣಿಗೆ ಕಂಡಿದ್ದನೇ ಹೇಳ್ತಾರೆ. ಅದರಿಂದ ಕಣ್ಣಿಗೆ ಕಟ್ಟಿದಾಗ ಆಗ್ಲೇಬೇಕು ಅದು. ಇದು ಅವರ ಬೇರೆ ಯಾವ ಕವಿಗಳು ಯಾಕೆ ಸಾಧ್ಯವಾಗಲಿಲ್ಲ ಅಂದ್ರೆ ಅವರು ಕಂಡವರಲ್ಲ, ಸರಿಯಾಗಿ ಕೇಳಿದವರು ಅಲ್ಲ. ಇವರು ಹಾಗಲ್ಲ, ವ್ಯಾಸರ ಬಂದು ಕೂತು ಕೇಳಿದ್ದಾರೆ, ಭೀಮನಾಗಿ ನೋಡಿದ್ದಾರೆ. ಆದ್ದರಿಂದ ಅದ್ಭುತವಾದ ಕೃತಿಯನ್ನು ಕೊಟ್ಟಿದ್ದಾರೆ. ಈ ಸಾರಿಯ ಪ್ರವಚನದಲ್ಲಿ ಕಣಿಕ ನೀತಿಯನ್ನು ದುರ್ಯೋಧನಾದಿಗಳು ಕೇಳಿ ಹೇಗೆ ಪೂರ್ಣ ದುಷ್ಟರಾದರು ಅಂತ ನಾವು ಕೇಳಿದ್ದೇವೆ. ದುರ್ಯೋಧನಾದಿಗಳು ಕೇಳಿದ್ದು, ಕೌರವರು ಕೇಳಿದ್ದು ಕಣಿಕ ನೀತಿ. ಕಣಿಕ ಒಬ್ಬ ರಾಕ್ಷಸ, ಬ್ರಾಹ್ಮಣ ವೇಷದ ರಾಕ್ಷಸ, ಶಕುನಿಯ ಗುರು, ಶುಕ್ರಾಚಾರ್ಯರ ಶಿಷ್ಯ, ಅವನು ಹೇಳಿಕೊಟ್ಟ. ಇದು ಕೌರವರ ಶಿಕ್ಷಣ ಹೀಗಾಯಿತು. ಪಾಂಡವರು ಯಾರಲ್ಲಿ ಓದಿದ್ರು ಅಂದ್ರೆ ಮಹಾಭಾರತದಲ್ಲಿ ಹೇಳಿದ್ದನ್ನು ಯಾರು ಗಮನಿಸಿಲ್ಲ, ಅವರು ವೇದವ್ಯಾಸರ ಶಿಷ್ಯರು. ತೇ ಪಂಚ ಪಾಂಡುತನಯಾಹ ಮುಗುದುರು ನಿತಾಂತಂ ಸದ್ಧರ್ಮಚಾರಿಣ ಗುರುಕ್ರಮ ಶಿಕ್ಷಿತಾರ್ಥಾಹ. ವೇದವ್ಯಾಸ ದೇವರ ಶಿಷ್ಯರವರು, ಪರಬ್ರಹ್ಮನ ಶಿಷ್ಯರಾದಂತಹ ಪಾಂಡವರಲ್ಲಿ, ಒಬ್ಬ ರಾಕ್ಷಸರ ಶಿಷ್ಯರಾದ ಕೌರವರಲ್ಲಿ ಪರಮಾತ್ಮ ಅವರವರ ಸ್ವರೂಪ ಯೋಗ್ಯತೆಗೆ ತಕ್ಕಂತೆ ಗುರುಗಳನ್ನ, ತಂದೆ ತಾಯಿ ಬಂಧು ಬಳಗೆ ಹಾಗೆ ಯೋಜನೆ ಮಾಡ್ತಾನೆ. ಅವರ ಸಾಧನೆಗೆ ಅನುಕೂಲವಾದ ರೀತಿಯಲ್ಲೇನೆ ಒಳ್ಳೆಯವರಿಗೆ ಒಳ್ಳೆಯ ಪರಿಸರ, ಕೆಟ್ಟವರಿಗೆ ಕೆಟ್ಟ ಪರಿಸರ ಸಾಮಾನ್ಯವಾಗಿ ಕೊಡ್ತಾನೆ. ಕೆಲವೊಮ್ಮೆ ಬದಲಾವಣೆ ಆದ್ರೆ ಪರೀಕ್ಷೆಗೋಸ್ಕರ ಮಾಡ್ತಾನೆ ಹೊರತು ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋ ಹಿ ಜಾಯತೆ. ಅಂಥದ್ದೇ ಗುರುಗಳು, ಅಂಥದ್ದೇ ವಾತಾವರಣ ಕೌರವರಿಗೆ ಸಿಕ್ತು. ಅದರ ಫಲ ಅವರು ಏನ್ ಮಾಡಿದ್ದಾರೆ, ದುಷ್ಟಶಾಸ್ತ್ರ ಓದ್ಕೊಂಡು ಹೋಗ್ತಾರೆ, ಓದ್ಕೊಂಡು ಹೋಗ್ಲಿ ಬಿಡಿ ಅಂತ ಹೇಳಾಗಿಲ್ಲ. ಇವತ್ತು ಸಜ್ಜನರು ಸಚ್ಛಾಸ್ತ್ರ ಕೇಳಿ ಎಷ್ಟು ಅನುಷ್ಠಾನ ಮಾಡ್ತಾರೋ ಬಿಡ್ತಾರೋ ಬೇರೆ, ದುಷ್ಟರು ಮಾತ್ರ ದುಶ್ಯಾಸ್ತ್ರ ಕೇಳಿ ಪೂರ್ಣ ಅನುಷ್ಠಾನ ಮಾಡ್ತಾರೆ, ಅದು ವಿಶೇಷ. ಇವತ್ತು ದುಷ್ಟರು ಸಂಪೂರ್ಣ ಅನುಷ್ಠಾನ ಮಾಡ್ತಾರೆ. ಆದ್ರಿಂದಾಗಿನೇ ದುಷ್ಟರು ಶಾಸ್ತ್ರ ಕೇಳಿದರೆ ಭಾರಿ ದುಷ್ಟರಾಗೋದು ತೀರ ಸಹಜ. ಸಜ್ಜನರು ಭಾರಿ ಸಜ್ಜನರಾದರೆ ಮಾತ್ರ ಒಳ್ಳೆ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ. ಎಷ್ಟೋ ಮಾತುಗಳು ಮಾತುಗಳಾಗಿಯೇ ಉಳಿಯೋ ಸಂಭವ ಉಂಟು. ದುರ್ಯೋಧನಾದಿಗಳು ಅದನ್ನು ಕೃತಿಗೆ ಇಳಿಸಿದ್ರು. ಕೃತಿಗೆ ಇಳಿಸೋದು ಅಂದ್ರೇನು, ಧರ್ಮಾದಿಗಳನ್ನು ದ್ವೇಷ ಮಾಡಬೇಕು ಅಂತ ಕೇಳಿದ್ರು, ಅವರು ಗಡಿ ಪಾರು ಮಾಡಬೇಕು, ಸುಟ್ಟೇ ಬಿಡಬೇಕು ಅಂತ ಹೊರಟೇ ಬಿಟ್ರು. ಪಾಂಡವರನ್ನು ವಾರಣಾವತಕ್ಕೆ ಕಳಿಸಿದರು, ಅರಗಿನ ಮನೆಯಲ್ಲಿ ಸುಡಿಸೋ ಯೋಚನೆ ಮಾಡಿದರು, ಆದರೆ ಅವರಿಗೇನು ಆಗಲೇ ಇಲ್ಲ. ಪಾಂಡವರಿಗೆ ಎಷ್ಟು ವಿರೋಧ ಮಾಡಿದರೂ ಕೂಡ ಕೌರವರು, ಪಾಂಡವರಿಗೆ ಏನೂ ಆಗಲಿಲ್ಲ. ಇದು ಕಲಿಯುಗ, ಸಜ್ಜನರಿಗೆ ತುಂಬಾ ಕಷ್ಟ ಜಾಸ್ತಿ, ಆದರೆ ಯಾರು ನಿರಾಶರಾಗಬೇಕಾಗಿಲ್ಲ. ಪಾಂಡವರಿಗೆ ಬಂದಷ್ಟು ಕಷ್ಟ ಜಗತ್ತಲ್ಲಿ ಯಾರಿಗೂ ಬರೋದಿಲ್ಲ. ಅವರದ್ದು ಸುಖ ಯಾರು ಉಳ್ಕೊಳ್ಳೋದಿಲ್ಲ. ಆದ್ರಿಂದಾಗಿನೇ ಅವರ ಮಧ್ಯೆ ಭೀಮಸೇನ ಇರೋದರಿಂದ ಎಲ್ಲಾ ಕಷ್ಟಗಳನ್ನು ಪರಿಹಾರ ಮಾಡುತ್ತಾರೆ. ಆದ್ರಿಂದ ನಮಗೆ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ, ಪುರಂದರದಾಸರ ಮಾತು. ಕೃಷ್ಣ ಹರಿವಾಯುಗಳ ಅನುಗ್ರಹ ಇತ್ತು ಅಂದ್ರೆ ಎಷ್ಟು ಕಷ್ಟ ಬಂದರೂ ಕೂಡ ಕೊನೆಗೆ ಸುಖ ಸಿಗಲೇಬೇಕು ಎಂದು ಶಾಸ್ತ್ರದ ಸಂದೇಶ. ಆ ದೃಷ್ಟಿಯಿಂದ ಪಾಂಡವರು ವನದಲ್ಲಿ ಹೊರಗಿನ ಮನೆಯಿಂದ ಸುಟ್ಟು ಬೂದಿಯಾಗಬೇಕಾದ ವನದಿಂದ ಸುರಕ್ಷಿತ ಹೊರಹೊರಟು. ಸುಟ್ಟು ಬೂದಿಯಾದವನು, ಸುಡೋ ಕಾರ್ಯಕ್ಕೆ ನಿಯೋಜಿತನಾಗಿದ್ದ ಪುರೋಚನ ಸುಟ್ಟು ಬೂದಿಯಾಗಿಬಿಟ್ಟ. ಹಿಡಿಂಬ ವನಕ್ಕೆ ಹೋಗಿ ಗಂಗಾ ನದಿಯನ್ನು ದಾಟಬೇಕು, ಬೇರೆ ನದಿಯಿಂದ ಗಂಗಾ ನದಿ ಅಲ್ಲ. ಎಷ್ಟೋ ನದಿಗಳು ದಕ್ಷಿಣ ಭಾರತದ ಒಣಗೋಗ್ಬಿಡುತ್ತೆ ಎಷ್ಟೋ ಸಲ, ಆದ್ರೆ ಗಂಗಾ ನದಿ ಯಾವ ಕಾಲಕ್ಕೂ ಒಣಗೋದೇ ಇಲ್ಲ, ಯಾವಾಗಲೂ ತುಂಬಿ ಹರಿತಕ್ಕಂಥ ನದಿ. ಅದು ನಿರಾಜಾಲವಾಗಿ ದಾಟುತ್ತಾರೆ ಹಿಡಿಂಬ ವನ. ಅದು ವನ ರಾಕ್ಷಸ, ಅದರಲ್ಲಿ ಆ ರಾಕ್ಷಸರಿ ಶಿವನ ವರ ಭೀಮಸೇನ ಲೀಲಾಜಾಲ ಸಂಹಾರ ಮಾಡುತ್ತಾನೆ. ಹಿಡಿಂಬೆ ಕಲ್ಯಾಣವಾಗಿ ಈ ಬಾರಿಯ ಪ್ರವಚನ ಎರಡು ಮದುವೆ ಆಗಿದೆ, ಒಂದು ಹಿಡಿಂಬ ಕಲ್ಯಾಣ, ದ್ರೌಪದಿ ಕಲ್ಯಾಣದ ಸಿದ್ಧತೆ ಎರಡು ನಡೆದಿದೆ. ಹಿಡಿಂಬಾದೇವಿ ಮೂಲತಃ ಭಾರತೀಯ ಆವೇಶದ ಸಾತ್ವಿಕ ಸ್ತ್ರೀ, ಅಮರಾವತಿ ಅಭಿಮಾನಿ ದೇವತೆ. ಶಾಪವಶಾತ್ ರಾಕ್ಷಸಿಯಾಗಿ ಹುಟ್ಟಿರ್ತಾಳೆ. ಪ್ರಹ್ಲಾದ ಹೇಗೆ ದೈತ್ಯನಾಗಿ ಹುಟ್ಟಿದ್ರು ಕೂಡ ಶ್ರೇಷ್ಠ ದೇವತೆಯೋ, ಹಿಡಿಂಬೆ ಹಾಗೆ ಶ್ರೇಷ್ಠ ದೇವತೆ ರಾಕ್ಷಸಿಯಾಗಿ ಹುಟ್ಟಿದ್ದಾರಷ್ಟೇ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಪ್ರಹ್ಲಾದ ಒಂದು ದೃಷ್ಟಾಂತ, ಒಬ್ಬ ಪುರುಷನಾಗಿ ಸಾತ್ವಿಕ ಚೇತನ, ಶಾಪವಶಾತ್ ದೈತ್ಯನಾಗಿ ಹಿರಣ್ಯಕಶಿಪುವಿನ ಮಗನಾಗಿ ಹುಟ್ಟಿದ. ಇಲ್ಲಿ ಹಿಡಿಂಬನ ತಂಗಿಯಾಗಿ ಹುಟ್ಟಿದ್ದೆ, ಅವಳು ಒಬ್ಬ ಸ್ತ್ರೀ ಆಗಿ ಹುಟ್ಟುತ್ತಾಳೆ. ಅಂದ್ರೆ ಗಂಡಸೇ ಆಗಲಿ ಹೆಂಗಸೇ ಆಗಲಿ ಧರ್ಮ ತಪ್ಪಿದಾಗ ಅಸುರ ಯೋನಿಯಲ್ಲಿ ಹುಟ್ಟೋ ಶಾಪ ಬರಬಹುದು. ಆದರೂ ಅವರು ತಮ್ಮ ಯೋಗ್ಯತೆಗೆ ತಕ್ಕಂತೆ ಸಾಧನೆ ಮಾಡಿ ಉದ್ಧಾರವಾಗಿ ಭೀಮಸೇನ ಒಂದು ಸಹವಾಸದಿಂದ ಹಿಡಿಂಬೆಗೆ ಕಲ್ಯಾಣವಾಯಿತು. ಕಲ್ಯಾಣ ಮಾಡಿಸಿದ್ದು ಸಾಕ್ಷಾತ್ ವೇದವ್ಯಾಸ ದೇವರು ಕಲ್ಯಾಣವನ್ನು ಮಾಡಿಸಿದರು. ಅಲ್ಲಿಂದ ಬಕವನಕ್ಕೆ ಬಂದರು. ಏಕಚಕ್ರ ನಗರಕ್ಕೆ ಎಷ್ಟು ದಿವಸ ಕೋಟ್ಯಂತರ ವರ್ಷಗಳಿಂದ ಗಂಟು ಬಿದ್ದಿದ್ದ ಬಕಾಸುರನನ್ನ ಭೀಮಸೇನ ಲೀಲಾಜಾಲವಾಗಿ ಸೀಳು ಸಂಹಾರ ಮಾಡಿದ ಕಥೆ ಅದು. ಸೀಳು ಸಂಹಾರ ಮಾಡಿದ, ಅಸ್ತ್ರ ಇಲ್ಲ, ಶಸ್ತ್ರ ಇಲ್ಲ, ಬ್ರಾಹ್ಮಣ ವೇಷ, ಬ್ರಹ್ಮಚಾರಿ ವೇಷ. ಅದರಲ್ಲಿ ಆಕ್ರಮ್ಯ ಪಾದಪತಿ ಪಾದತಲೇನ ತಸ್ಯ ದೋರ್ಭ್ಯಾಂ ಪ್ರದೃಶ್ಯ ಚ ಪರಂ ವಿದದಾರ ಭೀಮಃ. ಅವರು ಒಂದು ಕಾಲ ಮೇಲೆ ತನ್ನ ಒಂದು ಕಾಲನ್ನಿಟ್ಟು ಇನ್ನೊಂದು ಕಾಲನ್ನು ಹಿಡಿದು ಎಡದಾಗ ಎರಡು ಹೋಳು ತೆಗೆದಾಗ ಒಳ್ಳೆ ಬರೋದಿಲ್ಲ ಜನಗಳಿಗೆ, ಇಲ್ಲ ದೊಡ್ಡದಾಗದಲ್ಲಿ ಚಿಕ್ಕದಾಗದಲ್ಲಿ ಪುಡಿ ಪುಡಿ ಆಗಿಬಿಡೋದು. ಕರಾರವಾಕ್ಕಾಗಿ ಸೀಳು ಬಿಸಾಕಿದಾಗ ಏನು ಶಕ್ತಿ ಭೀಮಸೇನ ಶಕ್ತಿ? ಭೀಮಸೇನ ಸಮೂಹ ನಾಸ್ತಿ ಸೇನೆಯೋ ರುಹಯೋರಪಿ ಅನ್ನೋದಕ್ಕೆ ಇವೆಲ್ಲ ಮಾತ್ರ ನಿದರ್ಶನ. ಅಷ್ಟು ಕೊಂದು ಅಹಂಕಾರವೇ ಇಲ್ಲ ಅಂತ ಕೆಲಸ ಮಾಡಿದರೆ ಕೃಷ್ಣಾರ್ಪಣದ ದೇವರು ವರ್ತಿದ್ದೆ ಹೊರತು ನಾನು ಕೊಂದು ಬಿಟ್ಟೆ ಅನ್ನೋ ಮಾತೇ ಇಲ್ಲ. ನಾಹಂಕರ್ತ ಹರಿಹಕರ್ತ ಅವರಷ್ಟು ಕೆಲಸ ಮಾಡಿದವರೇ ಇಲ್ಲ. ಅವರಷ್ಟು ದೇವರಿಗೆ ಅರ್ಪಿಸಿ ನಾಹಂಕರ್ತ ಹರಿಕರ್ತ ಅಂದವರೇ ಇಲ್ಲ. ಇದವರ ವಿಶೇಷವಾದ ಸಾಮರ್ಥ್ಯ. ಅಲ್ಲಿಂದ ವೇದವ್ಯಾಸ ದೇವರವರನ್ನ ಪಾಂಚಾಲಪುರಕ್ಕೆ ಹೋಗಿ ಅಂತ ಕಳಿಸಿದಾಗ ಅವರೆಲ್ಲ ಬಂದಿದ್ದಾರೆ. ದಾರಿಯಲ್ಲಿ ಗಂಗಾ ನದಿಯ ಸುದ್ದಕ್ಕೂ ಪ್ರಯಾಣ. ಚಿತ್ರಥಾನ ಗಂಧರ್ವ ಬಂದಾಗ ಅರ್ಜುನ ತನ್ನ ಅಸ್ತ್ರವಿದ್ಯಾ ಕೌಶಲದಿಂದ ಪಂಜಿನೊಳಗೆ ಆಗ್ನೇಯಾಸ್ತ್ರವನ್ನು ಮಂತ್ರಿಸಿದಾಗ ಆಗ್ನೇಯಾಸ್ತ್ರ ಹೋಗಿ ಅವರ ರಥವನ್ನ ಸುಟ್ಟು ಬೂದಿ ಮಾಡಿತು. ಅಷ್ಟೇ ಅಲ್ಲ, ಅವನ ಮೈಯನ್ನೆಲ್ಲ ಸುಟ್ಟು ಬಿಡಿತು, ಅವನ ಚರ್ಮದ ಒಳಗೇನು ಸುಟ್ಟಿಲ್ಲ. ಅಂತ ಕೌಶಲವನ್ನ ಅರ್ಜುನ ತೋರಿಸ್ತಾರೆ. ಆಗ್ನೇಯಾಸ್ತ್ರವನ್ನು ಅಭಿಮಂತ್ರಿಸಿ ಬಿಟ್ಟಿದ್ದಕ್ಕೆ ಸಾಮಾನ್ಯ ಪಂಜು ಅಂತ ಕೆಲಸ ಮಾಡ್ತಾ ಇದೆ. ಅಸ್ತ್ರಗಳು ಬೇರೆ ನೋಡಿ, ಬರೀ ಸೂಜಿ ಇಂಜೆಕ್ಷನ್ ಏನ್ ಕೆಲಸ ಮಾಡಿ, ಚುಚ್ಚರ ಗಾಯ ಆಗುತ್ತಷ್ಟೆ, ಔಷಧಿ ಇರುತ್ತೆ. ಇಮ್ಮಿಡಿಯೇಟ್ ಎಂತ ಕೆಲಸ ಮಾಡುತ್ತದೆ, ಎಷ್ಟು ಇಮ್ಮಿಡಿಯೇಟ್ ಆ ಕ್ಷಣಕ್ಕೆ ಮೈಯೆಲ್ಲ ಇಡೀ ದೇಹವನ್ನ ವ್ಯಾಪಿಸಿ ಬಿಡುತ್ತೆ. ಬರೀ ಸೂಜಿ ಹೇಗೆ, ಔಷಧಿ ಇದ್ರೆ ಹೇಗೆ, ಮತ್ತು ಬರೀ ಅಗ್ನಿ ಬೇರೆ, ಮಂತ್ರಿಸಿ ಬಿಟ್ರೆ ಬೇರೆ. ಇದು ಅಸ್ತ್ರಕ್ಕೂ ಸಾಮಾನ್ಯವಾಗಿರ್ತಕ್ಕಂತಹ ಬರೀ ವಸ್ತುಗಳಿರೋ ಡಿಫರೆನ್ಸ್ ಅದು. ಒಂದು ಬರೀ ಲೆಟರ್ ಬೇರೆ, ಅಧಿಕಾರಿ ಸೈನ್ ಮಾಡಿದ ಲೆಟರ್ ಲೆಟರ್ ಅನ್ನೋದಿಲ್ಲ, ಅದನ್ನ ಆರ್ಡರ್ ಅಂತ ಕರೀತಾರೆ. ಸರಕು ಆದೇಶವಾಗಿ ಬಿಡುತ್ತೆ. ಬರೀ ಕಾಗದದ ತುಂಡು ಬೇರೆ, ಆದೇಶ ಬೇರೆ. ಇವತ್ತು ಜ್ಞಾನಿಗಳ ಮಾತುಗಳೆಲ್ಲ ಆದೇಶವಿದ್ದಂತೆ ಅರ್ಜುನನ ಸಿದ್ಧಿ ಆಗಿತ್ತು. ರಾಯರು ಗಂಧ ತೈತೈತ ಅಗ್ನಿ ಸೂಕ್ತ ಹೇಳಿದ್ದಕ್ಕೇನೆ ಆ ಗಂಧ ಬೆಂಕಿ ಅಂತ ಸುಡಬೇಕಾದ್ರೆ ಇನ್ನು ಆಗ್ನೆಯಲ್ಲೇ ಆಗ್ನೇಯಾಸ್ತ್ರ ಮಂತ್ರಿಸಿ ಬಿಟ್ಟಾಗ ಹೇಗಿದ್ದಿರಬಹುದು. ಚಿತ್ರರಥ ಮನುಷ್ಯನ ಮೇಲೆ ಕೆಲವಲ್ಲ, ಗಂಧರ್ವರ ಮೇಲೆ ಕೆಲವಿದು ಬಂತು. ಅದಕ್ಕೆ ಹೇಳ್ತಾರೆ, ಶಾಸ್ತ್ರ ಸರಿಯಾಗಿ ತಿಳಿದ್ರೆ, ದೇವರಲ್ಲಿ ಭಕ್ತಿ ಇದ್ರೆ, ಭೂಲೋಕದ ಆಸುರಿ ಶಕ್ತಿಗಳನ್ನ ಗೆಲ್ಲೋದಲ್ಲ, ದೇವತೆಗಳು ಚಿತ್ರರಥಾದಿ ಗಂಧರ್ವರು ಯಾವುದೋ ಕಾರಣಕ್ಕೆ ತಪ್ಪಿದ್ರೆ ಅವರಿಂದಲೂ ನಾವು ಸೋಲಬೇಕಾಗಿಲ್ಲ ಅನ್ನೋ ತತ್ವವನ್ನ ತಿಳಿಸ್ತಕ್ಕಂಥ ಭಾಗ. ಆಶ್ಚರ್ಯಪಟ್ಟು ಅವರನ್ನು ಕಳಿಸಿಕೊಡ್ತಾನೆ. ಧೌಮ್ಯರನ್ನ ಪುರೋಹಿತರನ್ನಾಗಿ ಮಾಡಿಕೊಂಡು ಪಾಂಡವರು ದ್ರೌಪದಿ ಸ್ವಯಂವರಕ್ಕೋಸ್ಕರ ಪಾಂಚಾಲ ದೇಶವನ್ನು ಪ್ರವೇಶ ಮಾಡುತ್ತಾರೆ. ಅಲ್ಲಿ 15 ದಿವಸಗಳ ಸಮಾರಂಭ ನಡೆದು 16ನೇ ದಿವಸ ಸ್ವಯಂವರದ ಒಂದು ಪ್ರಸಂಗ ಒದಗಿತ್ತು. ಮತ್ಸ್ಯಯಂತ್ರ ಭೇದನದ ಪ್ರಸಂಗ, ಅತ್ಯಂತ ಜಟಿಲವಾದ ಪ್ರಸಂಗ. ಸೀತಾ ಸ್ವಯಂವರಕ್ಕೆ ಶಿವಧನುಸ್ಸನ್ನ ಪೂರ್ಣ ಮಾಡಬೇಕಾಗಿತ್ತು. ದ್ರೌಪದಿ ಸ್ವಯಂವರಕ್ಕೆ ಶಿವನವರದ ಇರತಕ್ಕಂಥ ಧನುಸ್ಸನ್ನ ಪೂರ್ಣ ಮಾಡಿ ಮತ್ಸ್ಯಯಂತ್ರ ಭೇದನೆ ಮಾಡಬೇಕಾಗಿತ್ತು. ಅಲ್ಲೂ ಶಿವನ ಧನಸ್ಸು, ಇಲ್ಲಿ ಶಿವನ ಧನಸ್ಸು. ಅದು ಶಿವನದ್ದೇ ಧನಸ್ಸು, ಪಿನಾಕ. ಅದು ಸಾಕ್ಷಾತ್ ಪಿನಾಕ ರಾಮದೇವರು ಮುರಿದಿದ್ದು, ಇದು ಪಿನಾಕ ಅಲ್ಲ, ಅದು ಅನುಗ್ರಹ ಇದ್ದಂತ ಧನಸ್ಸಿತ್ತು. ಈ ಧನಸ್ಸನ್ನು ಪೂರ್ಣ ಮಾಡಬೇಕು ಅರ್ಜುನ, ಅದನ್ನು ಪೂರ್ಣ ಮಾಡಬೇಕಾಗಿದ್ದು ಶ್ರೀರಾಮ. ಅದು ಸೀತಾ ಕಲ್ಯಾಣ, ಸೀತಾ ಮಹಾಲಕ್ಷ್ಮಿ. ದ್ರೌಪದಿ ಕಲ್ಯಾಣ, ಈಕೆ ಸಾಕ್ಷಾತ್ ವಿದ್ಯಾಲಕ್ಷ್ಮಿ. ಮಹಾಲಕ್ಷ್ಮಿ ವಿದ್ಯಾಲಕ್ಷ್ಮಿ ಅಂದ್ರೆ ಸರಸ್ವತಿ ಭಾರತಿ. ಅದಕ್ಕೆ ಹೇಳುತ್ತಾರೆ, ಸೀತಾ ಪ್ರಾಪ್ತಿ ಸುಲಭ ಅಲ್ಲ, ಅದೇ ರೀತಿ ದ್ರೌಪದಿ ಪ್ರಾಪ್ತಿ ಸುಲಭ ಅಲ್ಲ. ಸಾತ್ವಿಕ ಸಂಪತ್ತಿನ ಸಂಪಾದನೆನೂ ಕಷ್ಟ, ಸಾತ್ವಿಕ ವಿದ್ಯೆಯ ಸಂಪಾದನೆನೂ ಕಷ್ಟ. ಯೋಗ್ಯರಿಗೆ ಎಷ್ಟು ಸಂಕಷ್ಟದ ಮಧ್ಯೆ ಕೂಡ ಅದು ಸಾಧ್ಯ ಎಂಬುದನ್ನು ತೋರಿಸಿದೆ. ಶಿಶುಪಾಲನೆಗಾಗಲಿಲ್ಲ, ಶಲ್ಯರಾಜನಿಗಾಗಲಿಲ್ಲ, ಜರಾಸಂಧನಿಗಾಗಲಿಲ್ಲ, ಕರ್ಣನಿಗೂ ಆಗಲಿಲ್ಲ. 4 ಜನ ಪ್ರಯತ್ನ ಪಟ್ಟವರು. ಅದರಲ್ಲಿ ಶಿಶುಪಾಲ ಜರಾಸಂಧ ಪೂರ್ಣ ದುಷ್ಟ, 100%. ಅವನಲ್ಲಿ ಒಳ್ಳೆ ತನವೇ ಇಲ್ಲ. ಈ ಶಿಶುಪಾಲನೊಳಗೆ ಇಬ್ಬರು ಇದ್ದಾರೆ. ಒಬ್ಬ ಮೂಲತಃ ಸಾಕ್ಷಾತ್ ಅವನು ಹಿರಣ್ಯಕಶಿಪುವಂತಹ ರಾಕ್ಷಸ, ಒಳಗೆ ಜಯನ ಆವೇಶ ಇದೆ. ಅಂದ್ರೆ ಒಬ್ಬ ಶುದ್ಧ ದೈತ್ಯ, ಒಬ್ಬನು ದೈತ್ಯನೊಳಗೆ ದೇವತೆ ಆವೇಶ. ಇನ್ನು ಶಲ್ಯರಾಜ ಇದ್ದಾನೆ, ಆತ ಶುದ್ಧ ದೇವತೆ, ಆತನ ರಾಕ್ಷಸ ಆವೇಶ ಏನೇನೂ ಇಲ್ಲವೇ ಇಲ್ಲ. ಆಮೇಲೆ ಕರ್ಣ ಬಂದ, ಆತೆಂಥವನು ಗೊತ್ತಾ, ಸೂರ್ಯ ಶುದ್ಧ ವ್ಯಕ್ತಿ, ದೈತ್ಯನ ಆವೇಶ ಹೆಚ್ಚು ಕಡಿಮೆ ಆಗಿದೆ. ಶಿಶುಪಾಲ ಹಿರಣ್ಯಕಶಿಪು, ಒಳಗೆ ದೇವತೆ ಆವೇಶ. ಕರ್ಣ ದೇವತೆ, ಒಳಗೆ ರಾಕ್ಷಸನ ಆವೇಶ. ಜರಾಸಂಧ ಪೂರ್ತಿ ದೈತ್ಯ, ಶಲ್ಯರಾಜ ಪೂರ್ತಿ ದೇವತೆ. 4 ಕೇಸ್ ಇದೆ, ಅವ್ರು ಯಾರಿಗೂ ಆಗಲೂ ಇಲ್ಲ. ಆದ್ರೆ ಅರ್ಜುನ ಬಂದ, ಅವರೆಲ್ಲರಿಗೂ -1 ಕೃಷ್ಣನ ಅನುಗ್ರಹವೇ ಇಲ್ಲ, ಅವರೆಲ್ಲ ಸೋತರು. ಭೀಮನ ಅನುಗ್ರಹ ಇಲ್ಲ, ಸೋತರು. ಅರ್ಜುನ ಲೀಲಾಜಾಲವಾಗಿ ಅದನ್ನು ಏನು ಎಫರ್ಟ್ಲೆಸ್ ಆಗಿ ಬಂದಿದ್ದು, ಪ್ರದಕ್ಷಿಣೆ ಹಾಕಿತ್ತು, ಭೀಮನಿಗೆ ನಮಸ್ಕಾರ, ಕೃಷ್ಣನಿಗೆ ನಮಸ್ಕಾರ, ಧನಸ್ಸಿಗೆ ಪ್ರದಕ್ಷಿಣೆ, ಎತ್ತಿದ, ಅದನ್ನ ನೋಡ್ತಾರೆ ಕಟ್ಟಿ ಆಗಿತ್ತಾಗಲೇ. ಹುಡುಗವರು ಇಮ್ಯಾಜಿನ್ ಮಾಡಲಿಕ್ಕಾಗದೇ ಇದ್ದ ನೀಲಾಜಲವಾಗಿ ಕಟ್ತಾ ಇದ್ದಾನೆ. ಇನ್ನು ಯೋಚನೆ ಮಾಡಿದರೆ ಹರಿವಾಯುಗಳ ಅನುಗ್ರಹ ಇದ್ರೆ ಮನುಷ್ಯ ಎಷ್ಟು ಮೇಲೆ ಬರುತ್ತಾನೆ. ಇದು ಊಟ ಪಡ್ತಾ ಇತ್ತೀಗ. ಆ ಕರ್ಣ ಸುಗ್ರೀವನಾಗಿದ್ದಾಗ ಸಿಕ್ಕಾಪಟ್ಟೆ ಮೆರೆದು ಬಿಟ್ಟಿದ್ದ. ಇದೇ ಅರ್ಜುನ ವಾಲಿಯಾಗಿದ್ದಾಗ ಬಿದ್ದು ಬಿಟ್ಟಿದ್ದ. ಹಿಂದಿನ ಜನ್ಮಕ್ಕೆ ಹೋಗಿಬಿಟ್ರೆ ವಾಲಿ ಸೋತಿದ್ದ, ಸುಗ್ರೀವ ಗೆದ್ದಿದ್ದ. ಈಗ ಸುಗ್ರೀವನಾದ ಕರ್ಣ ಸೋತ, ವಾಲಿಯಾಗಿದ್ದ ಅರ್ಜುನ ಗೆದ್ದು ಬಿಟ್ಟ. ಯಾತಕ್ಕೆ? ಹನುಮನ ನಂಬದ ವಾಲಿಯೂ ಬಿದ್ದ. ಹನುಮನನ ನಂಬಿದ್ದಿಲ್ಲ, ವಾಲಿ ಬಿದ್ದ, ರಾಮ ಬಿಡಿಸ್ತ. ಅದು ಆಶ್ಚರ್ಯ. ಅಂದ್ರೆ ಯಾರು ವಾಯುದೇವರನ್ನು ಬಿಡ್ತಾರೆ, ಹರಿ ಅವರನ್ನು ತಾನೇ ಬಿಡಿಸ್ತಾನೆ ಅಂತ ತೋರಿಸ್ತಾನೆ. ವಾಯುದೇವ ದೇವರು ತನ್ನ ಬಿಟ್ಟರು ಸುಮ್ಮನೆ ಇರ್ತಾನಂತೆ, ವಾಯುದೇವರನ್ನು ಬಿಡ್ಕೊಡೋದಂತ. ಇದು ಆಶ್ಚರ್ಯ. ನನ್ನ ಬಿಟ್ಟರು ಪರವಾಗಿಲ್ಲ, ವಾಯುದೇವರನ್ನು ಬಿಡ್ಕೊಡೋದು ಅಂತ ಹೇಳಿ ದೇವರು ತತ್ವವನ್ನು ತೋರಿಸಿದ್ದಾನೆ. ಅದರ ಫಲ ವಾಲಿ ಅರ್ಥ ಮಾಡಿಕೊಂಡು ಸತ್ತ. ಈ ಸರ್ತಿ ರಿಪೇರಿ ಮಾಡ್ಕೊಂಡ್ಬಿಟ್ಟ, ಪೂರ್ತಿ ಬದಲಾಗಿಬಿಟ್ಟ. ಭೀಮನನ್ನ ಹಿಡಿದ, ಅದಕ್ಕೆ ನಮಸ್ಕಾರ ಮಾಡಿ ಶುರು ಮಾಡಿದ, ಕೃಷ್ಣ ತಕ್ಷಣ ಅನುಗ್ರಹ ಮಾಡಿದ. ಅಲ್ಲೇನಾಯ್ತು, ಸುಗ್ರೀವನಾಗಿದ್ದ ಕರ್ಣ ಬಿಟ್ಟುಬಿಟ್ಟ. ಅದಕ್ಕೆ ದುರ್ಯೋಧನ ಕಡೆ ಹೋಗಬೇಕಾಯ್ತು. ಬೆಳಕಿಲ್ಲ ಅಂದ್ರೆ ಕತ್ಲೆ ಗಂಟು ಬಿದ್ದೇ ಬಿಡುತ್ತೆ. ಭೀಮನ್ ಬಿಟ್ಟದ್ದಕ್ಕೆ ದುರ್ಯೋಧನ ಗಂಟು ಬಿದ್ದೇ ಬಿದ್ದ. ಫಲಿತಾಂಶ, ಕರ್ಣ ಸೂರ್ಯ ದೇವತೆ ಪಾಪ, ದಡ ಕೊಡಬೇಕಾದ ದೇವತೆ ಡಲ್ಲಾಗಿ ಬಿಟ್ಟಿದ್ದಾನೆ. ಸೂರ್ಯ ಡಲ್ಲಾಗ್ತಾನೆ ಅಂದ್ರೆ ಗ್ರಹಣ ಬಂದ್ರೆ ಆಗಬಿಲ್ವೇನು? ಗ್ರಹಣ ಹಿಡಿದಾಗ ದುರ್ಯೋಧನ ಗ್ರಹಣ ಅವನಿಗೆ. ರಾಹು ಗ್ರಹಣವಾದರೆ ಇಷ್ಟು ಸೂರ್ಯನಿಗೆ ಬೆಳಕು ಹೋಗಿಬಿಡುತ್ತೆ. ದುರ್ಯೋಧನ ಗ್ರಹಣ, ಕಲಿ ಗ್ರಹಣ. ರಾಹು ಸಣ್ಣ ರಾಕ್ಷಸ, ದುರ್ಯೋಧನ ಭಾರಿ ದೊಡ್ಡ ರಾಕ್ಷಸ. ಅವನ ವರ್ಚಸ್ಸೆಲ್ಲ ಕುಂದಿ ಹೋಯ್ತು. ಈ ಸೂರ್ಯ ರಾಹು ಗ್ರಹಣ ಒಂದು ಮೂರು ತಾಸಿ ನಾಲ್ಕು ತಾಸಿ ಬಿಟ್ಟು ಹೋಗಿಬಿಡುತ್ತೆ. ದುರ್ಯೋಧನ ಗ್ರಹಣ ಜನ್ಮ ಪೂರ್ತಿ ಕಾಡತ್ತವನ. ಹುಟ್ಟಿದಾಗಿನಿಂದ ಸಾಯವರೆಗೂ ಕರ್ಣನ ವರ್ಚಸ್ಸನ್ನ ಮುಂದೆ ಬರದಂತೆ ಮಾಡಿದ್ದು ದುರ್ಯೋಧನನ ಸಹವಾಸ. ದುರ್ಯೋಧನ ಸಹವಾಸ ವರ್ಚಸ್ಸನ್ನು ಹಾಳು ಮಾಡಿತ್ತು. ಧನದ ಸಹವಾಸ ಮನುಷ್ಯನ ವರ್ಚಸ್ಸನ್ನು ತೆಗೆದು ಬಿಡುತ್ತೆ ಅಂತ ಹೇಳಿ. ಧನದ ಸಹವಾಸ ಮಾಡಿಕೊಡು. ಧನದ ಒಳ್ಳೆ ಧನ ಬಂತೋ ಮನುಷ್ಯ ಗೆದ್ದ, ಭ್ರಷ್ಟಾಚಾರ ಧನ ಬಂತೋ ವರ್ಚಸ್ಸೆಲ್ಲ ಹೋಯ್ತು ಅಂತ ಹೇಳಿದ್ದ. ಇಲ್ಲಿ ಮರ್ಯಾದೆ ಹೋಗುತ್ತೆ. ವರ್ಚಸ್ಸು ಏನು, ಕೆಲಸ ಕಳ್ಕೊತಾನೆ, ಜೈಲಿ ಸೇರ್ತಾನೆ, ಕೇಸ್ ಬುಕ್ ಆಗುತ್ತೆ, ಏನ್ ಸಾಯ್ಬೇಕು ಇದರೊಳಗೆ? 30,000 ಸಂಬಳ ಕಳ್ಕೊಂಡು 1,000 ಮನೆ ಸೇರ್ತಾನಲ್ಲ, ಎಂತ ದುರಂತ ಇದು. ದುರ್ಯೋಧನನ ಸಹವಾಸ, ಭ್ರಷ್ಟಾಚಾರದ ಸಹವಾಸ. ಕರ್ಣ ಪತನ ಹೊಂದಿದ. ಅರ್ಜುನ ಯಶಸ್ಸನ್ನು ಗಳಿಸಿ ದ್ರೌಪದಿಯನ್ನು ಪಡೆದ. ಹೆಂಡತಿಯನ್ನಾಗಿ ಪಡೆಯಲಿಲ್ಲ, ತಾಯಿಯಂತೆ ಮಾಲೆ ಹಾಕ್ತಿದ್ದಾರಷ್ಟೇ. ನಿನ್ನೆ ಹೇಳಿದ ಸ್ವಯಂವರ ಅಂದ್ರೆ ಮದುವೆ ಅಲ್ಲ ಅದು. ಮದುವೆ ಗೆದ್ದವರು ಯಾರಂತ ಡಿಸೈಡ್ ಮಾಡಿದ್ದಷ್ಟೇ. ಅದ್ಯಾಕೆ ನೀವು ಗೊತ್ತಾಗುತ್ತಾರೆ. ಆಗ ಎಲ್ಲರೂ ಎದುರು ಬಿದ್ದಾಗ, ಕ್ಷತ್ರಿಯರೆಲ್ಲ ವಿರೋಧ ಮಾಡಿದಾಗ, ಭೀಮಾರ್ಜುನರು ಅವರನ್ನೆಲ್ಲ ಗೆಲ್ತಾರೆ. ಭೀಮ ಮರವನ್ನು ಎತ್ತಿದಾಗ ಅವರಿಗೆ ಯಾರಿಗೆ ಉತ್ತರ ಕೊಂಡ ಎಲ್ಲ ಓಡೋಗ್ಬಿಟ್ರಂತೆ. ಅದೊಂದು ಶಾಸ್ತ್ರ ಆಗಬಹುದು. ಭೀಮಸೇನೆ ಯುದ್ಧಕ್ಕೆ ಹೋದಾಗ ಕೈಲಿ ಮರವನ್ನು ಎತ್ತಿ ಹಿಡಿದ ಅಂತ ಹೇಳಿ. ಏನಿದ್ರ ಅರ್ಥ? ಅಲ್ಲ, ಅಧ್ಯಾತ್ಮಮಯ. ಆಚಾರ್ಯ ಹೇಳುತ್ತಾರೆ, ವಾದಕ್ಕೆ ಕೂತಾಗ ಪೃಷ್ಠೇನ ಆಗಮಯವಾದವು ವಕ್ತವ್ಯ ಸಾಧ್ಯ ಸಿದ್ಧಯೇ. ವಾದಕ್ಕೆ ಕೂತಾಗ ಮೊದಲು ಆಗಮವನ್ನು ಉಲ್ಲೇಖ ಮಾಡಬೇಕು ಅಂತ ಆಚಾರ್ಯ ಹೇಳಿದ್ರು. ಭೀಮಸೇನ ವೃಕ್ಷ ಎತ್ತಾ ಇದ್ದಾನೆ. ವೃಕ್ಷ ಅಂದ್ರೆ ಏನು? ಆಗಮ. ನಿಗಮ ಕಲ್ಪ ತರೋದಲ್ಲಿ ತಮ್ಮ ಫಲ. ಭಾಗವತವನ್ನು ವರ್ಣನೆ ಮಾಡಬೇಕಾದ್ರೆ ನಿಗಮ ಕಲ್ಪ ವೃಕ್ಷ. ಅದೇ ಶಾಸ್ತ್ರದ ಆಧಾರವಿಲ್ಲದೆ ಮಾತಾಡಿದರೆ ಸೋಲ್ತಾನೆ. ಶಾಸ್ತ್ರದ ಆಧಾರ ಇರಬೇಕು ಅಂತ ವೃಕ್ಷ ಎತ್ತಿಟ್ಕೊಂಡ್ಬಿಟ್ರೆ. ಆ ವೃಕ್ಷ ಎಂಥದ್ದು ಅಂದ್ರೆ ಮುರಿಲಿಲ್ಲ, ಅದನ್ನ ಎತ್ತಿಡಿದ್ರು ವಾಪಸ್ ಇಟ್ಟಿದ್ದ ಅಷ್ಟೇ. ಮುರಿಯೋ ವೃಕ್ಷ ಆಗಿದ್ರೆ ದುಶಾಸ್ತ್ರ ಆಗ್ತದೆ, ಸಚ್ಛಾಸ್ತ್ರ. ಎಲ್ಲನೂ ಹೋಗ್ಬಿಟ್ರು. ಶಾಸ್ತ್ರವನ್ನು ಕೋಟ್ ಮಾಡಿದ್ರೆ, ಗವರ್ಮೆಂಟ್ ಆರ್ಡರ್ ಕೋಟ್ ಮಾಡಿದ್ರು, ಬೇರೆ ಮಾತಿಲ್ಲ, ಒಪ್ಕೊಳ್ಳಬೇಕಾಗತ್ತ. ಆರ್ಡರ್ ತೋರಿಸಿದ್ದಲ್ಲಿ ಮತ್ತೆ ಮಾತಿಲ್ಲ. ವೇದವಾಕ್ಯಗಳು ಅಂದ್ರೆ ಹಾಕಿ, ಶಾಸ್ತ್ರವಚನ ಅಂದ್ರೆ ಹಾಕಿ. ಎಲ್ಲ ಓಡಿದ್ರು. ಭೀಮಸೇನ ಅಲ್ಲಿಟ್ಟಿದ್ದು, ಅವರ ಅರ್ಜುನ ಯುದ್ಧ ಮಾಡ್ತಿದ್ದಾನೆ. ಕರ್ಣ ಸೋತು ಬಿಡ್ತಾನೆ. ಮತ್ತೆ ಕರ್ಣ ಸೋತು ಅಲ್ಲಿಂದ ಪಲಾಯನ ಮಾಡ್ತಾನೆ. ಮುಂದೆ ದ್ರೌಪದಿಯನ್ನ ಪಾಂಡವರೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕುಂತಿ ಹೇಳುತ್ತಾರೆ, ಅಮ್ಮ ಭಿಕ್ಷೆ ತಂದಿದ್ದೇವೆ. ತಕ್ಷಣ ಕುಂತಿ ಸಮರಾಗಿ ಹಂಚಿಕೊಳ್ಳಿ ಅಂತ ಹೇಳೇಬಿಟ್ಟು ಪ್ರತಿದಿನದ ಮಾತು ಅವತ್ತು ಹಾಗೆ ಸೇರ್ಕೊಂಡು ಹೋಯ್ತು. ಈ ಮಾತಿಗೆ ಎಷ್ಟು ಅರ್ಥ ಇದೆ ಯೋಚನೆ ಮಾಡಬೇಕು. ಒಂದರ್ಥ, ಸಮವಾಗಿ ಹಂಚಿಕೊಳ್ಳಿ, ಎಲ್ಲರೂ ಮದುವೆಯಾಗಿ, ಒಂದರ್ಥ ಇದೆ. ಅದಕ್ಕಿನ್ನೊಂದರ್ಥ, ಕುಂತಿ ಸಮವಾಗಿ ಹಂಚಿಕೊಳ್ಳಿ ಅಂತ ಯಾವಾಗ ಹೇಳ್ತಿದ್ಲೋ ಅದಕ್ಕೆ ಅರ್ಥ ಅರ್ಧ ಭಾಗ ಭೀಮನಿಗೆ, ಉಳಿದ ಅರ್ಧ ಭಾಗ ಎಲ್ಲರಿಗೆ. ಅಂದ್ರೆ ದ್ರೌಪದಿ ಯಾರ ಪತ್ನಿ ಆಗಬೇಕೀಗ? ಮುಖ್ಯವಾಗಿ ಭೀಮನ ಪತ್ನಿ ಅಂತ. ಹಂಚ ಕ್ರಮ ಇರೋದೆ ಹಾಗೆ, ಹಂಚ ಕ್ರಮ ಇರೋದೆ ಹಾಗಿದ್ರೆ ಭೀಮಸೇನನ ಪತ್ನಿ ದ್ರೌಪದಿಯ ಹೊರತು ಉಳಿದವರ ಪತ್ನಿ ಅನ್ನೋದು ಯಾತಕ್ಕೆ ಅಂತ ಮುಂದೆ ನೋಡುತ್ತೇವೆ. ಮುಖ್ಯವಾಗಿ ಭೀಮಪತ್ನಿ, ವಾಯುದೇವರಿವರು, ಭಾರತೀ ದೇವಿ ಅವರಾದ್ದರಿಂದ ಸಮ ಅನ್ನೋದಕ್ಕೆ ಆ ಅರ್ಥ ಇದೆ. ಆ ಸಂಬಳ ಸರಿಯಾಗಿ ಕೊಟ್ಟುಬಿಡಿ ಅಂತ ಕೇಳಿದ್ರೆ, ಎಲ್ರಿಗೂ 10,000 ಕೊಡೋದು, 20,000 ಕೊಡೋದಲ್ಲ. ಅವ್ರು ಯಾವ ಸ್ಕೇಲಲ್ಲಿ ಇರ್ತಾರೋ ಆ ಪ್ರಕಾರ ಸಂಬಳ ಕೊಡೋದ, ಸಮವಾಗಿ ಕೊಡೋದು ಅಂತ ಹೆಸರದೆ. ಸಮವಾಗಿ ಹಂಚಿಕೊಳ್ತಕ್ಕಂಥ ಕೆಲಸ ಮಾಡಿದ್ರು. ಆಮೇಲೆ ಕುಂತಿ ಮಾತು ಯೋಚನೆ ಮಾಡ್ತಾರೆ, ಏನೋ ಒಬ್ಬ ನೋಡಿ ಹೆಂಗಸು ಹೇಳಿದ್ದಾಳೆ, ಯಾರೋ ಒಬ್ಬ ಅದು ವಯಸ್ಸಾದ ಹೆಂಗಸು ಹೇಳಿದ್ದಾಳೆ, ಅದು ಯಾರು? ಬಾಲ ವಿಧವೆಯಾಗಿದ್ದವಳು ಕುಂತಿ, ಪಾಪ ಚಿಕ್ಕ ವಯಸ್ಸಿಗೆ. ಅವಳು ಹೇಳಿದ್ದಾರೆ, ಏನ್ ಮಹಾಬಿಡಿ ಅಂತ ಅನ್ನಲಿಲ್ಲ. ಅವಳ ಮಾತು ಎಷ್ಟು ಬೆಲೆ ಇತ್ತು ಅಂತ ಕೇಳಿದ್ರೆ, ಪ್ರಾಮಾದಿಕಂಚ ವಚನಂ ನಮುಷಾ ತಾಯೋಕ್ತಂ. ಅಷ್ಟು ಸಿದ್ಧಿ ಇತ್ತು ಕುಂತಿ. ಅವಳು ತಮಾಷೆಗೂ ಕನಸಿನಲ್ಲೂ ತಪ್ಪಾಡ್ತಿದ್ದಿಲ್ಲ ಅಂತ ಅಂಥ ಸಿದ್ಧಿ ಇತ್ತಂತ. ಅವಳು ಹೇಳಿದ ಮೇಲೆ ಅರ್ಥ ಇರಬೇಕು. ಯಾರು ಒಪ್ಕೊಂಡಿದ್ದಾರ ಮಾತನ್ನ? ಭೀಮಸೇನ ದೇವರು, ಧರ್ಮರಾಜ, ಅರ್ಜುನ, ನಕುಲ ಸಹದೇವರೆಲ್ಲ ಅಮ್ಮ ನಿನ್ನ ಮಾತನಂತೆ ಆಗಲಿ ಅಂತ ಹೇಳಿಬಿಟ್ರೆ. ಇಷ್ಟು ತಾಯಿಯಾಗಿ ಗೌರವ ಪಡೆದಂತಹ ಹಿರಿಮೆ ಕುಂತಿ. ಅದಕ್ಕೆ ಕಾರಣ ಆಕೆ ಸಿದ್ಧವಾದ ಬದುಕಿಗೆ ಸಂದ ಗೌರವದ ಬಂತು. ಯಾರು ಪವಿತ್ರೆಯರಾಗಿ ಬದುಕ್ತಾರೆ ಅವರಿಗೆ ಒಳ್ಳೆ ಉತ್ತರ ಆದ ಬಂತು. ಕುಂತಿಯ ಕಥೆ ಚಿಕ್ಕಂದಿನಲ್ಲಿ ಗಂಡಂದನ ಕಳ್ಕೊಂಡವರಿಗೆ ಆದರ್ಶ ಹೇಳತಕ್ಕಂತ ಕಥೆ ಅದು. ಬಂತು ಏನು ಯೋಚನೆ ಮಾಡಬೇಕಾಗಿಲ್ಲ, ಯಾವುದೋ ಜನ್ಮದ ಪ್ರಾರಬ್ಧ ಅನುಭವಿಸಬೇಕಷ್ಟೇನೆ ಅಂತ ನಿರಾಶರಾಗಬೇಕಾಗಿಲ್ಲ. ಕುಂತಿ ವೈದ್ಯರ ಮಕ್ಕಳನ್ನು ಹೇಗೆ ಸಾಕಿದ್ಲು, ಎಷ್ಟು ಮೇಲೆ ಬಂದು ಎಷ್ಟು ಪೂಜ್ಯಳಾದ್ಲು ಅಂತ ಗೊತ್ತಾದ್ರೆ ಕೃಷ್ಣ ಆಕಿನ ಅತ್ತೆ ಅಂತ ಕರೀತಾರೆ ಅಂದ ಮೇಲೆ ಅದೇ ರೆಕಗ್ನಿಷನ್ ನಿನ್ನೇನ್ ಬೇಕಾದಕ್ಕಿಂತ. ಇದು ಕುಂತಿಯ ಸಿದ್ಧಿ. ಇದು ಒಂದು ಯಶೋದೆ ತಾಯಿಯಾಗಿ ಮಾನ್ಯತೆ ಪಡೆದರೆ ಅದೇನು ಜೋಪಾನ ಮಾಡಿದ ತಾಯಿ ಅಷ್ಟೇ. ಈಕೆ ಹೆಸರಿಗೆ ಅತ್ತೆ, ಕೃಷ್ಣರಿಂದ ಅಷ್ಟು ಆದೃತ ಭೀಮನ ತಾಯಿ ಅನ್ನೋದೇ ಆಕೆನೆ ಪ್ಲಸ್ ಪಾಯಿಂಟ್ ಆಕೆ. ಅಂತ ಹಿರಿಮೆ ಸಾಧಿಸಿದ್ರು. ಆಮೇಲೆ ಏನಾಯ್ತು, ಇವರು ತಾವು ಮದುವೆ ತೀರ್ಮಾನ ಮಾಡೇ ಬಿಟ್ರು. ಅಷ್ಟೊತ್ತಿ ಕೃಷ್ಣ ಪರಮಾತ್ಮ ಬಂದ. ಹಾಗೆ ಇವರು ಕೇಳಬಾರದೆ ಕೃಷ್ಣ ಹೀಗೆ ತಾಯಿ ಅಂದ್ಬಿಟ್ಲು ಏನರ್ಥ ಮಾಡಬೇಕು ಅಂತ ಕೇಳಬಾರದೆ ಹೇಳೇ ಇಲ್ಲ. ಕೃಷ್ಣನು ಹೇಳಬಾರದೆ ಹೇಳೇ ಇಲ್ಲ. ಕೃಷ್ಣ ಹೇಳಲಿಲ್ಲ, ಇವರು ಕೇಳಲಿಲ್ಲ. ನಿನ್ನೆ ನೋಡಿದ್ದೇವೆ ಯಾವ ವಿಚಾರದಲ್ಲಿ ಸಂದೇಹ ಇಲ್ಲವೋ ಅದನ್ನ ಕೇಳಬಾರದು ಅಂತ ಹೇಳಿ. ಸಂದೇಹದಲ್ಲಿದ್ದನ್ನು ಕೇಳಿದರೆ ಕೇಳಿದವನು ತಪ್ಪು ಮಾಡ್ತಾನೆ ಅಂತ ಅರ್ಥ. ಪ್ರಶ್ನೆ ದೋಷಾಹಿ ಚತ್ವಾರಃ ಸುವ್ಯಾಹತಿ ರಸಂಗತಿ ಸಿದ್ಧಾರ್ಥತಾಚ ವೈಫಲ್ಯಂ ನತೈಶ್ಯಾತ್ ತತ್ವ ನಿರ್ಣಯ. ಅಂದ್ರೆ ಯಾವುದು ಮನುಷ್ಯ ಅಸಂಗತವಾದದ್ದನ್ನು ಕೇಳಬಾರದು, ಕಾಂಟ್ರಡಿಕ್ಟರಿ ಆಗಿದ್ದನ್ನು ಕೇಳಬಾರದು. ಅದೇ ರೀತಿಯಲ್ಲಿ ಯಾವುದರಿಂದ ಇದಿಲ್ಲ ಸಿದ್ಧಿ ಇಲ್ಲ ಅದನ್ನು ಕೇಳಬಾರದು. ವೈಫಲ್ಯ ಉದಾಹರಣೆಗೆ ಕಾಕಶ್ಯ ಕತಿವಾದಂತ ಕಾಗಿಗೆಷ್ಟಲ್ಲಿದೆ ಕೌಂಟ್ ಮಾಡಿದ 20 30 ಇಲ್ಲದೆ ಹೋಗುವ ಅಷ್ಟೇ, ಏನು ಯೋಚನೆ ಇಲ್ಲ ನಮಗೇನು, ಅದನ್ನು ಪ್ರಯೋಜನ ಇಲ್ಲ. ಕಾವಾರ್ಥ ಚೋಳಮಂಡಲಿ XYZ ದೇಶದಲ್ಲಿ ಏನಾಗುತ್ತೆ, ಏನು ಪ್ರಯೋಜನ ಇಲ್ಲ ಅದರಿಂದ. ಅಂದ್ರೆ ಇದು ನಮ್ಮ ಇವತ್ತು ಮನುಷ್ಯನ ಜೀವನ ಪೂರ್ತಿ ಹೀಗೆ ವೇಸ್ಟ್ ಆಗ್ತಾ ಇದೆ. ಮೊದಲೆಲ್ಲ ಸಣ್ಣ ಪುಟ್ಟರಿಗೆ ವೇಸ್ಟ್ ಆಗಿ, ಗ್ಲೋಬಲೈಸೇಷನ್ ಬಂದ ಮೇಲೆ ಜಾಗತೀಕರಣದಿಂದ ಒಂದ್ ದೃಷ್ಟಿಯಿಂದ ನೋಡಿದ್ರೆ ಉಪಯೋಗ, ಇನ್ನೊಂದು ದೃಷ್ಟಿಯಿಂದ ವೇಸ್ಟ್ ಆಗೋದೇ ಜಾಸ್ತಿ. ಮನುಷ್ಯ ಇವತ್ತು ಹಳ್ಳಿಯಲ್ಲಿರ್ತಿದ್ದ ಅಂತಾರಲ್ಲ, ಜಗತ್ತೇ ಹಳ್ಳಿ ಆದಾಗ ಲೆಕ್ಕ. ಜಗತ್ತು ಚಿಕ್ಕದ ಗಂಡ ಕಾಣುತ್ತೆ, ಎಲ್ಲ ಒಟ್ಟಿಗೆ ಗೊತ್ತಾಗ್ಬಿಡುತ್ತಲ್ಲ. ಹಳ್ಳಿಯಲ್ಲಿ ಏನ್ ನಡೆದ್ರು ಗೊತ್ತಾಗುತ್ತೆ ನೋಡಿದ್ರೆ ಆ ಟೈಮ್, ಯಾರು ಊರಿಗೆ ಬಂದ್ರು ಗೊತ್ತಾಗುತ್ತೆ, ಹೋದ್ರು ಗೊತ್ತಾಗ ಹಳ್ಳಿಯೊಳಗೆ ಪಟ್ಟದ ಪಕ್ಕದ ಮನೆಯಲ್ಲಿರೋ ಗೊತ್ತಾಗೋದಿಲ್ಲ. ಹಳ್ಳಿ ವಾತಾವರಣಕ್ಕಿದಕ್ಕೂ ವ್ಯತ್ಯಾಸ. ಈಗ ಅದೇ ಸ್ಥಿತಿ ಬಂದಂತೆ ಆಯ್ತು. ಆದರೆ ಸದುಪಯೋಗ ಮಾಡ್ಕೊಳ್ಳೋದಿಲ್ಲ ಮನುಷ್ಯ, ದುರುಪಯೋಗ ಮಾಡ್ಕೊಳ್ಳೋದೇ ಜಾಸ್ತಿ. ಕಾವಾರ್ಥ ಚೋಳಮಂಡಲೆ ಕ್ರಿಕೆಟ್ ಮ್ಯಾಚ್ ಕೇಳಿದಲ್ಲಿ ಏನದು, ಒಂದು ಯಾರಿಗೆ ಏನು ಪ್ರಯೋಜನ ಆದ್ರಿಂದ, ಒಂದು ಪೈಸೆ ಪ್ರಯೋಜನ ಇಲ್ಲ. ಆದ್ರೆ ಎಲ್ಲ ಬಾಯಿ ತಕೊಂಡು ಕೂತಿರ್ತಾರೆ, ಇದು ಆಶ್ಚರ್ಯ. ಅಂದ್ರೆ ಮನುಷ್ಯ ಕಾಲ ಹೇಗೆ ಹೋಗ್ತಾ, ಕಲಿ ಹೇಗೆ ಎಳಿತಾನೆ ಗೊತ್ತಾ ಕಾಲವನ್ನ, ಆ ಕಾಲಕ್ಕೆ ಎಷ್ಟು ಬೆಲೆ ಇದೆ ಗೊತ್ತಾ. ಒಂದು ಸೆಕೆಂಡ್ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಟೈಮ್ನ. ಇನ್ನೂ ಲೇಟರ್ ಇರ್ತಾನೆ, ಪೇಪರ್ ಕಿತ್ಕೋತಾನಲ್ಲ, ಸಾರ 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 ಒದ್ದಾಡ್ತಿರ್ತಾನೆ, ಕೊಡಯ ಸಾರ್ ಕಿತ್ಕೊಂಡ್ಬಿಡ್ತಾನೆ. ಈ ಇನ್ವಿಜಿಲೇಟರ್ ಪಾಪ ಮನಸ್ಸು ಮಾಡಿದ್ರೆ ಒಂದು ರೌಂಡ್ ಈ ಕಡೆ ಹೋಗಿ ಬರೋ ಟೈಮ್ ಕೊಡೋದು ಬೇಕಾದ್ರೆ, ಒಂದು ರೌಂಡ್ ಹೀಗಿಂದ ಬರ್ತೇನೆ ಬೇರೆ ಅಂತ ಹೇಳ್ಬೋದು. ಯಮರೂತ್ರ ಏನಿಲ್ಲ, ಕ್ಲಿಯರ್ ಮಾಡಿ ಮುಂದೋಗೋದಾದ್ರೆ ಅಂದ ಮೇಲೆ ಇಷ್ಟು ಅಮೂಲ್ಯ ಕಾಲವನ್ನು ಬಿಟ್ಟು ಬಿಡ್ತೇವಲ್ಲ, ಯಾವುದೋ ನೋಡ್ತಾ ಇರ್ತೇವಲ್ಲ, ಏನು ಆಶ್ಚರ್ಯ. ನಿಜವಾಗ್ಲೂ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ. ನಮ್ಮ ಭವಿಷ್ಯ, ಗೋಪಾಲದಾಸರು ಕಂಡವ್ರ ಭವಿಷ್ಯ ಹೇಳ್ತಿದ್ರು. ವಿಜಯದಾಸರು ಬಂದರಂತೆ, ಮುಂದೆ ಕುತ್ಕೊಂಡ್ರಂತೆ, ನೋಡ್ತಾರೆ ಬ್ಲಾಕ್ ಅವರಿಗೆ ಎಲ್ಲದಕ್ಕೆ, ಅವತ್ತು ಏನು ಕಾಣ್ತಾನೆ ಇಲ್ಲ. ಆಶ್ಚರ್ಯ ಆಯ್ತು, ರಾಜ ಮಹಾರಾಜರು ಬಂದ ನಿಂತ ಇದ್ರು, ಯಾರು ನಿಂತ್ಕೊಂಡ್ರಿ ಇವರು, ಯಾಕೆ ಕಾಣ್ತಾ ಇಲ್ಲ ಅಂತ ನೋಡಿದ್ರೆ ಅರಂದ್ರಂತೆ, ಭಾಗಣ್ಣ ಕಂಡವ್ರ ಭವಿಷ್ಯ ಹೇಳ್ತೀಯಲ್ಲ, ನಿನ್ನ ಭವಿಷ್ಯನೇ ಗೊತ್ತಿಲ್ವಲ್ಲ ನಿನಗೆ ಅಂದ್ರೆ. ಆ ಒಂದು ಮಾತು ಅವ್ರು ಗೋಪಾಲದಾಸರನ್ನಾಗಿ ಮಾಡಿಬಿಡುತ್ತೆ. ಭಾಗಣ್ಣದಾಸರು ಗೋಪಾಲ ಒಂದು ಮಾತಿಗೆ. ಇವತ್ತು ಕಂಡಗವರು ಜ್ಯೋತಿಷ್ಯ ಹೇಳಿದ್ದಕ್ಕೆ ವಿಜಯದಾಸರು ಬೈದರಲ್ಲ, ಕ್ರಿಕೆಟ್ ಮ್ಯಾಚ್ ನೋಡೋರು ಕಂಡ್ರೆ ಏನನ್ಬೇಕು ವಿಜಯದಾಸರು. ಓವಿಂದ ಎಚ್ಚೆತ್ತೋರು ಕಂಡೆ ಮನವೇ, ನಮ್ಮ ಅಚ್ಚುತನ ಅಂಗ್ರಿಯ ನೆನೆಕಂಡೆ ಮನವೇ. ವೈಫವ್ಯ ಯಾವುದರಲ್ಲಿ ಪ್ರಯೋಜನ ಇಲ್ಲ ಅದಕ್ಕೆಂದು ಮನುಷ್ಯ ಮನಸ್ಸು ಹಾಕಬಾರದು. ಆಶ್ಚರ್ಯ ಏನು ಗೊತ್ತೇನು, ಹೇಗೆ ಅಟ್ರಾಕ್ಷನ್ ಗೊತ್ತ ಜನಗಳಿಗೆ. ಮೊದಲು ರೇಡಿಯೋ ಕೇಳ್ತಿದ್ರು, ಪಾಪ ಟ್ರಾನ್ಸಿಸ್ಟರ್ ಬಂತು, ಆಮೇಲೆ ಟಿವಿ ಬಂತು, ಇದೇನು ಲೈವ್ ಬಂತು, ಶುರುವಾಯ್ತು ಬಾಲ್ ಟು ಬಾಲ್ ಕಾಮೆಂಟ್ರಿ. ಏನು ಅವ್ನು ಮೈ ಮರ್ತು ಬಿಡ್ತಾನೆ, ಏನು 5 ದಿವಸ ಹೋಗಂತ ಲೆಕ್ಕ. ವರ್ಲ್ಡ್ ಕಪ್ ಬಂದಾಗ್ಲಂತೂ ತಿಂಗಳಗಟ್ಟಲೆ ವೇಸ್ಟ್. ಅಂದ್ರೆ ಕಲಿಯುಗದಲ್ಲಿ ಕಾಲ ಹೇಗೆ ವ್ಯರ್ಥ ಆಗುತ್ತೆ ಅದಕ್ಕೆ ಹೇಳ್ತಾರೆ. ಇದರಿಂದ ಜೀವನದ ಏನೂ ಸಿದ್ಧಿ ಬರೋದಿಲ್ಲ. ಆಗ ಅವ್ರು ಏನು ಕೇಳಲೇ ಇಲ್ವಂತೆ, ಕೃಷ್ಣ ಪರಮಾತ್ಮ ತಾನು ಹೇಳಲಿಲ್ವಂತೆ, ಅಲ್ಲಿಂದ ಹೊರಟ್ರಂತೆ. ದೃಪದ ರಾಜ ತನ್ನ ಮಗನ ಕಳಿಸಿಕೊಡ್ತಾನೆ ದುಷ್ಟದ್ಯುಮ್ನ, ಸ್ವಲ್ಪ ನೋಡ್ಕೊಂಬ ಯಾರವರು ಅಂತ ಹೇಳ್ಬಿಟ್ಟು. ಒಬ್ಬ ತಂದೆಯಾಗಿ ಎಷ್ಟಾತರಿಕ್ತ ಇನ್ವಾಲ್ವ್ಮೆಂಟ್ ಇದೆ ಪಾಪ. ನಾನು ಅರ್ಜುನ ಕೊಡಬೇಕು ಅಂತ ಮಾಡಿದ್ರೆ ಏನೇನು ಆಗೈತಲ್ಲ, ಬ್ರಾಹ್ಮಣ ಮುರಿದ್ಬಿಟ್ಟ, ಒಬ್ಬ ಬ್ರಾಹ್ಮಣ ಧನಸನ್ನು ಕಟ್ಟಿಬಿಟ್ಟ, ಮತ್ಸ್ಯಂತ್ರ ಭೇದನೆ ಮಾಡಿಬಿಟ್ಟ, ಕ್ಷತ್ರಿಯ ಆಗಿದ್ರೆ ಅರ್ಜುನ ಆದ ಚಾನ್ಸಸ್ ಆದ್ರೆ ಇರೋದು, ಬ್ರಾಹ್ಮಣ ಮಾಡಿಬಿಟ್ನಲ್ಲ ಅಂತ ಯೋಚನೆಯಿಂದ ದುಷ್ಟದ್ಯುಮ್ನ. ಅದು ಒಂದೇ ಒಂದು ವಿಶ್ವಾಸ, ರುದ್ರದೇವ್ ಹೇಳಿದ್ದಾರೆ ಆಗುತ್ತೆ, ಇದು ಗಟ್ಟಿ ಹಿಡ್ಕೊಂಡ್ಬಿಟ್ಟಿದ್ದಾನೆ ಪಾಪ. ಇಷ್ಟಾದ್ರೂ ಕೂಡ ವೆರಿಫಿಕೇಶನ್ ಮಾಡಬೇಕಲ್ಲ, ಮಗನ್ ಕಳಿಸಿಕೊಡ್ತಾ ಸ್ವಲ್ಪ ನೋಡ್ಕೊಂಬ ಅವ್ರನ್ನ ಅಂತ ಕಳಿಸಿದ್ರೆ ಪುಣ್ಯಕ್ಕೆ ಅಡ್ರೆಸ್ ಇಸ್ಕೊಂಡಿದ್ದ ಹೋದ ಪಾಪ. ನೋಡ್ತಾನೆ ಕುಂಬಾರನ ಮನೆ, ಆತ ನಿಲೀನ ಏವ ಅಡಿಕೊಂಡು ಕೆಡ್ತಾ ಇದ್ದಾನೆ, ಏನಾದ್ರು ಗುಟ್ ಹೊರಗೆ ಬಿಡುತ್ತಂತೆ. ಅಷ್ಟೊತ್ತಿಗೆ ಇದೆಲ್ಲ ಮುದೋಗ್ಬಿಟ್ಟಿತ್ತಾಗಲೇ, ಭಿಕ್ಷ ಅಂತ ಹೇಳಿದ್ದು ಹಂಚುಗಳೆಲ್ಲ ಮುದೋಗ್ಬಿಟ್ಟಿತ್ತಾಗಲೇ. ಕೃಷ್ಣ ಬಂದೋಗಿದ್ದು ಆಗಿತ್ತು ಅಷ್ಟೊತ್ತಿಗೆ. ಅವ್ರು ಮಾತಾಡ್ತಾ ಇದ್ದಾರೆ, ಯುದ್ಧ ಹೇಗಿತ್ತು ಗೊತ್ತಾ, ಹೇಗೆ ಯುದ್ಧ ಮಾಡಿದ್ರು ಗೊತ್ತಾ, ಮಾತಾಡ್ತಾ ಯುದ್ಧದ ವರ್ಣನೆ ಮಾಡ್ತಾ ಇದ್ದಾರೆ. ಆಮೇಲೆ ತಂಗಿ ದೃಶ್ಯ ನೋಡ್ತಾನೆ ದ್ರೌಪದಿಯನ್ನ, ಆನಂದವಾಗಿದ್ದಾಳೆ. ಇನ್ನೇನು ಗೊತ್ತು ಗೊತ್ತಾಗಲಿಲ್ಲ. ವಾಪಸ್ ಬಂದ ತಂದೆ ಹೇಳಿದ್ರು ಪದಾರ್ಥನಿಗೆ, ಅಪ್ಪ ಯಾರೇನಂತ ಗೊತ್ತಾಗಲಿಲ್ಲ, ಒಂದು ಗೊತ್ತಾಯ್ತು, ಯುದ್ಧದ ಬಗ್ಗೆ ತುಂಬಾ ಮಾತಾಡ್ತಿದ್ರು ಅವರು. ಒಂದು, ನಮ್ಮ ತಂಗಿ ದ್ರೌಪದಿ ತುಂಬಾ ಚೆನ್ನಾಗಿದ್ದಾಳೆ, ನೋ ಯಾರೋ ಒಳ್ಳೆಯ ವೈದಿಕ ಗಂಡನ ಅಂತಾರಲ್ಲ, ಹಾಗೇನು ಆಗಿಲ್ಲ, ಬಹಳ ಖುಷಿಯಾಗಿದ್ದಾಳಾದ್ರಿಂದ ನಿಶ್ಚಿಂತೆಯಿಂದಾಗ ಸ್ವಲ್ಪ ಹೋಪ್ಸ್ ಬಂತು. ಓಹೋ, ಹಾಗಿದ್ರೆ ಯುದ್ಧದ ಬಗ್ಗೆ ಮಾತಾಡಿದ್ರಲ್ಲ, ಶಾಸ್ತ್ರದ ಬಗ್ಗೆ ಮಾತಾಡಿದರೆ ಕ್ಷತ್ರಿಯರು, ಶಾಸ್ತ್ರದ ಬಗ್ಗೆ ಮಾತಾಡಿದರೆ ಬ್ರಾಹ್ಮಣರು, ಇವತ್ತು ಶಾಸ್ತ್ರದ ಬಗ್ಗೆ ಮಾತಾಡೋದೇ ಇಲ್ಲ, ಅದರಿಂದ ಬ್ರಾಹ್ಮಣರೇ ಇಲ್ಲ ಅಂತ ಅರ್ಥ. ಹೆಚ್ಚು ಕಡೆ ಆ ಗಡಗಡೆ ಕಡಿಮೆ ಆಗ್ತದೆ ಇವತ್ತಿನ ದಿವಸ. ಅಷ್ಟ ಹೇಳ್ತಾರೆ, ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ಅಲ್ಲಿಯಿಂದ ಆಯ್ತು. ಹೊತ್ತು ಮರುದಿವಸ ಇನ್ನೊಂದು ಬುದ್ಧಿವಂತಿಕೆ ಮಾಡಿದ ದ್ರುಪದ ರಾಜ, ಎಷ್ಟು ಆತನೇ ನಾವೇನೋ ಸುಲಭ ಮಾತಾಡ್ಬಿಡ್ತೇವೆ, ಒಬ್ಬಳ ಐದ್ನೇ ಮದುವೆ ಮಾಡಿ ಕೊಟ್ಬಿಟ್ಟ ಅಂತ ಹೇಳಿಬಿಟ್ಟು ನಾವೇನೋ ಮಾತಾಡ್ತಿರ್ತೇವೆ, ಎಷ್ಟು ಪರೀಕ್ಷೆ ಮಾಡಿದ್ದನ್ನು ಗೊತ್ತಾತ. ಮರುದಿವಸ ಅವರೆಲ್ಲ ಪುರೋಹಿತನ ಕಳಿಸಿಕೊಟ್ಟ, ಸ್ವಾಗತ ಮಾಡಿ ಕರ್ಕೊಂಡು ಬನ್ನಿ ಅಂತ ಕಳಿಸ್ದ. ಹೋದ್ರು, ಸ್ವಾಗತ ಮಾಡಿದ್ರು, ಬನ್ನಿ ಬರಬೇಕು ಅಂತ ಕರೆ, ಎಲ್ಲ ಬಂದ್ರು. ಅವರು ದ್ರುಪದ ಏನ್ ಮಾಡಿದ್ದನ್ನು ಗೊತ್ತೇ, ನಾಲ್ಕು ಮನೆ ಏರ್ಪಾಟ್ ಮಾಡಿದ್ದ. ನಾಲ್ಕು ಮನೆಗಳನ್ನು, ಒಂದು ಮನೆಯಲ್ಲಿ ಬ್ರಾಹ್ಮಣರಿಗೆ ಬೇಕಾದ ವ್ಯವಸ್ಥೆ, ಇನ್ನೊಂದು ಮನೆಯಲ್ಲಿ ಕ್ಷತ್ರಿಯರಿಗೆ, ಇನ್ನೊಂದು ಮನೆಯಲ್ಲಿ ವೈಶ್ಯರಿಗೆ, ಇನ್ನೊಂದು ಮನೆಯಲ್ಲಿ ಶೂದ್ರರಿಗೆ. ಈ ನಾಲ್ಕು ಮನೆ ನಿಮಗೆ ಯಾವ್ದು ಬೇಕೋ ಅದರಲ್ಲಿ ಎಲ್ಲರಲ್ಲೂ ಪ್ರವೇಶ ಮಾಡಬೇಡಿ, ಮತ್ತೆ ಒಂದರಲ್ಲಿ ಪ್ರವೇಶ ಮಾಡಿ ಅಂತ ಹೇಳಿದ್ದಾರೆ, ನಿಮಗೋಸ್ಕರ ಇಟ್ಟಿದ್ದೇನೆ ಅಂತೆ. ಆತನ ಗುರುತು ಏನು ಗೊತ್ತಾ, ಬ್ರಾಹ್ಮಣರ ಮನೆಯಲ್ಲಿ ಬ್ರಾಹ್ಮಣರು ಬೇಕಾದ ಪುಸ್ತಕ ಸಾರಿಗ್ರಾಮ ಕೃಷ್ಣ ಆಧಾರ ಇಟ್ಟುಬಿಟ್ಟಿದ್ದಾರೆ, ಕ್ಷತ್ರಿಯರಿಗೆಲ್ಲ ಶಸ್ತ್ರಾಸ್ತ್ರ ಇಟ್ಟುಬಿಟ್ಟಿದ್ದಾರೆ, ವೈಶ್ಯರಿಗೆಲ್ಲ ಪ್ರಾವಿಷನ್ಸ್ ತೋರಿಸಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ, ಶೂದ್ರರಿಗೆಲ್ಲ ಅವರ ವ್ಯವಸ್ಥೆ ಮಾಡಿದ್ದಾರೆ. ಅವರ ಟೇಸ್ಟ್ ಪ್ರಕಾರ ಹೋಗಬೇಕು, ಅವ್ರು ಎಲ್ಲಿ ಯಾವ ಮನೆಗೆ ಹೋಗ್ತಾರೋ ಆ ಜಾತಿಯವರನ್ನು ತೀರ್ಮಾನ ಮಾಡಬೇಕು ಎಂತ ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಎಷ್ಟು ಟೆಸ್ಟ್ಗೆ ಸೈಕಾಲಜಿಯಲ್ಲಿ ತುಂಬಾ ಟೆಸ್ಟ್ ಎಲ್ಲ ಉಂಟು, ಇದೆಲ್ಲ ಉಪಯೋಗ ಬರುತ್ತೆ. ಅದು ಯೋಚನೆ ಮಾಡಿ ಕಳಿಸಿದನಂತೆ, ಅವರೆಲ್ಲ ಹೊರಟಿರುತ್ತಾನೆ. ಮನುಷ್ಯ ಮಾಡಿರ್ತಾರೆ, ಬುದ್ಧಿವಂತಿಕೆ ಮಾಡ್ತಾನೆ, ಮಗುವಿನ ನಾಮಕರಣ ಕಾಲಕ್ಕೋ ಅನ್ನಪ್ರಾಶನ ಕಾಲಕ್ಕೋ ಮಕ್ಕಳು ಮುಂದೆ ಐದಾರು ಕ್ರಮ ಹಾಕಿಬಿಡೋ, ಈ ಸ್ಕ್ರೂ ಡ್ರೈವರು, ಸ್ಟೆಥೋಸ್ಕೋಪು, ಆಮೇಲೆ ಸ್ಲೈಡ್ ರೂಲು ಅಂತ ಎಲ್ಲ ಹಾಕಿಬಿಟ್ಟು ಕ್ಯಾಲ್ಕುಲೇಟರ್ ಎಲ್ಲ ಇಟ್ಟುಬಿಡೋದು. ಏನು ಮುಟ್ತಾನೋ ನೋಡೋದು, ಸ್ಕ್ರೂ ಡ್ರೈವರ್ ಮುಟ್ಟಿದ್ರೆ ಇಂಜಿನಿಯರ್ ಆಗ್ತಾನೆ, ಸ್ಟೆಥೋಸ್ಕೋಪ್ ಮುಟ್ಟಿದ್ರೆ ಡಾಕ್ಟರ್ ಆಗ್ತಾನೆ, ಅದು ಲೆಕ್ಕ ಹಾಕ್ತಿರೋದು. ಅಕಸ್ಮಾತ್ ಸ್ಕ್ರೂ ಡ್ರೈವರ್ ಮುಟ್ಟುಬಿಟ್ರೆ ಓ ಇಂಜಿನಿಯರ್ ಆಗ್ತಾ ಕುಣತಿರೋದು, ದೊಡ್ಡ ಕಳ್ಳಾದ್ರೆ ಆಗ್ಬೋದು ಯಾರಿಗೆ ಗೊತ್ತು. ಸ್ಕ್ರೂ ಡ್ರೈವರ್ ಇದ್ದ ಇವರ ಕಾನ್ಸೆಪ್ಟ್ ಇಷ್ಟೇನೆ, ಅಂದ್ರೆ ಮನುಷ್ಯರ ಬುದ್ಧಿನೇ ಒಂದು, ಅವರ ಯೋಗ್ಯತೆನೇ ಒಂದು, ಅಷ್ಟೆಲ್ಲ ತಿಳಿಯ ಶಕ್ತಿ ನಮ್ಗೆ ಇದ್ದಿದ್ರೆ ಏನೇನಾಗಿ ಬಿಡ್ತಾ ಇತ್ತು. ಆದ ದ್ರುಪದರಾಜನಂಥ ಬುದ್ಧಿವಂತ, ಭಾರಿ ಬುದ್ಧಿವಂತ ಪಾಪಾತ, ಅಂಥ ವ್ಯಕ್ತಿ ಬಹಳ ಯೋಚನೆ ಮಾಡಿದ, ಯಾವ್ದರೆ ಹೋಗ್ತಾ ಇರುತ್ತೆ ನೋಡಿದ್ರೆ, ಪಾಂಡವರು ಸೀದಾ ಕ್ಷತ್ರಿಯರ ಮನೆ ಹೊರಟುಬಿಟ್ಟು, ಅಬ್ಬ ಧೈರ್ಯ ಬಂತ ತನಗೆ, ಪರವಾಗಿಲ್ಲ ಇವರು ಕ್ಷತ್ರಿಯರಾಗುವ ಸಂಭವ, ಇನ್ಮೇಲೆ ಪಾಂಡವರಾಗಬಹುದು ಅರ್ಜುನ ಆಗಬಹುದು ಅಂತ ಹೇಳಿಬಿಟ್ಟು ಭಾರಿ ಸಂಭ್ರಮವಾಯಿತು. ತನ್ನ ಪರೀಕ್ಷೆ ನಿಲ್ಲಿಸ್ದ, ಧರ್ಮ ಹತ್ರ ಬಂದ, ಕೇಳಿಕೊಂಡ, ಇವತ್ತು ನಮ್ಮ ಹುಡುಗರು ಪರೀಕ್ಷೆ ಮಾಡ್ತಾರಲ್ಲ, ಆ ಸ್ಕ್ರೂ ಡ್ರೈವರ್ ಚಸ್ಕೊ ಬಿಡಿದ್ರು ಬದಲು ಭಾಗವತ ರಾಮಾಯಣ ಎಲ್ಲ ಇಟ್ಟು ನೋಡಿ ಯಾವ್ದು ಮುಟ್ತಾನೆ ಅಂತ ಅನ್ಕೊಂಡ್ರೆ ಅಲ್ಲಿ ಫೇಲ್ ಆಗೋ ಚಾನ್ಸೇ ಇಲ್ಲ. ಆ ಕೂಸು ಭಾಗವತ ಮುಟ್ತು ಅಂದ್ರೆ ಬದುಕಿದ ಅಂತ ಅರ್ಥ, ಇವರು ಇವನಲ್ಲ ವಂಶನೇ ಬದುಕ್ತು ಅಂತ ಅರ್ಥ. ಅಲ್ಲಿ ಆ ಸ್ಫೋಟ ಎಂತಿ ಪಿತರಹ ಪ್ರನೃತ್ಯಂತಿ ಪಿತಾಮಹಾಹ ವೈಷ್ಣವೋ ಅಸ್ಮತ್ ಕುಲೇ ಜಾತಃ ಸನಸ್ ಸಂತಾರ ಈಷ್ಯತಿ. ಇದು ಪಿತೃಪಕ್ಷ ಹೇಳಿ ಕೇಳಿ, ಅಂದ್ರೆ ಪಿತೃದೇವತೆಗಳು ಯಾವ್ದು ಸಂತೋಷ ಪಡ್ತಾರೆ ಗೊತ್ತಾ, ನೀವು ಸಾವಿರ ಕಾರ್ಯ ಮಾಡಿ ಸಂತೋಷ ಪಡೋದಿಲ್ಲ, ಈ ವೈಷ್ಣವರಾಗಿ ಸಂತೋಷ ಪಡುತ್ತಾರೆ. ಈ ಮಕ್ಕಳನ್ನ ವೈಷ್ಣವರನ್ನಾಗಿ ಮಾಡಿ ಭುಜ ತೆಪ್ಪಿಸಿ ಕುಣಿತಾರಂತವ್ರ, ಹಬ್ಬ ನಾ ಬದುಕಿ ಹೋಗ್ಬಿಟ್ಟು ಎಂದು ಕುಣಿತಾರೆ. ಅದು ಒಂದು ಮಾಡದೆ ಇನ್ನೇನ್ ಮಾಡಿದ್ರೆ ಸಮಾಧಾನ ಆಗೋದೇ ಇಲ್ಲ. ಇದು ನಿಜವಾದ ಅರ್ಥ ಇತ್ತು. ದ್ರುಪದ ರಾಜ ಪರೀಕ್ಷೆಯಲ್ಲಿ ಯಶಸ್ವಿಯಾದ, ಧರ್ಮರಾಜನ ಹತ್ರ ಬಂದ, ದೊಡ್ಡವರು ಕಂಡ ಹೇಗೂ ಕಾಣುತ್ತಿದ್ದ, ಕೇಳಿದ, ಎಲ್ಲ ಆಯ್ತು, ಭಾರಿ ಸಂತೋಷವಾಯ್ತು, ನೀವು ಯಾರು ಹೇಳಿ ಅಂತ ಕೇಳಿದ. ನೀವು ಯಾರು ಹೇಳಿ, ನೀವು ಯಾವ ಜಾತಿಯವರು ಹೇಳಿ ಅಂತ ಕೇಳಿದ. ಇಡೀ ಜೀವನದೊಳಗೆ ಧರ್ಮರಾಜ ಅವತ್ತು ಮಾತಾಡದ ಮತ್ತೆ ಎಂದೆಂದೂ ಮಾತಾಡಿಲ್ಲ, ಒಂದೇ ಫಸ್ಟ್ ಅಂಡ್ ಲಾಸ್ಟ್ ಅಷ್ಟೇ. ಆತನ ಕೇಳಿ ದುರ್ಯೋಧನ ಕೇಳಿದ್ರು ರೈಟ್ ಆನ್ಸರ್ ಕೊಡತ್ತ ಪುಣ್ಯಾತ್ಮ. ಅಜ್ಞಾತವಾಸ ಕಾಲಕ್ಕೆ ಬಂದು ನೀವು ಯಾರು ಒಂದು ಧರ್ಮರಾಜ ಹೇಳೋ ಪೈಕಿ, ಇವತ್ತು ಮಾತ್ರ ತಮಾಷೆ ಮಾಡಿಬಿಡ್ತಾರೆ ದ್ರುಪದ ರಾಜ, ಅದೆಲ್ಲ ಈಗ ಯಾಕೆ ಅಂತ ಕೇಳಿದ. ಅದೆಲ್ಲ ಈಗ ಯಾಕೆ, ಈಗ ಇಲ್ಲ, ನಾ ತೀರ್ಮಾನ ಮಾಡ್ಕೋಬೇಕಾಗಿದೆ, ಅದೆಲ್ಲ ಬೇಕಿಲ್ಲ, ಅದೆಲ್ಲ ಯಾತಕ್ಕೆ ಬೇಕು, ನಮ್ಮ ಕ್ಷತ್ರಿಯರು ಬ್ರಾಹ್ಮಣರು ಅಂತ ಕೇಳ್ತೀಯಲ್ಲ, ಪೂರ್ವಂ ಹಿ ವರ್ಣ ವಿಷಯ ಏನ ವಿಶೇಷ ಮುಕ್ತ, ಆ ಧನಸ್ಸನ್ನ ಮತ್ಸ್ಯಂತ್ರ ಭೇದನೆ ಮಾಡಬೇಕು ಅಂತ ಹೇಳಿದಾಗ ಈ ಜಾತಿಯವರು ಮಾಡ್ಬೇಕು ಅಂತ ಹೇಳಿಲ್ಲ ನೀನು, ಓಪನ್ ಟು ಆಲ್ ಅಂತ ಆಯ್ತಲ್ಲ, ಈಗ ಯಾಕೆ ಕೇಳ್ತಿ ಅಂತ ಕೇಳಿದಿರ. ಇಷ್ಟು ಈ ರೀತಿ ಧರ್ಮ ಎಂದೂ ಮಾತಾಡೋದಿಲ್ಲ, ಅವತ್ತು ಮಾತ್ರ ಮಾತಾಡಿದೆ. ಭಾರಿ ತಮಾಷೆ ಜುದ್ರಾದ್ರೆ ಸ್ವಲ್ಪ ಗೊಂದಲ ಕೀಡು ಮಾಡಬೇಕು, ಎಂಜಾಯ್ ಮಾಡಬೇಕು ಅಂತ ಆತನದ ಪಾಪ ಹೇಳೋದಿಲ್ಲ. ಈ ಮಾತು ಅಂಡರ್ಲೈನ್ ಮಾಡ್ಕೋಬೇಕು, ಪೂರ್ವಂ ಹಿ ವರ್ಣ ವಿಷಯ ನ ವಿಶೇಷ ಮುಕ್ತ, ಹಿಂದೆ ವರ್ಣದ ಬಗ್ಗೆ ನೀನು ಮಾತಾಡಿಲ್ಲ ಅಂದ್ಮೇಲೆ ಈಗ ಯಾಕೆ ಮಾತಾಡ್ತೀಯ, ಈ ಉತ್ತರ ಗೊತ್ತಾಗುತ್ತೆ ನಮಗೆ. ಕರ್ಣ ಬಂದಾಗ ದ್ರೌಪದಿ ಸೂತ ಪುತ್ರ ನಾನು ವಹಿಸೋದಿಲ್ಲ ಅಂತ ಹೇಳಿದ್ರು ಅಂತ ಹೇಳ್ತಾರಲ್ಲ, ಈ ರೂಲ್ಸ್ ಅಗೇನೆಸ್ಟ್ ಅದು, ಯಾರು ಬೇಕಾದ್ರೂ ಮಾಡಬಹುದು ಅಂತ ಹೇಳಿದ್ರಿಂದ ಕರ್ಣ ಬಂದಾಗ ಸೂತ್ ನಾಹಂ ವರಯಾಮೆ ಸೂತಂ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಆ ಮಾತು ಬಂದಿಲ್ಲ, ದ್ರೌಪದಿ ಆ ಮಾತು ಆಡಿಯೇ ಇಲ್ಲ. ಕರ್ಣ ಪ್ರಯತ್ನ ಪಟ್ಟ ಆಗಲಿಲ್ಲ ಹೋದನೆ ಹೊರತು ದ್ರೌಪದಿ ಅವಮಾನ ಮಾಡಿದ್ದಕ್ಕೆ ಹೋದ, ಅವನು ಅವಕಾಶವೇ ಕೊಡಲಿಲ್ಲ ಅಂಬುದು ಅರ್ಥ ಇಲ್ಲ. ಹಾಗಿದ್ರೆ ಇವರಿಗೆ ಅವಕಾಶ ಕೊಡಬಾರ್ದಾಗಿತ್ತು. ಅವನು ಸೂತ ಪುತ್ರ, ಅದಕ್ಕೋಸ್ಕರ ಅವನಿಗೆ ಅವಕಾಶ ಇಲ್ಲ ಅಂತ ಆಗಿದ್ರೆ ಇವರು ಬ್ರಾಹ್ಮಣರು ಇರುವೇ ಇಲ್ಲ ಅಂತ ಹೇಳಬೇಕಾಗಿ. ಕ್ಷತ್ರಿಯ ಅಂತ ಹೇಳಿಲ್ಲ ಅದನ್ನ. ಯಾರು ಅದ ಏತೇನ ಕಾರ್ಮುಕ ವರೇಣ ತರೂಪರಿಸ್ಥಂ ಮತ್ಸಾವಭಾಸಂ ಉದಕೇ ಪ್ರತಿವೀಕ್ಷೇನ ಏತೈಹಿ ಶರೈಹಿ ಪ್ರತಿಹತೋ ಭವತೀಹ ಮತ್ಸ್ಯಃ ಕೃಷ್ಣ ತಮದ್ಯ ಅನುಯಾಸ್ಯತಿ ನರೇಂದ್ರ ವೀರಾಹ. ಕೃಷ್ಣಜುಂಬನ ಘೋಷಣೆ, ಯಾರು ಬಚ್ಚಯಂತ್ರವನ್ನು ಭೇದನೆ ಮಾಡ್ತಾರೋ ಅವರಿಗೆ ನನ್ನ ತಂಗಿ ಮಾಲೆ ಹಾಕ್ತಾಳೆ, ನನ್ನ ತಂಗಿ ನನ್ನ ತಮ್ಮ ಮಾಡಿದ್ದಾನೆ ಕೆಲಸನ, ಮದುವೆ ಮಾಡಿಕೊಡು ಅಷ್ಟೇನೆ, ಅದನ್ನು ಕೇಳಬೇಡ ಅಂತ ಹೇಳ್ಬಿಟ್ಟು. ನಾನು ಸುಪರ್ ಮತ್ತೆ ಮತ್ತೆ ಕೇಳ್ತಾನೆ, ರೂಪದರಾಜ ನನ್ನ ವಾಕ್ಯ ಇಷ್ಟೇ, ನೀವು ಮದುವೆ ಮಾಡಿಕೊಟ್ರೆ ಸರಿ, ಇಲ್ಲೋದ್ರೆ ಸರಿ, ನಿಯಮ ಪ್ರಕಾರ ನಡೆಸ್ಕೋ ಅಷ್ಟೆ. ರೂಪದರಾಜನಿಗೆ ಆಶ್ಚರ್ಯ ಆಗೋಯ್ತು. ಈಗ ಅಲ್ಲಿಂದ ಕುಂತಿದೇವಿ ಹತ್ರ ಹೋಗ್ತಾನಮ್ಮ, ಸ್ವಲ್ಪ ನೀನಾದ್ರೂ ಹೇಳು, ಇವರೆಲ್ಲರ ತಾಯಿ ನೀನು, ನಾನೊಬ್ಬ ಹೆಣ್ಣೆತ್ತವನು, ನನಗೆ ನಮ್ಮ ಕ್ಷತ್ರಿಯ ಒಬ್ಬ ರಾಜ ಮದುವೆ ಮಾಡಿಕೊಡ್ಬೇಕಾಗಿದೆ, ನೀವೆಲ್ಲ ಯಾರು ಅಂತ ಕೇಳಿದ. ಕುಂತಿದ ಏನು ತಮಾಷೆ ಮಾಡಿ ಡೈರೆಕ್ಟ್ ಹೇಳ್ಬಿಟ್ಟದ್, ನಾನು ಕುಂತಿ ಅಂತ ಹೇಳಿದ್ದು. ಆಯ್ತಾದ್ರೆ ಕುಡುಗಾಡಿಬಿಟ್ಟದ ರೂಪದರಾಜ, ಇವ್ರು ನನ್ನ ಮಕ್ಕಳನ್ನ ಹುಡುಗ ಹೇಳ್ಬೇಕಾದ ಕಾರಣನೇ ಇಲ್ಲ. ಧರ್ಮರಾಜ ಭೀಮಸೇನ ಅರ್ಜುನ ನಕಲ ಸಹದೇವರು ಹೇಳಿದ ತಕ್ಷಣ ಆತ ನೆನಪು ಮಾಡಿಕೊಂಡು ರುದ್ರದೇವರನ್ನ, ಅಬ್ಬಾ ನಿಮ್ಮ ಪ್ರಾರ್ಥನೆ ಮಾಡಿದ್ದೆ ಸರಿಯೇ ಮಾಡಿಬಿಟ್ರಿ, ನನಗೆ ಅರ್ಜುನನ ಹೊರತು ಬೇರೆ ಯಾರು ಧನಸ್ಸನ್ನ ಕಟ್ಟಲಕ್ಕಾಗಬಾರದು ಅಂತ ಕೇಳಿದ್ನಲ್ಲ, ಅನ್ನೈಹಿ ಅಧಾರ್ಯ ಧನುಹು ಈಶವರಾಧಿ ಚಕ್ರೆ, ಹಾಗೆ ಮಾಡಿದ್ದೀರಿ ನೋಡಿ. ವೈಷ್ಣವ ಸಾಹಿತ್ಯದಲ್ಲಿ ರುದ್ರದೇವರಿಗೆ ಎಂಥ ಸ್ಥಾನ ಇದೆ ಲೆಕ್ಕ ಹಾಕಬೇಕು. ಅವರಿಗೆ ಎಂದ ಅವಮಾನದ ಮಾತು ಬರದೇ ಇಲ್ಲ. ವೈಷ್ಣವರು ಬೇಸಿಕಲಿ ಶಿವನ ಪೂಜಕರು, ಸರ್ವೋಕ್ತ ಭಕ್ತೇನ ಅಲ್ಲ, ತಾರತಮ್ಯಕ್ರಮದಲ್ಲಿ ಪೂಜೆ ಮಾಡಲೇಬೇಕು ಮಾಡಿದ್ದಾರೆ ಅವರು. ಅದಕ್ಕೆ ಒಳ್ಳೆ ದೃಷ್ಟಾಂತ ಇದು. ದೃಪದ ಒಳ್ಳೆ ಶಿವಭಕ್ತ, ಆದರೆ ಅದು ಲೋಕದ ಆಧುನಿಕ ಶೈವ ಶಿವಭಕ್ತನಲ್ಲ, ವೈಷ್ಣವನಾದ ಶಿವಭಕ್ತ. ಸರಿಯಾಗಿ ರುದ್ರದೇವರಿಂದ ನಂಬಿದ್ದಕ್ಕೆ ನನಗೆ ಏನು ಮೋಸ ಆಗಲೇ ಇಲ್ಲ. ಈ ವೃಕಾಸುರ ಭಸ್ವಾಸುರ ನಂಬಿದ ಸತ್ಯ ಹೋದ, ಇವರು ನಂಬಿದ್ರು ಸತ್ಯ ಹೋಗಲಿಲ್ಲ. ಯಾತಕ್ಕೆ? ತಾರತಮ್ಯ ಕ್ರಮದಲ್ಲಿ ಪೂಜೆ ಮಾಡಿ ನಂಬಿದ್ದಕ್ಕೆ ಇವರಿಗೆ ಸತ್ಫಲ ಸಿಕ್ತು, ಅದು ಸರ್ವೋತ್ತಮತ್ವೇನ ಮಾಡಿದ್ದಕ್ಕೆ ದುಷ್ಫಲ ಸಿಕ್ತು. ಅದಕ್ಕೆ ಉಪಾಸನೆಯಲ್ಲಿ ದೋಷ ಇದ್ರೆ ಸಿದ್ಧಿ ಬರೋದಿಲ್ಲ. ಸರಿಯಾಗಿ ಡಿಪೇಡಿ ಮಾಡೋಗಿದ್ದಾರೆ, ನಾವೇನು ತಪ್ಪಲ್ಲ. ಅದು ಗ್ಯಾರಂಟಿ ಕೊಡೋದು ಯಾವಾಗ? ಮಿಸ್ಯೂಸ್ ಮಾಡಿಕೊಂಡ್ರೆ ಗ್ಯಾರಂಟಿ ಕೊಡೋದಿಲ್ಲ ಅವರು. ಸರಿಯಾಗಿ ಉಪಯೋಗಿಸಿ ತಪ್ಪಾದ್ರೆ ಕಂಪನಿ ಜವಾಬ್ದಾರರು. ವಾಚ್ ಗ್ಯಾರಂಟಿ ಅಂತ ಕೊಟ್ಟ, ನನಗೆ ತಪ್ಪಂದು ಕುಡ್ಕಿದ, ಪುಡಿ ಆಯ್ತು, ಗ್ಯಾರಂಟಿ ಕೊಟ್ಟಿದ್ರೆ ಅಂತ ಕೇಳಿದ್ರೆ ನಿನ್ ಗ್ಯಾರಂಟಿ ಉಚ್ಚಾಂತ ವಾಪಸ್ ಕಳಿಸಿಬಿಡ್ತಾರೆ ಹೊತ್ತು ಅವನಿಗೆ ಇನ್ನೊಂದು ವಾಚ್ ಕೊಡೋದಿಲ್ಲ. ಅದು ಸರಿಯಾಗಿ ಇಟ್ಕೊಂಡಿದ್ದಾನೆ, ಕೆಟ್ಟ ಹೋಯ್ತು, ಅವಾಗ ಅವರ ಜವಾಬ್ದಾರ. ಈ ದೃಷ್ಟಿಯೊಳಗೆ ರುದ್ರದೇವರು ಸರಿಯಾಗಿ ಉಪಾಸನೆ ಮಾಡಿದರೆ ಅವನಿಂದ ತುಂಬಾ ಒಳ್ಳೆಯದಾಗತ್ತೆ ನೆನೆಸ್ಕೊಂಡ. ತುಂಬಾ ಖುಷಿಯಾಯ್ತು. ಅರ್ಜುನ ಮತ್ಸ್ಯಂತ್ರ ಭೇದನೆ ಮಾಡಿದ್ದಾನೆ, ಮದುವೆ ಮಾಡಿಕೊಡಬಾರ್ದೆ ಸುಮ್ಮನೆ ಒಂದು ಮಾತಾಡಿಬಿಡ್ತಂತ ಅಷ್ಟೇ, ಒಂದು ಓವರ್ ಜಾಯ ಆತನಿಗೀಗ. ಏನ್ ಮಾಡಿದನಂತೆ, ಧರ್ಮರಾಜ ನಿನ್ ಹಿರಿಯ, ನಾನು ತುಂಬಾ ಸಂತೋಷವಾಯಿತು ನಿಮ್ಮೆಲ್ಲ ಪಾಂಡವರು ಅಂತ ಹೇಳಿಬಿಟ್ಟು ದ್ರೌಪದಿಯನ್ನ ಸತ್ಯಯಂತ್ರದಲ್ಲಿ ಅರ್ಜುನ ಭೇದನೆ ಮಾಡಿ ಸ್ವಯಂವರದಲ್ಲಿ ದೇಶಾಲಿಯಾಗಿದ್ದಾನೆ. ನನ್ನ ಪ್ರಾರ್ಥನೆ ಇಷ್ಟೇ, ಇದನ್ನು ದ್ರೌಪದಿಯನ್ನ ನಿಮ್ಮಲ್ಲಿ ಯಾರು ಬೇಕಾದ್ರೆ ಮದುವೆ ಆಗಬಹುದು ಅಂತ ಹೇಳಿಬಿಟ್ಟು. ನಿಮ್ಮಲ್ಲಿ ಯಾರು ಬೇಕಾದ್ರೆ ಮದುವೆ ಆಗಬಹುದು, ಅರ್ಜುನ ಬೇಕಾದ್ರೆ ಆಗಬಹುದು, ನೀನು ಬೇಕಾದ್ರೆ ಆಗಬಹುದು, ಭೀಮಸೇನೆ ಬೇಕಾದ್ರೆ ಆಗಬಹುದು, ಯಾರು ಬೇಕಾದ್ರೆ. ನಿಮ್ ಮನೆ ಸೇರಿದ್ರೆ ಆಯ್ತು, ನಮ್ಮ ಹುಡುಗಿ ಇಷ್ಟೇ, ನಿಮ್ ಮನೆ ನಮ್ಮ ಹುಡುಗಿ ಸೇರಿದ್ರೆ ಆಯ್ತು ಅಂದ್ಬಿಟ್ನ. ಇಲ್ಲಿ ಆತ ಬಾಯಿಂದ ಬಾಡಿ ದೊಡ್ಡ ತಪ್ಪದು, ಇದ್ದಕ್ಕಿದ್ದಾಗೆ ಅದಕ್ಕೆ ದೈವ ಸಂಕಲ್ಪ ಅಂತಾರೆ. ಅವ್ನು ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದ್ರೆ ಎಲ್ಲ ಮಾತು ಒಂದೇ ರೀತಿ ಆಡ್ಲಕ್ ಬರ್ತಾ ಇತ್ತು. ಆ ತರ ಬುದ್ಧಿ ಏನೋ ದಾರಿ ತಪ್ಪಿಟ್ಬಿಡ್ತು. ಯಾರಾದ್ರೂ ಮದುವೆ ಆಗಬಹುದು, ಒಂದು ಪ್ರಶ್ನೆಗೆ ಉತ್ತರ ಸಿಕ್ತೀಗ. ಸ್ವಯಂವರವೇ ಮದುವೆ ಆಗಿಬಿಟ್ಟಿದ್ದರೆ ಈ ಪ್ರಶ್ನೆ ಬರ್ತಿರಲಿಲ್ಲ. ಅರ್ಜುನ ಮತ್ಸ್ಯಂತ್ರ ಭೇದನೆ ಮಾಡಿರೋದ್ರಿಂದ ಅವನಿಗೆ ಮದುವೆ ಅಂತ ಆಗಿಬಿಡ್ತಾ ಇತ್ತು. ಅಲ್ಲ, ಈಗ ಅರ್ಜುನ ಗೆದ್ದಿದ್ರಿಂದ ಇವ್ರ ಕಡೆಯವ್ರು ಯಾರು ಬೇಕಾದ್ರೆ ಮದುವೆ ಆಗಬಹುದು ಅಷ್ಟೇ. ಅದಕ್ಕೆ ಕರ್ಣ ಏನ್ ಮಾಡಿದ್ದ, ನಾನು ಗೆದ್ರೆ ಸುಯೋಧನಾರ್ಥೇ ಅನ್ಕೊಂಡು ಹೋಗಿತ್ತು, ನಾನು ಗೆದ್ರೆ ದ್ರೌಪದಿಯನ್ನು ದುರ್ಯೋಧನೆ ಕೊಡ್ತೇನೆ ಅಂತ ಹೊರಟಿದ್ದಾದ್ರಿಂದ ಮತ್ಸ್ಯಂತ್ರ ಭೇದನೆ ಮಾಡಿದವನೇ ಗಂಡ ಆಗಬೇಕು ಅಂತ ನಿಯಮ ಇಲ್ಲ. ಅದ ಅರ್ಥ ಮಾಡ್ಕೊಂಡು ಬಿಟ್ರೆ ದ್ರೌಪದಿ ಅರ್ಜುನಿಗೆ ಮಾಲೆ ಹಾಕಿದ್ದು ಹೆಂಡತಿಯಾಗಿ ಮಾಲೆ ಹಾಕಿಲ್ಲ ಅಂತ ಗ್ಯಾರಂಟಿ ಆಯ್ತು. ಹೆಂಡತಿಯಾಗಿ ಮಾಲೆ ಹಾಕಲಿಲ್ಲ, ತಾಯಿ ಮಗನಿಗೆ ಮಾಲೆ ಹಾಕಿದೆ ಅಂತ ಹಾಕಿದ್ದು. ನಿನ್ನ ಅರ್ಥ ನೋಡಿದ್ದೇವೆ, ದ್ರೌಪದಿ ಭಾರತಿ, ಇಂದ್ರದೇವರು ಭಾರತೀಯ ಮಗ, ಅವರೇ ಅರ್ಜುನ. ಆದ್ರಿಂದ ಅರ್ಜುನ ಕೊಳ್ಳಲ್ಲಿ ಮಾಲೆ ಹಾಕಿದ್ದು ತಾಯಿ ಮಗನಿಗೆ ಹಾಕಿದ ಮಾಲೆ ಹೊರತು. ಚತುರವದರ ನಾರಾಯಣಿ ಮತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿ ಅಭಿಮಾನಿ ವೀಣಾ ಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿ. ನೋಡಿ, ಜನನಿ ಅನ್ನೋ ಪದ ಇದೆಲ್ಲ ಅರ್ಥ ಮಾಡ್ಕೋಬೇಕು. ಲಕ್ಷ್ಮೀಪತಿಯ ಗುಣಗಳನ್ನು ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀಮದ್ವದನ ಸದನದನಿ. ಅದು ಸರಸ್ವತಿಯ ಸ್ತೋತ್ರವಾದರೆ ಕೃತಿ ರಮಣ ಪ್ರದ್ಯುಮ್ನ ನಂದನೆ ಚತುರ ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾರತ ಪುರಾಣ ರಹಸ್ಯ ತತ್ವಗಳ ಅರುಪು ಕರುಣದಲ್ಲಿ. ತಾಯಿಯಾಗಿ ಪ್ರಾರ್ಥನೆ ಹೇಗೆ ಮಾಡಬೇಕೋ ಅರ್ಜುನರ ಒಂದು ಪ್ರಯತ್ನ ಅಂಥದ್ದೇ ಹೊರತು ಬೇರೆ ಅಲ್ಲ. ಈ ಮಾತು ಮುಂದೆ ತುಂಬಾ ಸತ್ಯ ಬರುತ್ತೆ, ಅಲ್ಲಿ ಇನ್ನೂ ಸ್ಪಷ್ಟ ಆಗುತ್ತಾರೆ. ಈ ಮಾತು ಹೇಳಿದ ತಕ್ಷಣ ಧರ್ಮರಾಜ್ ಏನ್ ಹೇಳಬೇಕು, ಇತೇನು ಅನ್ಕೊಂಡಿದ್ದ ಪಾಪ, ಈ ಮಾತು ಯಾಕಾದ್ರೂ ಕೇಳಿದ ಸ್ವಲ್ಪ ಯೋಚನೆ ಮಾಡಿ, ಲಾಜಿಕ್ ಏನಿರಬಹುದು ಕೇಳಬೇಕಾದ್ರೆ, ಅರ್ಜುನ ಮದುವೆ ಮಾಡಿಕೊಂಡು ಯಾಕೆ ಅಂದಿರ್ಲಿಕ್ಕಿಲ್ಲ ಅಂದ್ರೆ ಒಂದು ಯೋಚನೆ ಮಾಡಿದ್ದಾರ. ಅರ್ಜುನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅಕಸ್ಮಾತ್ ಅಂದ್ರೆ ಅರ್ಜುನ ಏನನ್ಬಹುದಾಗ, ಅಣ್ಣಂದ್ರೆ ಮದುವೆ ಆಗಿಲ್ಲ ಮದುವೆ ಆಗೋದಿಲ್ಲ ಅಂತ ಅನ್ಬಹುದು. ಹಿಂದೆ ಬಂದಿತ್ತಲ್ಲ ಭೀಮಸೇನ ದೇವರನ್ನು ಹಿಡಿಂಬೆ ಕೇಳಿದಾಗ, ಜ್ಯೇಷ್ಠಾಪೂರ್ವಂ ನಾವು ಪೈನಿ, ಅಣ್ಣನೇ ಮದುವೆ ಆಗಿಲ್ಲ ನಾಗೋದಿಲ್ಲ ಅಂತ ಹೇಳಿದ್ರಲ್ಲ, ಅರ್ಜುನ ಹಾಗನ್ಬಹುದೀಗ, ಅದು ವರ್ಕ್ ಆಗಿಬಿಟ್ಟಿದೆ ಪಾಪ, ಅದಕ್ಕೆ ನಿಮ್ಮನೆ ಸೇರಬೇಕು, ಅದು ಯಾರು ಮದುವೆ ಆದ್ರೂ ಆಯ್ತು, ಧರ್ಮರಾಜ ಆದ್ರೂ ಆಯ್ತು ಅಂತ ಹೇಳ್ಬಿಡ್ಬೇಕಾ? ಅದೇ ಪರಿಸ್ಥಿತಿ. ಅರ್ಧ ಅರ್ಜುನ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಅನ್ಕೊಂಡ ಮೇಲೆ ಇನ್ನ ಮದುವೆ ಆಗಿಲ್ಲ ಅಣ್ಣಂದ್ರೆ ಕಾಯ್ತೇನೆ ಅಂದ್ರೆ ಮುಂದೋಗ್ತಿತ್ತು. ಏನೋ ಒಂದು ಯೋಚನೆ ಮಾಡಿಬಿಟ್ಟ, ಯೋಚನೆ ಮಾಡಿ ಮಾತಾಡಿದ್ದಕ್ಕೆ ಧರ್ಮರಾಜ ಏನನ್ಬೇಕೀಗ, ಧ್ರುಪದರಾಜ ಅವರು ಇವರು ಅಂತ ಕೇಳಿ ಸುಮ್ಮನೆ ತಲೆ ಕೆಡಿಸ್ಕೋಬೇಡ, ಸರ್ವೇವಾ ಎಲ್ಲರೂ ಮದುವೆ ಆಗ್ತೇವೆ ಅಂತ ಹೇಳಿದ. ಧ್ರುಪದರಾಜನೇ ಮತ್ತೆ ಟುಸ್ ಆದ ಇಷ್ಟ ಹಾಡದೆ ಒಂದು ಹಾಕ್ ಅಂತ ಬಿದ್ದಾಗಾಯ್ತಿ. ಏನೋ ಕಷ್ಟಪಟ್ಟು ಸಭಾಗಾರ ಆಯ್ತು ಅಂತ ತಿಳ್ಕೊಂಡ್ರೆ ಮೋರ್ ಡೇಂಜರಸ್, ಇಷ್ಟೊತ್ತಿನ ಪ್ರಾಬ್ಲಮ್ ಆಗಿ ದೊಡ್ಡ ಪ್ರಾಬ್ಲಮ್, ಹಿಂದಾದ್ರೂ ಸ್ವಲ್ಪ ಡೌಟ್ ಆದ್ರೂ ಇತ್ತು, ಡೌಟ್ ಇಲ್ಲ ಈಗ, ಎಲ್ಲ ಸರ್ವ ಏವ ಎಲ್ಲರೂ ಮದುವೆ ಆಗ್ತೇವೆ ಅಂದ್ರಂತೆ. ಏನು ಧರ್ಮರಾಜ, ಹೆಸರು ಧರ್ಮರಾಜ, ಮತ್ತೆ ಯಾರೋ ಒಬ್ಬ ವ್ಯಕ್ತಿ ಆದ್ರೆ ಹಾಳಾಗಿ ಹೋಗೋದ್ಬಿಡ, ಧರ್ಮರಾಜ ಮಾತಾಡೋದ ಈ ಮಾತನ್ನ, ರಾಜ ಧರ್ಮರಾಜ ರಾಜ್ಯಾಳೆ ಆಗಲೇ ಅನುಭವ ಪಡೆದರೆ ಬಂದಿದ್ದಾನೆ, ಯಮಧರ್ಮನ ಅವತಾರ. ಧರ್ಮರಾಜ ತಮಾಷೆ ಮಾಡ್ತೀಯಾ, ಅದ ಸಾಧ್ಯ ಉಂಟಾ ಅಂದ್ರೆ ನಾನೆ ತಮಾಷೆ ಮಾಡ್ಲಿ, ಸತ್ಯ ತಮಾಷೆ ಮಾಡೋ ವಿಷಯ ಅಲ್ಲ ಇದು, ಸತ್ಯವಾಗಿ ಹೇಳ್ತೀರಿ ಎಲ್ಲರೂ ಮದುವೆ ಆಗ್ತೇವೆ ಅಂತ ಹೇಳಿ ಆತನಿಗೆ ಆಶ್ಚರ್ಯ ದುಃಖ ಎಲ್ಲ ಶುರುವಾಗಿಬಿಡ್ತು. ಅಲ್ಲ ಧರ್ಮರಾಜ, ಎಂಥ ಪುಣ್ಯಾತ್ಮ ನೀನು, ವಿಶ್ವಖ್ಯಾತಿಯ ಮಹಾನುಭಾವ, ನೀನು ಈ ಮಾತನ್ನ ಆಡೋದ, ಒಬ್ಬ ಹೆಣ್ಣಿಗೆ ಐಜನ ಗಂಡಂದ್ರು ಅಂತ ಹೇಳ್ತೀಯಲ್ಲ, ಇದು ಯಾವ ಧರ್ಮ, ಇದಕ್ಕೇನು ಆಧಾರ ಅಂತ ಕೇಳಿ, ಇದಕ್ಕೇನು ಆಧಾರ? ತುಂಬಾ ಜನ ಮಾತಾಡೋರೆಲ್ಲ ಮಹಾಭಾರತವನ್ನು ಗಮನಿಸಬೇಕು, ಏನೋ ತೋಚು ಮದುವೆ ಮಾಡಿಕೊಟ್ಟಿದ್ದಲ್ಲ ಅದನ್ನ, ಬಹಳ ಎಚ್ಚರಿಕೆಯಿಂದ ನೋಡಿದರೆ ಧರ್ಮರಾಜ ಏನು ಆಧಾರ ಕೊಡ್ತಾನೆ ಕೇಳಬೇಕು. ದ್ರುಪದ ರಾಜ ಹೆಣ್ಣೆತ್ತವನಾಗಿ ಮಾತಾಡುತ್ತಾನೆ, ಅನೇಕ ರುಚಿಚ ಉತ್ತರ ಬರಬಾರಿದ್ದಾರೆ, ಅದಕ್ಕೆಲ್ಲ ಕೂಡ ಯಾತಕ್ಕೆ ಈ ರೀತಿ ಮಾಡಿರೋ ಪರ್ವ ಕಾದಂಬರಿ ಇದೆ, ಹುಚ್ಚಾಗತ್ತೆ ಉತ್ತರ ಕೊಟ್ಟಿದ್ದಾರೆ, ಅದಕ್ಕೆ ಏನು ಉತ್ತರ ಗೊತ್ತೇನು? ಕುಂತಿ ಡಿಸೈಡ್ ಮಾಡಿಲ್ಲ ಎಲ್ಲರೂ ಮದುವೆ ಆಗಿ ಅಂತ ಹೇಳಿಬಿಟ್ಟು. ಯಾತಕ್ಕೆ ಹೇಳಿಲ್ಲ ಕುಂತಿ ಅಂದ್ರೆ, ಪಾಂಡವರಲ್ಲಿ ಅವರಿಗೂ ಒಂಥರ ಹೊಂದಾಣಿಕೆ ಇದೆ, ತುಂಬಾ ಅನ್ಯೋನ್ಯತೆ ಇದೆ. ಈ ದ್ರೌಪದಿನ ಮದುವೆ ಆಗಿಬಿಟ್ರೆ ಒಬ್ಬರು ಯಾರಾದ್ರೂ ಕೂಡ ಉಳಿದ ನಾಲ್ಕು ಜನಗಳಿಗೆ ಬೇಸರವಾಗಿ ಬಿಟ್ಟು ಎಲ್ಲಿ ಒಡ ಕೊಟ್ಟುತ್ತ ಅವರಲ್ಲಿ ಅಂತ ಯೋಚನೆ ಮಾಡಿಬಿಟ್ಟು ಎಲ್ಲರೂ ಮದುವೆ ಆಗಲಿ ಅಂತ ಸೊಲ್ಯೂಷನ್ ಕೊಟ್ಟು ಬಿಟ್ಲು ಅಂತ ದೊಡ್ಡ ದೊಡ್ಡದು ಅಂತ. ಅದಕ್ಕೆ ಪ್ರಶಸ್ತಿ ಕೊಡೋಷ್ಟು ಮಟ್ಟಿ ಜನ ಅದನ್ನು ಉಚ್ಚಾಪಟ್ಟೆ ಮೆಚ್ಚಿಬಿಟ್ರು ಕೂಡ. ಸ್ವಲ್ಪ ಕಾಮನ್ ಸೆನ್ಸ್ ಇಂದ ನೋಡಿದ್ರೆ ಗೊತ್ತಾಗ್ತದೆ, ಒಬ್ಬ ತಾಯಿಯಾಗಿ ತನ್ನ ಐದು ಜನ ಮಕ್ಕಳಲ್ಲಿ ಒಡಕು ಬರಬಾರದು ಅಂತ ಯೋಚನೆ ಮಾಡಿ ಕುಂತಿ ಮಾತನ್ನು ಹೇಳಿಲ್ಲ ಅಂತ ಅಕಸ್ಮಾತ್ ಯಾರು ಹೇಳೋದಾದರೆ, ಜಗತ್ತಲ್ಲ ಒಬ್ಬಳೇ ತಾಯಿ ಅಲ್ವಲ್ಲ, ಎಷ್ಟೋ ತಾಯಿಯಂದ್ರೆ ಆಗೋಗಿದ್ದಾರೆ, ಅವರು ಐದಾರು ಜನ ಗಂಡು ಮಕ್ಕಳು ಇದ್ದೇ ಇದ್ದಾರೆ, ಯಾವ ತಾಯಿರು ಒಬ್ಬೇ ಹುಡುಗಿದ್ದಂದು ಐದಾರು ಜನಕ್ಕೆ ಯಾಕೆ ಮದುವೆ ಮಾಡಲಿಲ್ಲ? ಆಮೇಲೆ ಕುಂತಿ ಲಾಜಿಕ್ ಅದಾಗಿದ್ದಿದ್ರೆ ಮುಂದೆ ಎಲ್ಲರೂ ಫಾಲೋ ಮಾಡಬೇಕಾಗಿತ್ತು, ಅದ್ರ ಒಬ್ಬರು ಫಾಲೋ ಮಾಡಲಿಲ್ಲ. ಅಂದಮೇಲೆ ಈ ರೀತಿ ತಾಯಿಯಿಂದ ಯೋಚನೆ ಮಾಡ್ತಾರೆ ಯಾವ ತಾಯಿಯಂದ್ರಾದ್ರೂ ಕೂಡ. ಇವತ್ತ ಯಾರ ತಲೆಯಲ್ಲಿ ಬಂದಿದೆಯಾ? ಎಲ್ಲೆಲ್ಲೂ ಬಂದಿಲ್ಲ. ಅಂದಮೇಲೆ ಇದು ಕೇವಲ ಅತ್ಯಂತ ಕೆಟ್ಟ ಕಲ್ಪನೆ ಹೊರತು ಯಾವರ್ಥನೂ ಇಲ್ಲ. ಕುಂತಿ ಎಂದು ಆ ರೀತಿ ಯೋಚನೆ ಮಾಡಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಮಹಾಭಾರತವನ್ನು ಸರಿಯಾಗಿ ಗಮನಿಸದೆ ಕೊಟ್ಟ ಉತ್ತರ ಅಷ್ಟೇ. ಹಾಗಿದ್ರೆ ಕುಂತಿ ಯೋಚನೆ ಮಾಡೋದಾಗಿದ್ದಿದ್ರೆ ಪಾಂಡವರಿಗೆ ಒಂದೇ ಮದುವೆ ಆಗಿಲ್ಲ, ಧರ್ಮರಾಜ ಇನ್ನೊಂದು ಮದುವೆ ಆಗುತ್ತೆ, ದೇವಕಿ ಅಂತ ಅವಳ ಹೆಸರು, ಕೃಷ್ಣನ ತಾಯಿ ದೇವಕಿ ಬೇರೆ, ಇನ್ನೊಬ್ಬ ದೇವಕಿ ಇದ್ದಾಳೆ, ಭೀಮಸೇನ ಹಿಡಿಂಬೆ, ಮುಂದೆ ಕಾಳಿ ಅಂತ ಮದುವೆ ಆಗ್ತಾರೆ, ನಕಲ ಸಹದರು ಮದುವೆ ಆಗ್ತಾರೆ, ಅರ್ಜುನ ಸುಭದ್ರನ ಮದುವೆ ಆಗ್ತಾರೆ, ಮತ್ತೆ ಅವರಲ್ಲಿ ಎಲ್ಲರ ಮದುವೆ ಆಗಲಿಲ್ಲ. ಹಾಗಿದ್ರೆ ಕುಂತಿ ಇದೇ ಲಾಜಿಕ್ ಅಪ್ಲೈ ಮಾಡೋದಾಗಿದ್ರೆ ಮದುವೆ ಆದ ಎಲ್ಲರನ್ನೂ ಐದು ಜನ ಹೆಂಡದನ್ನು ಮಾಡಬೇಕಾಗಿತ್ತು, ಯಾಕೆ ಮಾಡಲಿಲ್ಲ? ಹಾಗಿದ್ರೆ ಒಬ್ಬಳಿಗೆ ಮಾಡಿಬಿಟ್ಟು ಉಳಿದವರು ಯಾಕೆ ಮಾಡಲಿಲ್ಲ? ಉತ್ತರ ಇಲ್ಲ ಇದಕ್ಕೆಲ್ಲ ಕೂಡ. ಇದು ಒಂದು ಭಾಗ. ಅದೇ ವ್ಯಕ್ತಿ ಮತ್ತೊಂದು ಕೂಡ ಕಾರಣ ಏನು ಗೊತ್ತೇನು, ದ್ರುಪದ ರಾಜ ಈ ರೀತಿ ಯಾಕೆ ಮದುವೆ ಮಾಡಿಕೊಟ್ಟ ಅಂದ್ರೆ, ಅವ್ರ ಮನೇಲಿ ಪದ್ಧತಿ ಇತ್ತು ಅಂತ ಹೇಳ್ಬಿಟ್ಟು, ಆ ಮನೇಲಿ ಪದ್ಧತಿ ಇತ್ತು, ಒಬ್ಬೇ ಮಗಳನ್ನ ಅನೇಕ ಗಂಡನಿಗೆ ಕೂಡ ಪದ್ಧತಿ ಇತ್ತು ಅಂತ ಹೇಳಿ ಈ ಮಾತು ಆಡಿಬಿಟ್ರೆ ಸಾಲದು. ನಮ್ಮಲ್ಲಿ ಮಹಾಭಾರತರ ಮೆದುರಿಗಿದೆ, ಇವತ್ತಿನ ದಿವಸ ವಂಶಾವಳಿ ಕೊಟ್ಟಿದ್ದಾರೆ ವೇದವ್ಯಾಸ ದೇವರು, ಆ ವಂಶದಲ್ಲಿ ಯಾರೇ ಮದುವೆ ಮಾಡಿಕೊಟ್ಟಿದ್ದಾರೆ? ಆ ರೀತಿಯಾಗಿ ಒಬ್ಬರು ಮದುವೆ ಮಾಡಿಕೊಟ್ಟಿಲ್ಲ, ದ್ರುಪದ ರಾಜ ಯಾರು ಮಾಡಿಲ್ಲ, ಅವ್ರ ಅಪ್ಪ ಅಮ್ಮ ಯಾರು ಮಾಡಿಲ್ಲ ಅಂದಮೇಲೆ ಅವನೊಬ್ಬರೇ ಮಾಡಿದ್ರೆ ಪದ್ಧತಿ ಹೇಗಾಗತ್ತೆ? ಪದ್ಧತಿ ಪ್ರೆಸಿಡೆನ್ಸ್ ತೋರಿಸೋರು ಪದ್ಧತಿ ಅಲ್ಲ, ಪ್ರೆಸಿಡೆನ್ಸ್ ತೋರಿಸಬೇಕಾದ್ರೆ ಒಂದು ಪ್ರೆಸಿಡೆನ್ಸ್ ಇಲ್ಲ, ದ್ರುಪದ ರಾಜನ ವಂಶದಲ್ಲಿ ಇಲ್ಲ, ಅಲ್ಲ ಇಡೀ ಪುರಾಣ ಪ್ರಪಂಚದಲ್ಲೇ ಇಲ್ಲ. ಮಹಾಭಾರತ, ರಾಮಾಯಣ, ವೇದಗಳು, ಭಾಗವತಾದಿ ಪುರಾಣಗಳು, ಉಪಪುರಾಣಗಳು, ಸ್ಮೃತಿಗಳು, ನಮ್ಮ ಜಗತ್ತಿನ ಇತಿಹಾಸದಲ್ಲೇ ಎಲ್ಲೂ ಇಲ್ಲ, ಅಲ್ಲ. ಇವತ್ತಿಗೂ ಯಾವ ಸರ್ಕಾರಿ ಕೋರ್ಟ್ಗಳು ಕೂಡ ಒಪ್ಪದಿಲ್ಲ ಅದನ್ನು. ಐದಾರನ ಮದುವೆಯಾದ ಪದ್ಧತಿ ಉಂಟು ಅಮೆರಿಕಾ ದೇಶಗಳಲ್ಲಿ, ಏಕಕಾಲಕ್ಕೆ ಮದುವೆ ಆಗಿಲ್ಲ, ಡೈವರ್ಸ್ ಮಾಡಿ ಮದುವೆ ಆಗಬೇಕು ಹೊರತು ಒಂದೇ ಕಾಲಕ್ಕೆ ಐದು ಗಂಡರು ಇವತ್ತು ಯಾವ ಕೋರ್ಟು ಒಪ್ಪೋದಿಲ್ಲ, ಇಬ್ಬರು ಗಂಡನ ಇವತ್ತು ಯಾವ ಕೋರ್ಟು ಒಪ್ಪೋದಿಲ್ಲ. ಅಂದಮೇಲೆ ಅದನ್ನ ಹೇಗೆ ಒಪ್ಪಿದ್ರು? ಆ ಪ್ರಶ್ನೆಗೆ ಉತ್ತರ ನನಗೆ ಗೊತ್ತಿಲ್ಲ ಅಂತ ಹೇಳಬೇಕೆ ಹೊರತು ತಲೆ ತೋರಿಸಿದ ಉತ್ತರ ಕೊಟ್ರೆ ಎಂದೂ ಸರಿ ಹೋಗೋದೇ ಇಲ್ಲ. ಹೋಗ್ಲಿ ಬಿಡಿ, ಇಷ್ಟೆಲ್ಲ ಮಾಡಿದ್ರಲ್ಲ ಈ ವ್ಯಕ್ತಿ ತನ್ನ ಮಗಳ ಮದುವೆ ಮಾಡಲು ಸಾಧ್ಯ ಉಂಟೇನು? ಹೋಗ್ಲಿ, ತನ್ನ ಮಗಳು ಸುಖವಾಗಿರಬೇಕು ಅಂತ ಐದಾರು ಮದುವೆ ಮಾಡಲು ಸಾಧ್ಯ ಉಂಟಾ? ಸಾಧ್ಯವೇ ಇಲ್ಲ. ಅಂದರೆ ರಾಂಗ್ ಲಾಜಿಕ್ ಅದು, ಆ ರೀತಿ ವಿಚಾರ ಮಾಡಕ್ ಬರೋದಿಲ್ಲ. ಇನ್ನೂ ಯೋಚನೆ ಮಾಡಿ, ಸಾಮಾನ್ಯವಾಗಿ ಮನುಷ್ಯನ ಸ್ವಭಾವ ಏನು ಗೊತ್ತಾ, ಮನೆಗೆ ಎರಡು ಬಾಲು ಇರ್ತಾನೆ ಸಾಮಾನ್ಯವಾಗಿ ತಂದೆ. ಯಾರೇ ಕೇಳ್ತಾರೆ, ಯಾಕೆ ಎರಡು ಬಾಲು ಇರ್ತೈತಿ, ಇಬ್ಬರು ಮಕ್ಕಳಿದ್ದಾರಪ್ಪ ಜಗಳಾಡ್ತಾರೆ ನೋಡಿದ್ರೆ, ಒಂದು ಇದ್ರೆ ಜಗಳಾಡ್ತಾರೆ, ಎರಡು ಇದ್ರು ಸಪರೇಟ್ ಹೋಗ್ಬಿಡ್ತಾರೆ. ಇವತ್ತು ಎರಡು ಸ್ಕೂಟ್ರು, ಎರಡು ಕಾರು, ಎಲ್ಲ ಎರಡೆರಡು ಇರ್ತಾನೆ ಕಾನ್ಸೆಪ್ಟ್. ಈಗ ಮಕ್ಳು ಎರಡು ಮೂರು ಅಲ್ಲ, ಮಕ್ಳು ಎಷ್ಟಿರ್ತಾರೆ ಅಷ್ಟು. ಯಾಕೆ ಗಲಾಟೆ ಆಗಬಾರ್ದು ಅಂದ್ರೆ, ಈ ಸ್ಕೂಟ್ರ ಕಾರಿಗೆ ಹೊರದಾಡ್ ಸಾಯ್ತಾರೆ ಜನ ಅಂದಮೇಲೆ, ಒಬ್ಬ ಹೆಂಡತಿ ಯಾರು ಒಬ್ಬಳೆ ಮಾಡ್ಕೊಂಡು ಇಷ್ಟಪಡ್ತಾರ ಅಂದ್ರೆ, ಎಷ್ಟು ತಪ್ಪು ಯೋಚನೆ. ನಿಜವಾಗಲೂ ಮಕ್ಕಳಲ್ಲಿ ಹೊಂದಾಣಿಕೆ ಅಂತಿರ್ಬೇಕು ಅಂತಿದ್ರೆ, ಒಬ್ಬ ಹೆಂಡತಿ ಆಗಬಾರ್ದಂತ ಯೋಚನೆ ಮಾಡ್ಬೇಕೇ ಹೊರತು, ಒಬ್ಬ ಹೆಂಡತಿ ಆಗೋದು ಯಾರು ಯೋಚನೆ ಮಾಡ್ತಾರೆ ಅಂದ್ರೆ, ಎಷ್ಟು ತಪ್ಪು ಕಲ್ಪನೆ ಇದು. ಅದು ಯಾವುದೇ ಅಲ್ವೇ ಅಲ್ಲ, ಇದು ಈ ರೀತಿಯಾದ ನಡೆದ ಮದುವೆ ಅಲ್ಲ, ಹೊಸ ರೀತಿಯಾದ ಚಿಂತನೆ. ಧನರಾಜ ಹೇಳ್ತಾನೆ, ಏನಿದಕ್ಕೆ ಆಧಾರ? ಧನರಾಜ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂದ್ರೆ, ನಾತ್ರ ಪ್ರಮಾ ಮಮ ಹೃದಯ ಪ್ರತಿಭಾತ್ಯಥಾಪಿ ಧರ್ಮಾಚಲ ಮಮ ಮತಿರಿಹಿ ತದೇವ ಮಾನಂ. ನಾನು ಹೇಳೋದಿಷ್ಟೇ, ಇದಕ್ಕೆ ನನಗೆ ಆಧಾರ ಗೊತ್ತಿಲ್ಲ. ಎಷ್ಟು ಆನೆಷ್ಟ ಮಾತಾಡ್ತಾನೆ, ನಾತ್ರ ಪ್ರಮಾ ಮಮ ಹೃದಯ ಪ್ರತಿಭಾತಿ, ನನಗೆ ಯಾವ ಆಧಾರವೂ ಗೊತ್ತಿಲ್ಲ. ಮತ್ತೆ ಯಾಕೆ ಒಪ್ತಿ ಅಂತ ಕೇಳಿದರೆ, ಧರ್ಮಾಚಲ ಮಮ ಮತಿರಿಹಿ ತದೇವ ಮಾನಂ, ನನ್ನ ಬುದ್ಧಿ ಇದೆಯಲ್ಲ ಅತ್ಯಂತ ಪ್ರಾಮಾಣಿಕ, ನನ್ನ ಮನಸ್ಸು ಅತ್ಯಂತ ಪ್ರಾಮಾಣಿಕ, ಅದು ಸರಿ ಅಂತ ಹೇಳಿದ ಮೇಲೆ ಸರಿ ಇರಲೇಬೇಕು, ಅದು ತಪ್ಪು ಅಂತ ಹೇಳಿದ್ರೆ ತಪ್ಪಿರಬೇಕು. ಈ ಮನಸ್ಸು ಏನ್ ಹೇಳ್ತಾ ಇದೆ, ಇದು ತಪ್ಪಲ್ಲ, ಐದು ಜನ ಮದುವೆ ಆಗಬಹುದು ಅಂತ ಇವಳ ಬಗ್ಗೆ ಹೇಳ್ತಾ ಇದೆ, ಆದ್ರಿಂದ ಅದೇ ಆಧಾರ ಅಂತ ಹೇಳಿಬಿಟ್ಟ. ಆತನ ಆಧಾರ ಇಷ್ಟೇ, ನನ್ನ ಬುದ್ಧಿ ಹೇಳಿದೆ, ಮನಸ್ಸು ಹೇಳಿದೆ, ಅದೇ ಪ್ರಮಾಣ, ಬೇರೆ ಪ್ರಮಾಣ ನನಗೆ ಗೊತ್ತಿಲ್ಲ, ಮದುವೆ ಮಾಡಿಕೊಡು ಅಂತ ಕೇಳಿ. ತುಂಬಾ ಜನ ಮಿಸ್ಯೂಸ್ ಮಾಡಬಹುದು ಇಂತ ಮಾತನ್ನ. ಮಹಾಭಾರತ ಮೊದಲೇ ಕೇಳಬೇಕಾಗಿತ್ತಲ್ಲ, ಚೆನ್ನಾಗಿರ್ತಿತ್ತು. ಯಾಕೆ ಈರುಳ್ಳಿ ತಿಂತಿ ಅಂದ್ರೆ, ನನ್ನ ಮನಸ್ಸು ಹೇಳುತ್ತೆ ಅಂತ ಹೇಳ್ಬಿಡೋದು. ಯಾಕೆ ಏಕಾಶ ಊಟ ಮಾಡ್ತಾರೆ, ಮನಸ್ಸು ಹೇಳುತ್ತೆ. ಮೂರು ಸುಳ್ಳು ಯಾಕೆ ಹೇಳಿದ್ರೆ ಮನಸ್ಸು ಹೇಳುತ್ತೆ, ಕೊಲೆ ಯಾಕೆ ಮಾಡಿದ್ರೆ ಮನಸ್ಸು ಹೇಳುತ್ತೆ. ಮಹಾಭಾರತ ಕೊಟ್ಟ ಉತ್ತರ ಇರುವುದು. ಜನ ಯೋಚನೆ ಮಾಡಬೇಕು, ಏನ್ ಹೀಗೆಲ್ಲ ಹೇಳುತ್ತಲ್ಲ. ಇಂಟ್ಯೂಷನ್ ಅಂದ್ರೆ ಈ ಅರ್ಥ ಇಂಟ್ಯೂಷನ್ ಅಂತ ಕರೀತಾರೆ. ನನ್ನ ಬುದ್ಧಿ ನೋಡಿ, ನಮ್ಮ ಮಾತುಗಳಿಗೆ ಎಷ್ಟು ವ್ಯತ್ಯಾಸದ ಲೆಕ್ಕ ಹಾಕಬೇಕು. ಇವತ್ತು ನಾನು ತಿಂತೇನೆ ಕುಡಿತೇನೆ ಸಾಕಷ್ಟು ಜನ ಮಾತಾಡ್ತಾರೆ, ಧರ್ಮರಾಜ ಕಂಪೇರ್ ಮಾಡಬಾರದು. ಧರ್ಮರಾಜ ಹೇಳ್ತಾನೆ, ನನ್ನ ಮನಸ್ಸು ಪ್ರಮಾಣ ಯಾತಕ್ಕೆ ಅಂದ್ರೆ ಧರ್ಮಾಚಲ, ಅದೆಂದೂ ಧರ್ಮದ ದಾರಿಯನ್ನು ತಪ್ಪೋದಿಲ್ಲ, ಆದ್ರಿಂದ ಅದಕ್ಕೆ ಆ ಶಕ್ತಿ ಇದೆ ಅಂತ ಹೇಳಿದ. ಈ ಮಾತು ಯಾರಾಡಬೇಕು? ತಾವು ಧರ್ಮಿಷ್ಠ ಅಂತ 100% ಪ್ರೂವ್ ಮಾಡಿದ ಮನುಷ್ಯ ಮಾತಾಡಬೇಕೆ ಹೊರತು ಯಾರಿಗೂ ಮಾತಾಡ ಹಕ್ಕಿಲ್ಲ. ದಿವಸಕ್ಕೆ 1000 ಸುಳ್ಳು ಹೇಳೋ ಮನುಷ್ಯ ನನ್ನ ಮನಸ್ಸು ಹೇಳಬೇಕು ಕೇಳ್ತೀರಿ ಅಂದ್ರೆ ಜೈಲಿಗೆ ಹೋಗ್ತೀವಿ ಅಂತ ಹೇಳಬೇಕು ಹೊರತು ಬೇರೆ ದಾರಿ ಇಲ್ಲ. ಅವ್ನು ಹಾಗೆಲ್ಲ ಹೇಳಬೇಕು ಬರೋದಿಲ್ಲ. ಧರ್ಮರಾಜನ ಜೀವನ ಪವಿತ್ರವಾದ ಜೀವನವಾದ್ರಿಂದ ಧರ್ಮ ಅಚಲ ಮಮ ಮತಿರಿಹಿ ತದೇವ ಮಾನಂ, ನನ್ನ ಮನಸ್ಸು ಧರ್ಮದಲ್ಲಿ ಅಚಲ, ಆ ಕಡೆ ಈ ಕಡೆ ಹೋಗೋದೇ ಇಲ್ಲ, ಅಷ್ಟು ನಿಶ್ಚಲ. ಅಷ್ಟರ ಮಟ್ಟಿಗೆ ನನ್ನ ಬುದ್ಧಿಯಲ್ಲಿ ನಿಶ್ಚಯ ಮಾಡ್ತಕ್ಕ ಶಕ್ತಿ ಇದೆ ಅಂತ ಹೇಳಿದೆ. ಇದು ಶಾಸ್ತ್ರದಲ್ಲಿ ಸಮ್ಮತಿ ಇದೆ, ಇದಕ್ಕೆ ಇದೇ ಮನೆತನದಲ್ಲಿ ನಡೆದಿತ್ತು ಹಿಂದೆ. ಇವರ ಭರತ ವಂಶದವರು, ಭರತ ಋಷಭ, ಭಾರತ ಅಂತ ಕೃಷ್ಣ ಮಾತಾಡಿಸ್ತಾನೆ. ಆ ಭರತನ ತಂದೆ ದುಷ್ಯಂತ, ಅವನ ಶಕುಂತಲೆಯನ್ನ ನೋಡ್ತಾನೆ, ಆಶ್ರಮದಲ್ಲೇ ನೋಡ್ತಾನೆ. ತಕ್ಷಣ ಅವಳನ್ನು ಮದುವೆ ಆಗಬೇಕು ಅನ್ನೋ ಭಾವನೆ ಬರುತ್ತೆ, ಆಗ ಯೋಚನೆ ಮಾಡ್ತಾನೆ. ಇವಳು ನೋಡಿದ್ರೆ ಕಣ್ಣೋರ ಮಗಳು ಅಂತ ಹೇಳುತ್ತಾರೆ. ಕಣ್ಣೋರು ಬ್ರಾಹ್ಮಣ ಋಷಿಗಳು, ಅವರ ಮಗಳಿವರು. ನಾನೊಬ್ಬ ಕ್ಷತ್ರಿಯ, ನಾಳೆ ನನ್ನ ಮದುವೆ ಆಗಬಹುದೇ ಅಂತ ಪ್ರಶ್ನೆ ಹಾಕೋತಾನೆ. ನಾಳೆ ಮದುವೆ ಆಗಬಹುದೇ, ಈ ಮದುವೆ ಶಾಸ್ತ್ರ ಒಪ್ಪೋದಿಲ್ಲ ಅದನ್ನ. ಮತ್ತೇನ್ ಮಾಡಬೇಕು ಅಂತ ಯೋಚನೆ ಮಾಡಿ ತೀರ್ಮಾನ ಮಾಡ್ತಾನೆ. ಇಲ್ಲ, ನನ್ನ ಮನಸ್ಸು ಇವಳಲ್ಲಿ ಹೋಗಿದೆ ಎಂದ ಮೇಲೆ ಇವಳು ಕ್ಷತ್ರಿಯೇ ಆಗಿರಬೇಕು, ತೀರ್ಮಾನ ಮಾಡಿಬಿಡ್ತಾನೆ. ಯಾಕೆ ನನ್ನ ಮನಸ್ಸು ಬೇರೆ ಕಡೆ ಹೋಗೋದಿಲ್ಲ. ಮಹಾಭಾರತದ ಮಾತದು, ನಮೇ ಅನ್ಯ ಕ್ಷತ್ರಿಯ ಮನೋಜಾತು ಪ್ರವರ್ತತೆ. ನನ್ನ ಮನಸ್ಸು ಕ್ಷತ್ರಿಯ ಸ್ತ್ರೀಯ ಹೊರತು ಬೇರೊಂದ್ ಕಡೆ ಹೋಗೋದಿಲ್ಲ. ನನ್ನ ಮನಸ್ಸು ಹೋಗಿದೆ ಅಂದ ಮೇಲೆ ಅವಳು ಕ್ಷತ್ರಿಯೇ ಆಗಿರಬೇಕು ಅಂದ್ಕೊಂಡ. ಮುಂದೆ ಹಾಗೆ ಆಯ್ತು. ಕಣ್ವರನ್ನ ಕೇಳಿದಾಗ ಹೇಳಿದ್ರು, ಹೌದು ನನ್ನ ಮಗಳಲ್ಲ, ವಿಶ್ವಾಮಿತ್ರರ ಮಗಳು, ನನ್ನ ಸಾಕು ಮಗಳು. ಪ್ರಾಬ್ಲಮ್ ಸಾಲ್ವ್ ಆಗೋಯ್ತಾನೆ. ದುಷ್ಯಂತ ಅಂದ್ಕೊಂಡು ಕರೆಕ್ಟ್ ಆಯ್ತಾನೆ. ದುಷ್ಯಂತ ಅಂದ್ಬಿಟ್ಟು ಸರಿ ಆಯ್ತು. ಅದೇ ಮನದಲ್ಲಿ ಧರ್ಮರಾಜ ಬಂದಿದ್ದಾನೆ, ಅಥವಾ ಅದೇ ಮಾತನ್ನು ಹೇಳಿದ. ಕಾಳಿದಾಸ ತನ್ನ ಅಭಿಜ್ಞಾನ ಶಾಕುಂತಲದಲ್ಲಿ ಅದೇ ಉತ್ತರನೇ ಕೊಡ್ತಾನೆ. ವೇದವ್ಯಾಸರು ಬರೆದಿದ್ದರೆ ಹಾಗೆ ಬರೀತಾನೆ. ಅಸಂಶಯಂ ಛತ್ರ ಪರಿಗ್ರಹ ಕ್ಷಮ ಯದಾರ್ಯ ವಶ್ಯಾಂ ಅಭಿಲಾಷಿ ಮೇ ಮನಃ ಸತಾಂ ಹಿ ಸಂದೇಹ ಪದೇಶು ವಸ್ತುಷು ಪ್ರಮಾಣ ಮಂತಃಕರಣ ಪ್ರವೃತ್ತಯ. ಇದು ಕಾಳಿದಾಸರ ಶ್ಲೋಕ. ಇದು ವೇದವ್ಯಾಸರ ಶ್ಲೋಕವನ್ನ ಹಾಗೆ ವಿವರಣೆ ಮಾಡಿದ್ದಾನೆ. ಸಜ್ಜನರಿಗೆ ಗೊಂದಲ ಬಂದಾಗ ಕೊನೆಯ ತೀರ್ಮಾನ ಯಾರದ್ದು ಅಂದ್ರೆ ಅವ್ರ ಮನಸ್ಸಿಂದೇ ಕೊನೆಯ ತೀರ್ಮಾನ ಅಂತ. ಇದೆಲ್ಲ ಶಾಸ್ತ್ರದ ಮಾತುಗಳು. ಆಗ ನಾವು ಮಿಸ್ಯೂಸ್ ಮಾಡೋ ಚಾನ್ಸಸ್ ಇದೆ ಇದನ್ನು. ಅದಕ್ಕೆ ಹೇಳ್ತಾರೆ, ನಮ್ಮ ಮನಸ್ಸನ್ನ ಪ್ರಮಾಣ ಅಂತ ಒಪ್ಪಬಹುದು ತಪ್ಪಲ್ಲ, ಪ್ರೊವೈಡೆಡ್ ಅವರ ಮನಸ್ಸು ಯಾವಾಗಲೂ ಧರ್ಮದಲ್ಲೇ ಇದ್ದು ಬದುಕಿದ್ರೆ ಅದು ಕರೆಕ್ಟ್ ಅಂತ. ಆಮೇಲೆ ಇನ್ನು ಸ್ವಲ್ಪ ಯೋಚನೆ ಮಾಡಿ. ಸ್ವಲ್ಪ ನಾವು ಶಾಸ್ತ್ರಗಳಿಗೆ ಹೋದ್ರೆ ಶಾಸ್ತ್ರ ಒಂದು ಮಾತು ಹೇಳುತ್ತೆ, ಧರ್ಮವನ್ನು ನಿರ್ಣಯ ಮಾಡಲಿಕ್ಕೆ ಆಧಾರಗಳು ಯಾವುದು ಅಂತ ಪ್ರಶ್ನೆ. ಧರ್ಮ ನಿರ್ಣಯ ಮಾಡಲಿಕ್ಕೆ ಆಧಾರಗಳು ಯಾವುದು? ಸ್ಮೃತಿಯಲ್ಲಿ ಹೇಳುತ್ತಾರೆ, ಮನುಸ್ಮೃತಿ ಹೇಳುತ್ತೆ, ಭಾಗವತ ಪುರಾಣ ಹೇಳುತ್ತೆ. ಉತ್ತರ ಹೀಗೆ, ವೇದ ಸ್ಮೃತಿ ಸದಾಚಾರ ಸ್ವಶ್ಚ ಪ್ರಿಯ ಆತ್ಮನಃ ಏತತ್ ಚತುರ್ವಿಧಂ ಪ್ರಾಹು ಸಾಕ್ಷಾತ್ ಧರ್ಮಸ್ಯ ಲಕ್ಷಣಂ. ಇದು ಅಲ್ಲಿ ತೃತೀಯ ವಾಕ್ಯ. ಮೊದಲನೇ ಆಧಾರ ಯಾವುದು ಗೊತ್ತಾ? ವೇದ. ವೇದಗಳಲ್ಲಿ ಯಾವ್ದು ಹೇಳಿರುತ್ತೋ ಅದು ಧರ್ಮ. ಮೊದಲನೇ. ಎರಡನೇದು ಯಾವುದು? ಸ್ಮೃತಿ. ಸ್ಮೃತಿಗಳು, ವೇದಗಳನ್ನು ಓದಿದವರು ಏನು ಗ್ರಂಥ ಬರೆದಿರ್ತಾರಲ್ಲ ಅವ್ರ ಮಾತು ಪ್ರಮಾಣ. ಮೂರನೇದು ಸದಾಚಾರ. ವೇದನೂ ಇಲ್ಲ, ಸ್ಮೃತಿನೂ ಇಲ್ಲ, ಆ ಯಾವ್ದನ್ನು ಅವಲಂಬಿಸಬೇಕು ಅಂದ್ರೆ ಸದಾಚಾರ, ಪ್ರಿಸಿಡೆಂಟ್, ಸಜ್ಜನ ಹೇಗೆ ಬದುಕಿರ್ತಾರಲ್ಲ ಅದು ಆಧಾರ. ಸೋರ್ತ್ ಯಾವುದು ಅಂದ್ರೆ ಸ್ವಸ್ಯತೆ ಪ್ರಿಯಮಾತ್ಮನಃ, ತಾನು ಯಾವ್ದು ಹಿತವೋ ಅದು, ತಾನು ಯಾವ್ದು ಹಿತವೋ ಅದು. ಹೀಗೆ ಧರ್ಮವನ್ನು ನಿರ್ಣಯ ಮಾಡಲಿಕ್ಕೆ ನಾಲ್ಕು ಆಧಾರಗಳನ್ನು ಕೊಟ್ಟು, ವೇದ, ಸ್ಮೃತಿ, ಸದಾಚಾರ ಮತ್ತು ಆತ್ಮ ಸಂತೋಷ, ನಾಲ್ಕನ್ನ ಧರ್ಮ ನಿರ್ಣಯಕ್ಕೆ ಪ್ರಮಾಣ ಅಂತ ಹೇಳಿದರು. ನನಗೆ ಏನ್ ತಿಳ್ಕೊಂಡ್ಬಿಡ್ತಾರೆ? ಎನಿವನ್ನ ಹುದಿಸೋರು ಅಂತ ತಿಳ್ಕೊತಾರೆ, ಅಲ್ಲ, ಅದೇ ತಪ್ಪಾಗಿರೋದು. ಯಾಕೆ ಅರ್ಥ ಮಾಡ್ಕೊಂಡಿಲ್ಲ? ಫಸ್ಟ್ ವೇದ ಹುಡುಕಬೇಕು. ವೇದದಲ್ಲಿ ಉತ್ತರ ಸಿಕ್ಕರೆ ಮುಗಿದೋಯ್ತು, ಸಿಕ್ಕಲಿಲ್ಲ ನೆಕ್ಸ್ಟ್ ಸ್ಮೃತಿಗೆ ಹೋಗಬೇಕು. ಸ್ಮೃತಿಗೆ ಹೋಗಬೇಕು, ಅದ್ರಲ್ಲಿ ಉತ್ತರ ಸಿಕ್ಕರೆ ಸ್ಟಾಪ್, ಮುಗಿದೋಯ್ತು. ಅಲ್ಲಿ ಸಿಕ್ಕಲಿಲ್ಲ, ಸದ್ಯದ್ರ ಸಂಪ್ರದಾಯ ನೋಡಬೇಕು. ಅಲ್ಲಿ ಸಿಕ್ಕರೆ ಪ್ರಾಬ್ಲಮ್ ಇಲ್ಲ, ಅದು ಸಿಗಲಿಲ್ಲ, ಆ ಯು ಆರ್ ಫ್ರೀ. ಸಸ್ಯತೆ ಪ್ರಿಯಮಾತ್ಮನಃ, ಇಷ್ಟ ಬಂದಿದ್ದು ಮಾಡಿ. ಇಷ್ಟೆಲ್ಲ ಮೇಲಿದ್ದು ಕಾಂಟ್ರಡಿಕ್ಟ್ ಹಾಕೂಡುದು, ಮತ್ತೆ ಕಾಂಟ್ರಡಿಕ್ಟ್ ಹಾಕೂಡುದು, ಅಲ್ಲಿ ಹೇಳಿರಕೂಡುದು, ಕಾಂಟ್ರಡಿಕ್ಟ್ ಆಗಬಾರದು ಅಂತದನ್ನು ಮನಸ್ಸು ಹೇಳಿದ್ರೆ ಒಪ್ಕೊಂಡ್ಬಿಡಿ. ದೃಷ್ಟಾಂತ ಕೊಡೋದಾದ್ರೆ ಮಠ ಕೂಟಕ್ಕೆ ಹೋದ, ಅದು ರಥದ ಕಾಲಕ್ಕೆ ಹೋದ, ಅಕಸ್ಮಾತ್ ಬಡಿಸಿಬಿಟ್ರು, ಯೋಚನೆ ಮಾಡಬೇಕು. ಅದು ವೇದದಲ್ಲಿ ಹುಡುಕತ ಕೂಡಲಿಕ್ಕೆ ವೇದ ಅವ್ರಿಗೆ ಬರೋದಿಲ್ಲ, ಫಸ್ಟ್ ಆಫ್ ಆಲ್ ಮುಗಿದೋಯ್ತು. ಸ್ಮೃತಿನೂ ಸಿಕ್ಕಿಲ್ಲ, ಸಜ್ಜನರು ದೊಡ್ಡ ದೊಡ್ಡ ಆಚಾರ ಊಟ ಮಾಡ್ತಾ ಇದ್ದಾರೆ, ಅಂದಮೇಲೆ ಪರವಾಗಿಲ್ಲ, ನಾನು ಊಟ ಮಾಡಬಹುದು ಅಂತ ತಿಳ್ಕೊಂಡ್ಬಿಟ್ಟ. ಆಮೇಲೆ ರಥದಲ್ಲಿ ಐದಾರು ಬಡಿಸಿಬಿಟ್ಟಿದ್ದಾರೆ. ಯಾವ್ದು ತಿನ್ಬೇಕೀಗ? ಬಡಿಸೋರು ಯಾವ್ದು ತಿನ್ಲಿ ಅಂತ ಕೇಳಿದ್ರೆ ನಿನ್ ಇಷ್ಟ, ಬೇಕಾದ್ರೆ ತಿನ್ನು, ಸಾಕಾರೆ ಎದ್ದೋಗು ಅಂತ ಹೇಳಿದ್ರೆ ಮಠದಲ್ಲಿ ಅವ್ರು ಎದ್ದೋಗ್ಬಿಟ್ರೆ ವಾಸಿ ಅಂತ ಬಿಡ್ತಾರೆ. ಹೊರತು ತಿನ್ನೋ ವಿಚಾರನೆ ಹೇಳೋದಿಲ್ಲ. ತಿನ್ನು, ಇಷ್ಟ ಬಂದಿದ್ ತಿನ್ನು. ಇಷ್ಟ ಬಂದಿದ್ ತಿನ್ನು ಅಂದ್ರೆ ಏನು? ಈರುಳ್ಳಿ ತಂದು ತಿನ್ನು ಅಂತ ಅರ್ಥ ಅಲ್ಲ, ಬೆಳ್ಳುಳ್ಳಿ ತಿನ್ನು ಅಂತ ಅರ್ಥ ಅಲ್ಲ. ಇಲ್ಲಿ ಏನು ಬಡಿಸಿದ್ದೇವೆ ಆದ್ರೆ ಇಷ್ಟ ಬಂದಿದ್ ತಿನ್ನ. ಸೊ ಇಷ್ಟ ಬಂದಿದ್ದು ಯಾವ್ದಕ್ಕೀಗ? ಅಲ್ಲಿ ಬಡಿಸಿದ್ರೆ ಇಷ್ಟ ಬಂದಿದ್ದಕ್ಕೆ ಹೊರತು ಬೇರೆ ಇಷ್ಟ ಬಂದಿದ್ದಕ್ಕಲ್ಲ. ಅಂದ್ರೆ ಇಂಟ್ಯೂಷನ್ ಅಂದ್ರೆ ಏನೀಗ? ಬೇರೆ ಯಾವ ಗ್ರಂಥಲ್ಲೂ ಉತ್ತರ ಇಲ್ಲ, ಅದ್ ಬೇಡ ಅಂತ ಹೇಳಿಯೇ ಇಲ್ಲ. ಆಗ ತಗೋಬೇಕು ಅಂತ ಪ್ರಶ್ನೆ ಬಂದ್ರೆ ನಿನ್ನ ಮನಸ್ಸು ಹೇಳಿದಾಗ ಕೇಳು. ಊಟ ಮಾಡಬೇಕಾದ್ರೆ ಹೀಗೇನೆ, ಊಟ ಮಾಡಬೇಕಾದ್ರೆ ಯಾವ್ದು ಬೇಕಾದ್ರೆ ನಾನು ಹಾಕ್ಸ್ಕೊಳ್ಳಿ ಅಷ್ಟೇ. ಆದ್ರೆ ಒಂದು ಗ್ಯಾರಂಟಿ ಅಷ್ಟೊತ್ತಿಗೆನೆ. ಏನ್ ಗ್ಯಾರಂಟಿ? ಇಲ್ಲಿ ಮಠ ಆದ್ರೆ ನಿಶ್ಚಿತ ಪದಾರ್ಥ ಚಾನ್ಸಸ್ಸೇ ಇಲ್ಲ. ಕೆಲವರು ಅದು ಬಂದೋಗಿದ್ರು ಇನ್ ಕಾಲಕ್ಕೆ, ಕೆಲವು ಮಠಗಳಿಗೆ ಹೋದ್ರೆ ಟೊಮೆಟೊ ಕೋಸು ಶುರು ಮಾಡಿಬಿಟ್ಟಿರ್ತೀವಿ. ಎಷ್ಟೋ ಮಠಗಳಲ್ಲಿ ಶುರುವಾಗಿದೆ ಈಗಾಗಲೇ, ನಾನು ಅಲ್ಲೂ ಡೌಟ್ ಮಾಡೋ ಕಾಲ ಬಂದೋಯ್ತು ಈಗಾಗಲೇ. ಆದ್ರೆ ಶಾಸ್ತ್ರ ಮೊದಲು ಏನ್ ಧೈರ್ಯ ಇತ್ತು ಅಂದ್ರೆ ಮಠಕ್ಕೆ ಹೋದ್ರೆ ಯೋಚನೆ ಇಲ್ಲ, ಸಂಪ್ರದಾಯ ವ್ಯತ್ಯಾಸ ಇತ್ತು ಹೊರತು ನಿಷಿದ್ಧ ಮಾಡೋ ಚಾನ್ಸ್ ಇರಲಿಲ್ಲ. ನಿಧಾನವಾಗಿ ಒಂದೊಂದೇ ಬರ್ತಾ ಇದೆ ಕೊನೆ. ಆದರೆ ಅತಿ ಶುದ್ಧ ಸ್ಥಳದೊಳಗೆ ತಮಗೆ ಗೊಂದಲ ಬರೋದಿಲ್ಲ. ಅಲ್ಲಿ ಯಾವ್ದನ್ನು ತಿನ್ನಬೇಕು ಅಂತ ಇಷ್ಟಪಟ್ಟು ತಗೊಳ್ಬೇಕು. ಈ ರೀತಿ ಇಂಟ್ಯೂಷನ್ ಎಂಬ ಶಬ್ದನ ಅದು ಕರಪ್ಟ್ ವರ್ಡ್ ಮಾಡಿಬಿಟ್ಟಿದ್ದಾರೆ ಇವತ್ತಿನ ದಿವಸ. ಯಾಕೆ ಏಕಾದಶಿ ಉಪವಾಸ ಮಾಡೋದಿಲ್ಲ, ನನ್ನ ಮನಸ್ಸು ಹೇಳುತ್ತೆ ಬೇಡ. ಈ ರೀತಿ ಆಧಾರ ಕೊಟ್ಟರೆ ಮೊದಲೇ ಮಾಡೋದಿಲ್ಲ, ಇದ್ದದನ್ನು ಬಿಡಿಸ್ಬಿಡ್ತಾರಲ್ಲ ಕೂಡ. ಯಾಕಂದ್ರೆ ಮನಸ್ಸು ಯಾವಾಗಲೂ ಅದರ ಕಳ್ಳತನ ಮಾಡು, ಸುಳ್ತನ ಮಾಡು, ಕೆಲಸಕ್ಕೆ ಹೋಗಬೇಡ, ಬಿಡಬೇಡ, ಪಿಕ್ಪಾಕೆಟ್ಟೆ ಮಾಡು, ಹೀಗೆಲ್ಲ ಹೇಳಿದರೆ ಗತಿ ಏನಾಗಬೇಕು ಎಂದು ಶಾಸ್ತ್ರ ಅಲ್ಲ. ಅದು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ಇಂಟ್ಯೂಷನ್ ಅನ್ನೋ ಪದ ಉಪಯೋಗಿಸಬೇಕಾದ್ರೆ ನೋಡಿ, ಮಿಸ್ ಇಸ್ ಮೈ ಒಪಿನಿಯನ್ ಅಂತ ಯಾರು ಹೇಳ್ತಾರೆ ಇದನ್ನ? ದಾರಿಗೆ ಹೋಗೋದಕ್ಕೆ ಕೇಳೋದು ಡಾಕ್ಟರ್ ಹೇಳ್ತಾನೆ, ಮಿಸ್ ಇಸ್ ಮೈ ಒಪಿನಿಯನ್. ಯಾತಕ್ಕೆ ಬೆಲೆ ಇದೆ ಅವನಿಗೀಗ? ಮೂರ್ನಾಲ್ಕು ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ, ಇವನು ಎಕ್ಸ್ಪರ್ಟ್ ಇವನು, ಅವನು ಹೇಳ್ತಾನೆ ಇನ್ ಮೈ ಒಪಿನಿಯನ್ ಆಪರೇಷನ್ ಮಾಡೋದು ಒಳ್ಳೇದು. ಇವನು ಮಾತಿ ಬೆಲೆ ಇದೆ ಈಗ. ಆ ದಾರಿಯಲ್ಲಿ ಹೋಗಿ ಇನ್ ಮೈ ಒಪಿನಿಯನ್ ಆಪರೇಷನ್ ಮಾಡೋ ಒಳ್ಳೇದು ಅಂತ ಅವನು ಹೇಳ್ತಾನೆ. ಯಾಕಂದ್ರೆ ಅವನಿಗೆ ನೀ ಕೇಳಿದ್ರೆ ನನ್ನ ಒಪಿನಿಯನ್ ಕೊಡ್ಬೇಕಲ್ಲ, ಯಾರು ಮಾಡಬೇಕು ನನ್ನ ಒಪಿನಿಯನ್ ಮಾಡಬಾರದು ಅಂತ ಹೇಳಿ ಇಷ್ಟೇ. ಅವನು ಹೇಳಿ ನಾನು ಹೊಸ ವಿಷಯ ಹೇಳಿದಾಗಲಿಲ್ಲ, ಆದ್ರಿಂದ ಬೇಡ ಅಂತ ಹೇಳ್ತೇನೆ, ಇದಕ್ಕೆ ಬೆಲೆ ಇಲ್ಲ. ಎಕ್ಸ್ಪರ್ಟ್ ಅಂತ ಪ್ರೂವ್ ಆಗಿರುತ್ತಲ್ಲ ಅವನ ಒಪಿನಿಯನ್ ಬೆಲೆ. ಇವತ್ತು ಧರ್ಮರಾದ ಧರ್ಮಿಷ್ಠ ಅಂತ ಪ್ರೂವ್ ಆಗಿಬಿಟ್ಟಿದೆ, ಅವನ ಮಾತಿ ಬೆಲೆ ಇದೆ. ನಾವು ಮಾತಾಡೋಗಿಲ್ಲ, ನಾವು ಅಧರ್ಮಿಷ್ಠ ಅಂತ ಪ್ರೂವ್ ಆಗಿದೆ, ಇದು ಪದಿತಿ. ಧರ್ಮಿಷ್ಠ ಅಂತ ಪ್ರೂವ್ ಆಗಿಲ್ಲ, ಧರ್ಮಿಷ್ಠ ಅಲ್ಲ ಅಂತ ಪ್ರೂವ್ ಆಗಿರೋದ್ರಿಂದ ನಮ್ಮ ಮಾತಿ ಬೆಲೆ ಬರೋದಿಲ್ಲ. ನಮ್ಮ ಮಾತಿ ಬೆಲೆ ಬರೋದು ಶಾಸ್ತ್ರ ತೋರಿಸಿದಾಗ ಹೊರತು ಸ್ವೇಚ್ಛೆಯಿಂದ ಮಾತಾಡಿದ್ರಲ್ಲ. ಧರ್ಮರಾಜ ತೀರ್ಮಾನ ಮಾಡಿದ, ಧರ್ಮಾಚಲ ಮಮ ಮತಿರಿಹಿ ತದೇವ ಮಾನಂ. ತ್ರಿಪುರರಾಜ ಹೇಳಿದ, ಧರ್ಮರಾಜ ಹೀಗೆಲ್ಲ ಹೇಳಿದ್ರೆ ಹೇಗಪ್ಪ ಆಗುತ್ತೆ ಅಂದ್ರೆ, ಇದಕ್ಕೆ ಆಧಾರ ಗೊತ್ತಿಲ್ಲಯ್ಯ, ಆದ್ರೆ ನನ್ನ ಮನಸ್ಸು ಎಂದು ತಪ್ಪು ಹೇಳೋದಿಲ್ಲ, ಮತ್ತೆ ಇವತ್ತು ನಾನು ಕೇಳಬೇಡ, ಮದುವೆ ಎಲ್ಲರೂ ಆಗ್ತೇವೆ, ಬೇಕಾದ್ರೆ ಕಾಣಿ ಕೂಡ ಸಾಕಾದ್ರೆ ಬಿಡು ಅಂತ ಹೇಳಿಬಿಟ್ಟ. ತ್ರಿಪುರದ ರಾಜ ಎಲ್ಲ ಸಭೆ ಸೇರಿಸಿದ, ಪಾಪ ಎಲ್ಲ ವಿದ್ವಾಂಸರು ಕೂತಿದ್ದಾರೆ ಆಯ್ನ ಕಾಲ. ಇವತ್ತು ವಿದ್ವಾಂಸರು ಹುಡ್ಕೊಂಡ್ ಬರಬೇಕು, ವಿದ್ವಾಂಸ ಅಲ್ಲದವರೇ ಇರಲಿಲ್ಲ ಅಂತ ಕಾಲ ಆದವನು. ಎಲ್ಲರನ್ನ ಕೂಡಿಸಿಕೊಂಡಿದ್ದಾನೆ, ಕೇಳ್ತಾನೆ ಇದು ಧರ್ಮವ ಅಂತ ಕೇಳಿ ಹೇಳ್ತಾರೆ, ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಡ್ತಾ. ಸಭೆಯಲ್ಲಿ ಕೂತವರೆಲ್ಲ ಒಪ್ಪಲೇ ಸಾಧ್ಯ ಇಲ್ಲ, ಒಬ್ಬ ಹೆಣ್ಣಿಗೆ ಐದು ಗಂಡಂದ್ರೆ ಹೇಗಾಗ್ತಾರೆ, ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಕೃಷ್ಣಜಿನ್ನ ನೀನೇನ್ ಹೇಳ್ತಿ ಅಂತ ಕೇಳ್ತಾನೆ, ಅಪ್ಪ ಇದು ಸಾಧ್ಯವೇ ಇಲ್ಲ ಅಂತ ಅವನು ಹೇಳಿಬಿಡ್ತಾನೆ. ಎರಡು ಶುರುವಾಯ್ತು ಈಗ. ಧರ್ಮರಾಜ ಹೇಳ್ತಾನೆ ಇದಾಗಲೇಬೇಕು, ದ್ರಪದ ಹೇಳ್ತಾನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ತೀರ್ಮಾನ ಮಾಡಬೇಕು ಈ ಪರಿಸ್ಥಿತಿ? ಯಾರು ಹೇಳಿದ್ರೆ ಅವರ ಅಂತ ಕಳಿಸಿಬಿಡುವ ಧರ್ಮರಾಜ ಎಂಥವನ ಎಷ್ಟು ಬೆಲೆ ಇದೆ ಈಗ, ಅಂಥವ್ರು ಮಾತಾಡಿದ್ರೆ ಇಲ್ಲ ಅನ್ನಕ್ಕೂ ಬರೋದಿಲ್ಲ. ಈತ ರಾಜ ಜನ ಒಪ್ಪಿದ್ದಾರೆ ಸಾಧ್ಯ ಇಲ್ಲ ಅಂತೇಳಿ, ಇಲ್ಲ ಅಂದ್ ಏನ್ ಮಾಡ್ಬೇಕಾಗ? ಆ ವಿಚಿತ್ರ ಪ್ರಸಂಗ ನಡೀತಾ ಇದೆ. ಆಜಗಾಮ ಮಹಾಯೋಗಿ ವ್ಯಾಸಃ ಸತ್ಯವತಿ ಸುತಃ, ವೇದವ್ಯಾಸ ದೇವರು ಬಂದು ಈ ರೀತಿ ವೇದವ್ಯಾಸರು ಮಹಾಭಾರತದಲ್ಲಿ ಬರೋದ್ರಿಂದ ಪಂಪ ಕುಮಾರ್ ಯಾರೂ ಬದಲಾಯಿಸಲಿಕ್ಕಾಗಲಿಲ್ಲ. ಅದು ಹೇಳ್ಕಳಿಸಿದ್ದಲ್ಲ, ಟ್ರೆನ್ ಕಾಲ್ ಮಾಡಿದ್ದಲ್ಲ, ಟೆಲಿಫೋನ್ ಅಲ್ಲ, ಮೊಬೈಲ್ ಅಂತೂ ಇರಲೇ ಇಲ್ಲ. ಅವರ ಜೀವನವೇ ಅದು, ಅದು ಮಾತೆತ್ತಿದ್ರೆ ಕೇಳಬೇಕು. ಇಂಥ ವೇದವ್ಯಾಸರನ್ನ ಯಾರೋ ಮುನಿಯಂತೆ ಜನ ತಿಳ್ಕೊಂಡ್ಬಿಟ್ಟಿದ್ದಾರಲ್ಲ. ಸಾಕ್ಷಾತ್ ಕೃಷ್ಣದ್ವೈತಾಯನಂ ವ್ಯಾಸಂ ವಿಧಿ ನಾರಾಯಣಂ ಪ್ರಭುಂ. ಗೊಂದಲದ ಪರಿಹಾರಕ್ಕೆ ವ್ಯಾಸರ ಆಗಮನ. ಮತ್ತೇನಾದ್ರು ಶಾಸ್ತ್ರದಲ್ಲಿ ಗೊಂದಲ ಬಂದ್ರೆ ಪರಿಹಾರಕ್ಕೆ ವ್ಯಾಸರ ವಾಕ್ಯಗಳ ಆಗಮನ. ಬ್ರಹ್ಮಸೂತ್ರ ಅಂದ್ರೆ ಫೈನಲ್. ತಸ್ಮಾತ್ ಸೂತ್ರಾರ್ಥ ಮಾದೃಶ್ಯ ಕರ್ತವ್ಯ ಸರ್ವ ನಿರ್ಣಯ. ವೇದವ್ಯಾಸರು ಬಂದ್ರು ಎಲ್ಲ ಹೇಳ್ತಾರೆ. ಸರ್ವೇ ಶಿಷ್ಯಾ ಸತ್ಯವತಿ ಸುತಸ್ಯ. ಎಲ್ಲ ವೇದವ್ಯಾಸರ ಶಿಷ್ಯ ಅಲ್ಲದೇ ಇದ್ದವರೇ ಇಲ್ಲ. ಎಲ್ಲ ಇದು ಸಾಷ್ಟಾಗಿ ನಮಸ್ಕಾರ ಮಾಡಿದ್ರಂತೆ. ವೇದವ್ಯಾಸರು ಕೂಡ್ತಾರೆ, ಅವ್ರು ಕೂಡಿಸಿ ಅರ್ಘ್ಯ ಪಾತ್ರೆಯಲ್ಲಿ ಪೂಜೆಯನ್ನು ಮಾಡ್ತಾರೆ. ಏನ್ ವಿಷಯ ಅಂತ ಕೇಳ್ತಾರೆ. ಏನು ಭಾರಿ ಗಲಾಟೆ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ ಅಂತ ಕೇಳಿದ್ರೆ, ಗೊತ್ತಿದ್ರೆ ಬರ್ತಿದ್ರಾಕೆ ಅವರು ಪಾಪ, ಗೊತ್ತಿದ್ದೇ ಬಂದಿರೋದು. ಏನ್ ವಿಷಯ ಅಂತ ಅವ್ರ ಬಾಯಲ್ಲೇ ಹೇಳ್ಬೇಕಲ್ಲ. ಆಗ ಅವ್ರು ಹೇಳ್ತಾರೆ ಹೀಗಾಗಿದೆ, ಏನಂತ ವಿಷಯ, ಧರ್ಮರಾಜ ಹೇಳ್ತಾನೆ ಏನಂತ, ದ್ರೌಪದಿ ಎಲ್ಲರೂ ಮದುವೆ ಆಗ್ತಾರಂತೆ. ಹೌದಾ ಅಂತ ಕೇಳಿದ್ರು. ನೀನೇ ಹೇಳ್ತಿ ಆಗೋದಿಲ್ಲ ಅಂತ ಹೇಳಿದೆ. ಯಾಕೆ, ಒಬ್ಬಳ ಹೆಣ್ಣಿಗೆ ಒಬ್ಬರೇ ಗಂಡನಾದ್ರಿಂದ ಸಾಧ್ಯ ಇಲ್ಲ ಅಂತ ಹೇಳಿದೆ. ಧರ್ಮರಾಜ ಹೇಳ್ತಾನೆ ಇಲ್ಲ ಮನಸ್ಸು ಹೇಳುತ್ತಂತೆ ಎರಡೂ ಮದುವೆ ಆಗ್ತಾರಂತೆ. ಹೌದಾ ಧರ್ಮರಾಜ, ನೀನೇನ್ ಹೇಳ್ತೀಯಾ? ದ್ರಪದ ಹೀಗೆ ಹೇಳ್ತೀಯಾ? ದ್ರಪದ ನೀನ್ ಹೇಳಿದ್ದೇನು, ಒಬ್ಬ ಹೆಣ್ಣಿಗೆ ಒಂದು ಮದುವೆ ಅಂತ ಹೇಳಿದ್ಯಾ? ಹೌದನ್ನು, ಸರಿಯಾದ ಮಾತು, ನೀನು ಸರಿಯೇ ಹೇಳಿದ್ದೆ ಅಂತ ಹೇಳ್ಬಿಟ್ರೆ ಆತನಿಗೆ. ಧರ್ಮ ನೀನೇನ್ ಹೇಳ್ತಾ ಇದ್ದಿ? ನಮ್ಮ ತಾಯಿ ಹೇಳಿದ್ದಾಳೆ, ಮನಸ್ಸು ಹೇಳ್ತಾ ಇದೆ, ಎಲ್ಲರೂ ಮದುವೆ ಆಗ್ತೀವಿ ಅಂತ ಹೇಳ್ತಾ ಇದ್ದೀರಾ, ಸರಿಯಾದ ಮಾತು ಅಂತ ಹೇಳಿದ್ರು. ಇದ ಖಾಜಿ ನ್ಯಾಯ ಇದು ಒಂದು ಈ ಮಧ್ಯೆ ಇಬ್ರು ಸರಿಯದ್ದು, ಇವರು ಸರಿ ಅವರು ಸರಿ, ಇಬ್ರು ಸರಿಯಾಗಿ ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರು. ಸ್ವಾಮಿ ಏನ್ ಗೊಂದಲ ಕನ್ಫರ್ಮ್ ಆಯ್ತು ಅಷ್ಟೇ, ಏನ್ ಉಪಯೋಗ ಆದ್ರಿಂದ? ಅವ್ರು ಹೇಳ್ತಾರೆ, ದ್ರಪದ ರಾಜ ನೀನ್ ಹೇಳುದು ಸರಿ, ಧರ್ಮರಾಜ ನೀನ್ ಹೇಳುದು ಸರಿ, ಇಬ್ಬರು ಮಾತು ಸರಿ, ಒಂದು ವಿಷಯ ದ್ರಪದ ರಾಜ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ದ. ನೀನ್ ಹೇಳ್ತಾ ಇದ್ದೀಯಲ್ಲ ಒಬ್ಬ ಹೆಂಡತಿಗೆ ಒಬ್ಬ ಗಂಡ ಅಂತ ಹೇಳಿ ಸರಿಯಾದ ಮಾತದು, ಅವರೆಲ್ಲ ಮದುವೆ ಆಗ್ತಾರಂತಲ್ಲ, ಸರಿಯಾದ ಮಾತು. ಯಾಕೆ ಗೊತ್ತಾ, ಈ ಮದುವೆ ನಡೀತಿರೋದು ಒಬ್ಬ ಹೆಂಡತಿಗೆ ಒಬ್ಬ ಗಂಡ ಅಂತಾನೆ ಹೊರತು ಒಬ್ಬ ಹೆಂಡತಿಗೆ ಇದ್ದರ ಗಂಡ ಅಂದ್ರೆ ಅಲ್ವೇ ಅಲ್ಲ. ಆ ಖಂಡಿತ ಮದುವೆ ಮಾಡಿಕೊಡು ಅಂತ ಹೇಳಿ. ಏನು ಸ್ವಾಮಿ ಏನು ಅಂತ ಕೇಳಿದ್ರೆ ಹೇಳ್ತಾರೆ, ನಿನ್ನ ಮಗಳು ಒಬ್ಬಳಲ್ಲ ಅಂತ ಹೇಳಿ. ನಿನ್ನ ಮಗಳು ಒಬ್ಬಳಲ್ಲ, ಪ್ರತ್ಯೇಕ ಪ್ರತ್ಯೇಕ ಸ್ತ್ರೀಯರು ಇದ್ದಾರೆ, ಅಲ್ಲಿ ಪ್ರತ್ಯೇಕ ಪ್ರತ್ಯೇಕ ಪುರುಷರು ಇದ್ದಾರೆ. ನಿನ್ನ ವಿಷಯ ಇದೆಯಲ್ಲ, ಒಬ್ಬ ಹೆಂಡತಿಗೆ ಒಂದು ಗಂಡ, ಅದೇ ರೀತಿ ಮದುವೆ ಆಗುತ್ತೆ ಮಾಡಿಕೊಡು ಅಂತ ಹೇಳ್ತಾರೆ. ಧರ್ಮರಾಜ ಹೇಳಿದ್ನಲ್ಲ ಅದೇ ಅರ್ಥ, ಅದಕ್ಕೆ ಎಲ್ಲರಿಗೂ ಮದುವೆ ಮಾಡಿಕೊಡು ಅಂತ ಕೇಳಿದ್ರೆ ಒಬ್ಬ ಹೆಂಗೆ ಧರ್ಮರಾಜ ರೀತಿ ಉಳಿದೋದಕ್ಕೆ ಯಾರಿಗೂ ಕೇಳಿಲ್ಲ ಮತ್ತೆ, ದ್ರೌಪದಿಗೆ ಒಂದೇ ಕೇಳಿರೋದು. ಆದ್ದರಿಂದ ಮದುವೆ ಮಾಡಿಕೊಡು, ಒಬ್ಬ ಸ್ತ್ರೀಯಲ್ಲಿ ಅಯೋಧ್ಯರ ಬೇರೆ ಬೇರೆ ಸ್ತ್ರೀಯರು ಇದ್ದಾರೆ, ಅವ್ರ ಮದುವೆ ಆಗುತ್ತೆ ಅಂತ ಹೇಳಿ. ಆಶ್ಚರ್ಯ ಆಗುತ್ತೆ, ಇದೇನಿದು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಅಂತ ಕೇಳಿದ್ರೆ, ಹೌದು ಈ ರೀತಿ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾತಕ್ಕಂತಾರೆ, ಇನ್ನೊಂದು ಕಥೆ ಅದು ನಡೆದೇ ಇಲ್ಲ, ಅದು ಒಂದೇ ಕಥೆ ನಡೆದಿರೋದು ಹಾಗೆ. ಅದಕ್ಕೆ ಹೇಳ್ತಾರೆ, ನಾನು ಹೇಗೆ ನಂಬಲಿ ಅಂತ ಕೇಳ್ತಾನೆ. ಹೇಗೆ ನಂಬಲಿ ಅಂದ್ರೆ ಅದು ಕತೆ ಹೇಳ್ತೇನೆ ಕೇಳು ಅಂತ ಕತೆ ಹೇಳ್ತಾ ಇದ್ದಾರೆ. ಕತೆ ಗೊತ್ತಿಲ್ಲ, ಮೂಡೋಗ್ಬಿಟ್ಟಿದೆ ಆಗ್ಲೇನೆ. ಆ ದೊಡ್ಡ ಕತೆ ಹೇಳ್ತಾರೆ, ದ್ರೌಪದಿ ಯಾರು, ದ್ರೌಪದಿಯ ಬಗ್ಗೆ ತೀರಾ ಹೊಸ ವಿಚಾರ. ದ್ರೌಪದಿ ದೇವಿಯಲ್ಲಿ ಸಾಕ್ಷಾತ್ ಭಾರತೀ ದೇವಿ ಇದ್ದಾರೆ, ಮೂಲತಃ ಭಾರತೀ ದೇವಿ. ಅವರ ಒಳಗೆ ಪಾರ್ವತೀ ದೇವಿ ಇದ್ದಾರೆ, ಶಚಿದೇವಿ, ಶ್ಯಾಮಲಾದೇವಿ, ಉಷಾದೇವಿ, ಹೀಗೆ ಪ್ರತ್ಯೇಕ ಪ್ರತ್ಯೇಕ ದೇವತಾಸ್ತ್ರಗಳಿದ್ದಾರೆ. ಮುಖ್ಯವಾಗಿ ಭಾರತೀ ದೇವಿ ಆಗಿದ್ದಾರೆ, ಅವರು ಬಂದಿದ್ದಾರೆ. ಇಲ್ಲಿ ಯಾರ್ಯಾರು ಇದ್ದಾರಲ್ಲ, ಅವರೆಲ್ಲ ನಿಯತ ಪತಿಯರಾಗಿದ್ದಾರೆ. ಇಲ್ಲಿ ವಿಶೇಷ, ಪಾರ್ವತಿ ಇಲ್ಲಿದ್ದಾರೆ, ಆದ್ರೆ ಪಾಂಡವರಲ್ಲಿ ಶಿವ ಯಾರು ಇಲ್ಲ, ಅದರಲ್ಲಿ ಶಿವ ಯಾರು ಇಲ್ಲ. ಆದ್ರಿಂದಾನೆ ಪಾರ್ವತಿ ಆವೇಶ ಆ ಕಾಲಕ್ಕೆ ವ್ಯಕ್ತವಾಗೋದಿಲ್ಲ, ಆ ಕಾಲಕ್ಕೆ ವ್ಯಕ್ತವಾಗೋದೇ ಇಲ್ಲ. ಪಾರ್ವತಿ ಗಂಡ ನಿಜವಾಗ್ಲೂ ಯಾರಾಗಬೇಕು ಗೊತ್ತೇನು? ಶಿವ. ಶಿವನ ಅವತಾರ ಯಾರಿದ್ದಾರಲ್ಲಿ? ಅಶ್ವತ್ಥಾಮರು. ಅಶ್ವತ್ಥಾಮರು ದ್ರೌಪದಿ ಆಗಬೇಕಾಗಿತ್ತು ಮದುವೆ, ಆಗ ಬ್ರಹ್ಮದೇವರು ಶಾಪ ಕೊಟ್ಬಿಟ್ಟಿದ್ದಾರೆ. ಹಿಂದಕ್ಕೆ ನೆನಪಿರಬೇಕು, ನೆನಪಿಲ್ಲವರು ಮುಂದೆ ನೆನಪಿ ಬರುತ್ತೆ. ಬಹುಶಃ ಹಿಂದೆ ಹೇಳಿರ್ಲಿಕ್ಕಿಲ್ಲ, ಮುಂದೆ ಹೇಳ್ತೀರಿ ಅಂತ ಬಿಟ್ಟು ಈಗಲೂ ಹೇಳಲಿಲ್ಲ, ಮುಂದೆ ಹೇಳಬೇಕಾಗತ್ತೆ ಅಷ್ಟೇ. ಮುಂದೆ ಮುಂದೆ ಮತ್ತೆ ಮುಂದೆ ಹೇಳ್ತೀರಿ ಅಂತ ಹೇಳಕ್ಕಾಗೋದಿಲ್ಲ, ಶುರು ಮಾಡೋ ಮುಂದಕ್ಕೆ ಹೋಗೋದಿಲ್ಲ. ಅದರಿಂದಾಗಿನೆ ಅದಾಗಲೇಬೇಕಾದ ಪ್ರಸಂಗ. ಆದ್ರಿಂದ ಶಾಪಗ್ರಸ್ತರಾದ ನಾಲ್ಕು ಜನ ದೇವತೆಗಳಿಗೆ, ದೇವತಾಸ್ತ್ರೀಯರಿಗೆ ಭಾರತೀಯ ಆಶ್ರಯ, ಭಾರತಿಗೆ ಶಾಪ ಇಲ್ಲ, ಮತ್ತೆ ಭಾರತಿಗೆ ಶಾಪ ಇಲ್ಲ, ಆ ಶಾಪಗ್ರಸ್ತರಾದ ದೇವತೆಗಳಿಗೆ ಕಲ್ಯಾಣ ಮಾಡಬೇಕು ಅಂತ ಅವ್ರು ಬಂದಿದ್ದಾರಾದ್ರಿಂದ ಇಲ್ಲಿ ಮದುವೆ ಆಗ್ತಿರೋದು ನೋಡು ಅಂತ ತೋರಿಸಿದ್ರೆ, ಆಗ ದ್ರಪದರಾಜ ನೋಡ್ತಾನೆ. ಶಾಪದ ಕಥೆಯನ್ನು ವೇದವ್ಯಾಸರೆಲ್ಲ ಹೇಳ್ತಾರೆ. ದ್ರಪದರಾಜ ಕೇಳಿಬಿಟ್ಟು ಭಾರಿ ಆಶ್ಚರ್ಯ ಪಡ್ತಾನೆ. ವೇದವ್ಯಾಸ ದೇವರೇ, ನೀವು ಹೇಳ್ತೀರಿ ಅಂದ ಮೇಲೆ ಅದು ಮತ್ತೊಂದು ಮಾತಿಲ್ಲ. ಆದರೆ ನನ್ನ ಪ್ರಶ್ನೆ ಇಷ್ಟೇ, ಇಷ್ಟು ಮುಖ್ಯವಾದ ವಿಚಾರ ಇದು ಒಂದು. ನಾನು ಹಾಗೆಲ್ಲ ಮದುವೆ ಮಾಡಿಕೊಳ್ಳಕ್ಕೆ ಪೂರ್ಣ ನನಗೆ ನಂಬಿಕೆ ಬರಲಿಲ್ಲ. ನಿಮ್ಮ ಮಾತನ್ನು ಸುಳ್ಳು ಅಂತ ಹೇಳ್ತಾ ಇಲ್ಲ, ನನಗೆ ನಂಬಿಕೆ ಸಾಲದು ಅಂತ ಹೇಳ್ತಾ ಇದ್ದೇನೆ, ನನಗೆ ಕ್ಷಮಿಸಬೇಕು ಅಂತ ಹೇಳಿದಾಗ ವೇದವ್ಯಾಸ ಹೇಳಿದಂತೆ, ದ್ರಪದರಾಜ ನಿನ್ನ ಮಾತನ್ನು ಒಪ್ತೇನೆ ನಾನು. ಯಾಕೆಂದ್ರೆ ಯಾವುದರ ಬಂದು ಮಾಡ್ಲಿಕ್ಕೆ ಹೊರಟಿದ್ದೇವೆ, ಖಚಿತ ತೀರ್ಮಾನವಾಗದೆ ಹೋದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಕೇಳಿ ನಂಬಿಕೆ ಬರಲಿಲ್ಲ ಹೋದಲ್ಲೋ, ಒಂದು ಕೆಲಸ ಮಾಡು, ದಿವ್ಯಂಬಿ ದರ್ಶನವಿದಂ ಮಯಾ ಅದ್ಯ ದತ್ತಂ, ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ ನೋಡು ಅಂತ ಹೇಳಿದ. ಕೃಷ್ಣ ಅರ್ಜುನನಿಗೆ ಹೇಳಿದ, ದಿವ್ಯಂ ದದಾಮಿ ತೇ ಚಕ್ಷು ಅಂತ ಹೇಳಿ ವಿಶ್ವರೂಪವನ್ನು ತೋರಿಸಿದ. ಇಲ್ಲಿ ವೇದವ್ಯಾಸ ಹೇಳ್ತಾರೆ, ದಿವ್ಯ ದರ್ಶನ ಕೊಡ್ತೇನೆ, ದಿವ್ಯ ನೇತ್ರ ಕೂಡ ಶಕ್ತಿ ಇರೋ ದೇವರು ನಾರಾಯಣ ಒಬ್ಬನೇನೆ. ಆದ್ರಿಂದ ವೇದವ್ಯಾಸದೇವರು ಯಾರೋ ಮುನಿಯಲ್ಲ, ಸಾಕ್ಷಾತ್ ನಾರಾಯಣ ದೇವರು ಅಂತ ಮತ್ತೊಮ್ಮೆ ರುಜುವಾತಾಗ್ತಾ ಇದೆ. ಕೃಷ್ಣ ದಿವ್ಯ ದೃಷ್ಟಿಯನ್ನು ಕೊಟ್ಟು ತಾನೇ ಯಾರು ಅಂತ ತೋರಿಸ್ತ, ತಾನೇ ಯಾರು ಅಂತ, ಕೃಷ್ಣ ಯಾರು ಅಂತ ತೋರಿಸ್ತ. ಇದು ವೇದವ್ಯಾಸದೇವರು ದಿವ್ಯ ದೃಷ್ಟಿ ಕೊಟ್ಟು ಕೃಷ್ಣ ಯಾರು ಅಂತ ತೋರಿಸ್ತಾರೆ. ಕೃಷ್ಣ ಅಂದ್ರೆ ದ್ರೌಪದಿ ದೇವಿ ಕೃಷ್ಣ ಅಂತ ಹೆಸರು, ಇಟ್ಟ ಹೆಸರು ಕೃಷ್ಣಾದೇವಿ. ಕೃಷ್ಣ ತನ್ನ ಸ್ವರೂಪ ಅಲ್ಲಿ ತೋರಿಸ್ತಾ ದ್ರೌಪದಿ ಸ್ವರೂಪವನ್ನು ಇಲ್ಲಿ ತೋರಿಸ್ತಾನೆ. ಇಷ್ಟೊತ್ತು ಏನ್ ಕಥೆ ಹೇಳಿದ್ರಲ್ಲ, ಕಥೆಯನ್ನು ಪೂರ್ತಿ ನೋಡು ಅಂತ ತೋರಿಸಿದ್ರಂತೆ ಕಣ್ಣಾರೆ ಕಾಣ್ತಾ ಇದ್ದಾನೆ. ಒಬ್ಬ ದೇವ ದ್ರೌಪದಿ ದೇವಿ, ಭಾರತೀ ದೇವಿ, ಅಲ್ಲಿ ಶಚಿದೇವಿ, ಶ್ಯಾಮಲಾದೇವಿ, ಉಷಾದೇವಿ, ಪ್ರತ್ಯೇಕ ಪ್ರತ್ಯೇಕ ಕೂತಿದ್ದ. ಆಗ ಆತನಿಗೆ ಪೂರ್ತಿ ಸಮಾಧಾನವಾಯ್ತಂತೆ. ಅತ್ಯಂತ ಭಕ್ತಿಯಿಂದ ವೇದವ್ಯಾಸ ದೇವರೇ, ಇನ್ನೂ ನನಗೆ ಸಂಶಯ ಇಲ್ಲ, ಮದುವೆ ಮಾಡಿಕೊಡ್ತೇನೆ ಅಂತ ಹೇಳಿ ಮದುವೆ ಮಾಡಿಕೊಡ್ತಾ ಇದ್ದಾನೆ. ದ್ರೌಪದಿ ದೇವಿ ಮದುವೆ ಒಬ್ಬ ಹೆಂಡಿಗೆ 5 ಜನ ಗಂಡಂದ್ರೆ ಮದುವೆ ಅಲ್ಲ, ಅದಕ್ಕೆ ಅದಕ್ಕೆ ಪೂಜ್ಯತೆ ಬಂದಿತ್ತು. ಇವತ್ತು ಕೂಡ ದ್ರೌಪದಿ ದೇವಿಯನ್ನ ಕಥೆಯನ್ನು ಕೇಳಿದ ಯಾರೂ ಕೂಡ, ಅತ್ಯಾಧುನಿಕರು ಕೂಡ ಆ ರೀತಿ ಮದುವೆಯಾಗಲಿ ಸಾಧ್ಯ ಇಲ್ಲ, ಜನ ಒಪ್ಪೋದಿಲ್ಲ, ಸಮಾಜ ಒಪ್ಪೋದಿಲ್ಲ. ದ್ರೌಪದಿ ದೇವಿಯ ಮಹಿಮೆಯನ್ನ ವೇದವ್ಯಾಸರು ಹೇಳಿದ್ದರಿಂದ ಜಗತ್ತು ಒಪ್ಪಿತು, ದ್ರುಪದರಾಜ ಒಪ್ಪಿದ. ದುರ್ಯೋಧನಂತೂ ಗಲಾಟೆ ಮಾಡಕ್ಕಾಗಲಿಲ್ಲ, ಲೆಕ್ಕ ಹಾಕಿ ಜಗತ್ತಲ್ಲಿ ಯಾರು ಆಕ್ಷೇಪ ಮಾಡಲಿಲ್ಲ. ದ್ರೌಪದಿ ಕಥೆಯನ್ನ ಏನೋ ಒಬ್ಬ ಸ್ತ್ರೀ ಪರವಾಗಿ ಪೂಜೆ ಮಾಡಲಿಲ್ಲ, ಮಹಾಭಾರತದ ಮಹಾನಾಯಕಿಯಾಗಿ ಪೂಜೆಯಾಗ್ತಾರೆ. ಅಷ್ಟೇ ಅಲ್ಲ, ಆಕೆ ಕಥೆನ ನಮಸ್ಕಾರ ಮಾಡಿ ಓದ್ತೇವೆ ನಾವು, ಮಂಗಳಾರತಿ ಎತ್ತಿ ಓದ್ತೇವೆ. ಇಂಥ ಒಂದು ದಾಖಲೆಯ ಒಂದು ವಿಚಿತ್ರವಾದ ಪ್ರಸಂಗ ದ್ರೌಪದಿ ದೇವಿಯ ಕಥೆ. ಈ ಕಥೆ ಸಂವಿಧಾನಕ್ಕೆ ಆಶ್ಚರ್ಯ ಪಡಬೇಕು ನಾವು. ಇಂಥ ಪುರಾಣದಲ್ಲಿ ಇಂಥ ಕಥೆ ಬರುತ್ತಾ ಅಂತ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಂತು, ಅದು ಉತ್ತರನೂ ಬಂತು, ಅದು ಉತ್ತರ ಬಂದು ಬಿಟ್ಟು ಅತ್ಯಂತ ಪವಿತ್ರವಾದ ಮದುವೆ ನಡೀತು ಅಂತ ಹೇಳಿದ್ರೆ ತುಂಬಾ ಸಮಸ್ಯೆಗಳು ನಮಗೆ ಬಂದೇ ಬರುತ್ತೆ. ಅದು ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದ್ರೆ ವೇದವ್ಯಾಸರು ಅನೇಕ ವ್ಯಾಪಾರಗಳು ಕೊಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಬಾರಿ ವೇಳೆ ಇಲ್ಲ, ಆದ್ರಿಂದ ಮುಂದಿನ ಬಾರಿ ಖಂಡಿತ ಶುರುವಾಗದೆ ಆ ಭಾಗದಿಂದ ಶುರುವಾಗತ್ತೆ ಎಂಬುದನ್ನ ಖಚಿತ ಮಾಡ್ಕೋಬೇಕು. ಆ ಭಾಗದಿಂದ ಶುರುವಾಗ್ತಾ ಇದೆ. ಆಗ ದ್ರುಪದ ರಾಜ ಒಪ್ಪಿಟ್ಟು ಬಿಟ್ಟು ಮದುವೆ ಸೂತನಂತೆ. ಮದುವೆ ಹಾಗಾಯ್ತು ಗೊತ್ತೇನಲ್ಲಿ, ಜನ ತಪ್ಪಿಳ್ಕೊಂಡು ಬಿಟ್ರು. ಇದು ಪಾಲಿ ಅಂಡ್ರಿ ಪಾಲಿಗಮ್ಮಿ ಅಂತ ಮದುವೆ ಪದ್ಧತಿಗಳಿದೆ, ಟಿಬೆಟ್ ಮೊದಲಾದವರುಗಳಿದೆ. ಅಲ್ಲಿ ಒಬ್ಬನೇ ಮದುವೆ ಆಗಿಬಿಟ್ರೆ ಹಿರಿಯನ ಮದುವೆ ಆದ್ರೆ ತಮಂದ್ರಿಗೆಲ್ಲ ಮದುವೆ ಆದಾಗಲ್ಲ, ಒಟ್ಟಿಗೆ ಕಾಮನ್ ವೈಫ್ ಆಗಿಬಿಡ್ತಾಳಂತ. ಆ ರೀತಿಯಾಗಿ ಪದ್ಧತಿ ಇದೆ. ದ್ರೌಪದಿ ಆ ಬುಡಕಟ್ಟಿದವಳು ಅಂತ ವಾದ ಇನ್ನೊಂದು ವಾದ. ಟಿಬೆಟಿನ ಕಡೆ ಜನಗಳನ್ನ ಹೇಳ್ಕೊತಾರೆ ದ್ರೌಪದಿ ವಂಶದವರು ಅಂತ ಹೇಳ್ಕೊತಾರಂತ. ಅವ್ರಿಗೆ ಕತೆ ಗೊತ್ತಿಲ್ಲ, ಬರೆಯ ಪುಣ್ಯಾತ್ಮನ ಬುದ್ಧಿ ಇಲ್ಲ. ಯಾಕೆ ಗೊತ್ತೇನು, ದ್ರೌಪದಿಯ ಮಕ್ಕಳಲ್ಲಿ ಯಾರು ಉಳಿಲೇ ಇಲ್ಲ, ಗಮನಿಸ್ಬೇಕು. ಉಪಮಾಂಡವರು ಅಶ್ವತ್ಥವರು ಕೊಂದ ಹಾಕಿಬಿಡ್ತಾರೆ, ದ್ರೌಪದಿಗೆ ಹೆಣ್ಣುಮಗಳು ಇರಲಿಲ್ಲ. ಇನ್ಯಾರು ಗಮನಿಸೋ ಉಳಿತಾರೆ ದ್ರೌಪದಿ ವಂಶ ಎಲ್ಲಿ ಉಳಿತೀಗ, ದ್ರೌಪದಿ ವಂಶರು ಅಂತ ಹೇಳ್ಕೊತಾರೆ ಅಂತ ಕೇಳಿದ್ರೆ ಅರ್ಥ ಇಲ್ಲ. ಎಷ್ಟೋ ಜನ ಅಂದ್ರೆ ಇವತ್ತು ದೊಡ್ಡವರ ಹೆಸರು ಇರುತ್ತೆ, ತಮ್ಮ ವಂಶ ಅಂತ ಹೇಳ್ಕೊಂಡ್ಬಿಡ್ತಾರೆ, ಬಿಡೋದಿಲ್ಲ. ಹೆಸರು ಗೊತ್ತಾದ್ರೆ ಸಾಕು, ವಂಶಸ್ಥರಾಗೇ ಬಿಡ್ತಾರೆ ಇಮಿಡಿಯೇಟ್ಲಿ. ಯಾರು ಭಾರಿ ಪಾಪ್ಯುಲರ್ ಆಗಿರ್ತಾರೋ ಆ ವಂಶ ಅಂತ ಭವಿಷ್ಯನ ಪದ್ಧತಿ ಅದು ತಪ್ಪದು. ದ್ರೌಪದಿಯ ಮಕ್ಕಳಲ್ಲಿ ಯಾರೂ ಇರಲಿಲ್ಲ, ಅಂದಮೇಲೆ ದ್ರೌಪದಿ ವಂಶದ ಪ್ರಶ್ನೆ ಬರಲಿಲ್ಲ. ಇವುಗಳು ಪರೀಕ್ಷಿತ ರಾಜ ಒಬ್ಬನೇನೆ, ಅವನಿಗೂ ಕೂಡ ಇಂಥ ಮಕ್ಕಳು ಯಾರು ಬರಲಿಲ್ಲ. ಆದ್ರಿಂದ ಇಡೀ ಮನೆತನದಲ್ಲಿ ಅನೇಕ ಗಂಡಂದಿರ ಮದುವೆ ಮಾಡಿಕೊಟ್ಟ ಮತ್ತೊಂದು ಉಲ್ಲೇಖ ಸಿಗಲೇ ಇಲ್ಲ. ಅಂದಮೇಲೆ ಟಿಬೆಟ್ಟಿನ ಜನಗಳನ್ನ ದ್ರೌಪದಿ ವಂಶದವರು ಅಂತ ತಿಳ್ಕೊಳ್ಳೋಕೆ ಅವರ ಕ್ಷತ್ರಿಯರು ಪಾಂಡವ ವಂಶ ಆಗಬೇಕಾಗುತ್ತೆ. ಅಲ್ಲಿ ಸುಳ್ಳು ಕಥೆಗಳವೆಲ್ಲ ಕೂಡ ನಮ್ಮಲ್ಲಕ್ಕೆ ಹೋಗಬಾರದು. ಅಂತ ಮದುವೆಗಳು ಹೆಸರಿಗೆ ಮದುವೆ, ಜೊತೆ ವಾಸ ಮಾಡ್ತಾರಷ್ಟೇ. ಮಹಾಭಾರತ ಓದಬೇಕು. ದ್ರೌಪದಿಯನ್ನು ಧರ್ಮರಾಜನ ಮದುವೆ ಮಾಡಿಕೊಟ್ಟು ಬಿಟ್ಟು ಉಳಿದವರು ಹೆಂಡತಿ ಅಲ್ಲ ಅಂತ ಘೋಷಣೆ ಮಾಡಲಿಲ್ಲ. ನಿನ್ನಯದಲ್ಲಿ ಆಚಾರ ಹೇಳ್ತಾರೆ, ಮಹಾಭಾರತ ಹೇಳ್ತಾ ಇದೆ, ಕ್ರಮೇಣ ಜಗೃಹು ನಿಖಿಲಾಶ್ಚ ಪಾಣಿ. ಧರ್ಮರಾಜನ ಕೂಡಿಸಿದ್ರು, ದ್ರೌಪದಿನ ಪಕ್ಕದಲ್ಲಿ ಕೂಡಿಸಿದ್ರು, ಮದುವೆ ಆಯ್ತು. ಆಮೇಲೆ ಭೀಮನ್ನು ಕೂಡಿಸಿದ್ರು, ದ್ರೌಪದಿನ ಕೂಡಿಸಿದ್ರು, ಅರ್ಜುನ್ ಕೂಡಿಸಿದ್ರು, ದ್ರೌಪದಿನ ಕೂಡಿಸಿದ್ರು, ನಕಲನ್ ಕೂಡಿಸಿದ್ರು, ದ್ರೌಪದಿನ ಕೂಡಿಸಿದ್ರು, ತಾನೆ ಕೂಡಿಸಿದ್ರು. ಅದು ಪ್ರತ್ಯೇಕ ಮಂಗಲ್ಯ ಧಾರಣೆ ಮಾಡಿಸ್ತಾ ಇದ್ದ. ಒಬ್ಬರಿಗೆ ಮದುವೆ ಎಲ್ರಿಗೂ ಅಂದ್ರೆ ಕಾಮನ್ ಅಲ್ಲ, ಬೇರೆ ಬೇರೆ ಮದುವೆ ನಡೆದಿದ್ದಿಷ್ಟೇ. ಧರ್ಮರಾಜ ಕೂತಾಗ ದ್ರೌಪದಿ ದೇಹದಲ್ಲಿ ಶ್ಯಾಮಲಾದೇವಿ ಕೂತಿದ್ದ, ಭೀಮಸೇನ ಕೂತಾಗ ಭಾರತೀ ದೇವಿ ಇದ್ದಾರೆ, ಅದೇ ಶಚಿದೇವಿ ಕೂತಾಗ ಅಲ್ಲಿ ಸಾಕ್ಷಾತ್ ಇಂದ್ರದೇವರು ಅರ್ಜುನ. ಆದ್ರಿಂದ ಅರ್ಜುನ ಮತ್ತು ಶಚಿದೇವಿಗೆ ಮದುವೆ ಇಂದ್ರಾವತಾರಣಾದ್ದರಿಂದ. ನಕುಲ ಸಹದೇವರಿಗೆ ಪತ್ನಿ ಉಷಾದೇವಿ ಆದ್ದರಿಂದ ಅವರಿಗೆ ಮದುವೆ ಆಯ್ತೆ ಹೊರತು ಬೇರೆ ರೀತಿ ಆಗಲಿಲ್ಲ. ಅದು ಸೂಕ್ಷ್ಮವಾದಂತಹ ರೀತಿಯಲ್ಲಿ ನಡೆದ ಪ್ರಸಂಗ ಇತ್ತು. ಇದೆಲ್ಲ ಸಾಮಾನ್ಯರಿಗೆ ಅರ್ಥವಾಗೋದಿಲ್ಲ, ಸೂಕ್ಷ್ಮವಾದ ಅರ್ಥವಾಗ್ತದೆ. ಒಬ್ಬ ವೈದ್ಯ ಇರ್ತಾನೆ, ಅವನ ಹೇಗೆ ಆಪರೇಷನ್ ಮಾಡ್ತಾನೆ ಲೆಕ್ಕ ಹಾಕಿ, ಹಾರ್ಟ್ ಓಪನ್ ಮಾಡ್ತಾನೆ ಲೆಕ್ಕ, ಹಾರ್ಟ್ ಓಪನ್ ಮಾಡ್ತಾನೆ ಎಷ್ಟು, ಒಂದು ನರ ಹೆಚ್ಚು ಕಡಿಮೆ ಆದ್ರೆ ಕಥೆ ಮುಗಿದೋಯ್ತು. ಒಂದು ಎಷ್ಟು ಒಂದು ರಕ್ತನಾಳ ಹೆಚ್ಚು ಕಟ್ಟಾಗಿಲ್ಲ, ಇದಾಗಲಿಲ್ಲ, ಹೇಗೆ ಓಪನ್ ಮಾಡ್ತಾನೆ ಲೆಕ್ಕ ಹಾಕಿ. ಯಾತಕ್ಕೆ ಅದೆಲ್ಲ ಗೊತ್ತಿದೆ ಅವನಿಗೆ, ಗೊತ್ತಿರೋದ್ರೆ ಮಾಡ್ಕೊಂಡು ಈ ಆರೈತೆ ಕರ್ಕೊಂಡು ಮನೆಗೆ ಅಂತ ಹೇಳ್ತಾನೆ. ಎಷ್ಟು ಆಶ್ಚರ್ಯ, ಅದು ಉಳಿದ ಮಾಡಿಬಿಟ್ರೆ ಕೊಲೆ ಆಗುತ್ತೆ, ಸೀದಾ ಹೋಗ್ಬಿಡ್ತಾನೆ, ಡೆಡ್ ಬಾಡಿ ಆಗುತ್ತೆ ಅಷ್ಟೇ. ಎಷ್ಟು ಸೂಕ್ಷ್ಮ ಇದೆ, ಶಸ್ತ್ರ ವೈದ್ಯನಿಗೂ ಸಾಮಾನ್ಯ ಎಷ್ಟು ವ್ಯತ್ಯಾಸ ಇದೆ. ಇದು ವೇದವ್ಯಾಸ ದೇವರು ಹೇಳ್ತಕ್ಕಂಥ ಒಂದು ಕಥೆ. ಆ ದೇವತೆಗಳು ಮಾಡಿದ ವ್ಯಾಪಾರ ಆದ್ರಿಂದ ಸ್ವಲ್ಪವೂ ಕೂಡ ಸಾಂಕರ್ಯವಾಗದಂತೆ ಮದುವೆ ನಡೀತು. ಆ ಮದುವೆ ಅವರಿವರು ಹೇಳ್ತಾರೆ, ಮದುವೆ ವ್ಯಾಲಿಡ್ ಹೌದು ಅಂತ ಕೇಳೋದಕ್ಕೆ ಯಾರು ಬಂದಿದ್ರು ಅಂತ ಕೇಳ್ತಾರೆ. ಪುರೋಹಿತರು ಯಾರು, ಯಾರ್ಯಾರು ಆಚಾರ ಬಂದಿದ್ರು ಅಂತ ಕೇಳ್ತಾರೆ. ಈ ಆಚಾರ ಬರವೇ ಇಲ್ಲ ಮದುವೆಗಳಿಗೆ, ಆದ್ರಿಂದ ಮೀರ ಬರಬೇಡ ಹೇಳ್ಬಿಟ್ಟಿರ್ತಾರೆ ಮೊದ್ಲೇ. ಅವ್ರು ಶೂಸ್ ಹಾಕೊಂಡೆಲ್ಲ ವಿಡಿಯೋಗ್ರಾಫರ್ ಓಡಾಡ್ತಿರ್ತಾರೆ ಪಕ್ಕದಲ್ಲಿ. ಅಂತ ಮದುವೆ ನಡೆಯದೇ ಜಾಸ್ತಿ. ಯಾರು ಬಂದಿದ್ರು ಅಂತಾಚಾರ ಬಂದಿದ್ರು ಹಾಗಿದ್ರೆ ಅದು ವ್ಯಾಲಿಡ್ ಮದುವೆ ಇರಬೇಕು. ಪುರೋಹಿತರು ಅವರ ಹಾಗಿದ್ರೆ ಭಾರಿ ಒಳ್ಳೆ ಮದುವೆ. ಇವತ್ತು ಪುರೋಹಿತರು ಯಾರು ಗೊತ್ತೇನು, ಅಲ್ಲಿ ಕೂತಿದ್ದು ಯಾರು ಗೊತ್ತಾ, ಮದುವೆ ಮಾಡೋದಕ್ಕೆ ನೇತೃತ್ವ ವಹಿಸಿದವರು ಯಾರು ಗೊತ್ತಾ, ಸಾಕ್ಷಾತ್ ವೇದವ್ಯಾಸ ದೇವರು ಕೂತು ಮಾಡಿಸ್ತಾ ಇದ್ದ. ಇನ್ನೇನು ಬಿಯಾಂಡ್ ಎ ಶ್ಯಾಡೋ ಆಫ್ ಡೌಟ್ ಅಂತಾರಲ್ಲ, ಆತ ಒಂದು ಡೌಟಿನ ಹೆಸರು ಕೂಡ ಬರಬಾರದು. ವೇದವ್ಯಾಸ ದೇವರು ಮಾಡಿಸ್ತಾ ಇದ್ದಾರೆ ಅಂದಮೇಲೆ, ಇನ್ನೊಂದು ಚೀಫ್ ಮಿನಿಸ್ಟರ್ ಕೂತು ಮಾಡಿಸ್ತಾರೆ ಅಂದಮೇಲೆ ಅಗೇನೆಸ್ಟ್ ಗವರ್ಮೆಂಟ್ ರೂಲ್ಸಿರೋದು ಸಾಧ್ಯ ಇಲ್ಲ. ಇವತ್ತು ಸಾಧ್ಯ ಆಗಬಹುದು, ಆ ಶಾಸ್ತ್ರ ಪ್ರಕಾರ ಇಂಪಾಸಿಬಲ್ ಅದು. ಒಂದು ಅವ್ರು ಕೂತು ಮಾಡಿಸಿದಾಗ ಇನ್ವ್ಯಾಲಿಡ್ ಆದ ಚಾನ್ಸಸ್ಸೇ ಇಲ್ಲ. ಸಾಕ್ಷಾತ್ ಯಾರಿಂದ ಧರ್ಮಶಾಸ್ತ್ರ ಹೊರಗೆ ಬಂತು, ಯಾರು ವಿಶ್ವದ ಸೃಷ್ಟಿಕರ್ತನು, ಯಾರು ವೇದಾದ ಸಕಲ ಶಾಸ್ತ್ರಗಳ ಪ್ರವರ್ತಕರು ಅಂತ ವೇದವ್ಯಾಸ ದೇವರು ಕೂತು ಮಾಡಿಸಿದಾಗ ಅದು ಅವೈದಿಕವಾದ ಸಂಭವದ ಹೆಸರೇ ಇಲ್ಲ. ಅದು ತಿಳ್ಕೊಂಡ್ರೆ ಸಾಕು, ಅದು ಹೇಳ್ತಾರೆ ಯಾರು ಹೇಳಿದ್ರು ಅವರೇ ಆಗಿದ್ರೆ ಸರಿ, ಯಾವ ಮಾಹಿತಿ ನಮಗೆಲ್ಲ ಅರ್ಥ ಆಗ್ತಿರೋದಿಲ್ಲ. ಆ ಭಾರಿ ಒಬ್ಬ ಆ ಸಮಯ ಆ ಒಂದು ಫೀಲ್ಡ್ ಒಳಗೆ ತುಂಬಾ ಮರ್ಯಾದೆ ಹೊಂದಿದ ವ್ಯಕ್ತಿ, ಅಧಿಕೃತ ವ್ಯಕ್ತಿ ಮಾತಾಡಿದ ಮೇಲೆ ಹಾಗಿದ್ರೆ ಯೋ ಪ್ರಾಬ್ಲಮ್, ಅದು ಕರೆಕ್ಟ್ ಅಂತಾನೆ ಅರ್ಥ. ವೇದವ್ಯಾಸರು ಹಾಗೆ ಮಾಡಿದ್ದಾರೆ, ಹೋಗ್ಲಿ ಬಿಡಿ. ವೇದವ್ಯಾಸರಿರೋದು ಅಷ್ಟೇ ಅಲ್ಲ, ಅವ್ರ ಶಿಷ್ಯರೆಲ್ಲ ಕೂತಿದ್ದಾರೆ, ತೈಲಾದಿಗಳು ಕೂತಿದ್ದಾರೆ ಸಾಲುಗಳನ್ನ ಹಾಗೆ. ಆ ಮದುವೆಯಲ್ಲಿ ಬಂದ ಅತ್ಯಂತ ದೊಡ್ಡ ಮುಖ್ಯ ಅತಿಥಿ ಯಾರು ಗೊತ್ತಾ, ಮಹಾನುಭಾವ ಯಾರು ಗೊತ್ತಾ, ಕೃಷ್ಣ ಪರಮಾತ್ಮ ಬಂದಿದ್ದಾನೆ. ಮತ್ತೆ ಲೆಕ್ಕ ಹಾಕಿ, ವೇದವ್ಯಾಸರಲ್ಲಿ ಕೂತಿದ್ದಾರೆ, ಕೃಷ್ಣ ಪರಮಾತ್ಮ ಇಲ್ಲಿ ಕೂತಿದ್ದಾನೆ. ಅದು ಎರಡು ರೂಪದಿಂದ ಭಗವಂತ ಕೂತಿದ್ದಾನೆ, ವಾಸಿಷ್ಠ ಕೃಷ್ಣ ರೂಪ, ಯಾದವ ಕೃಷ್ಣ ರೂಪ, ಎರಡು ರೂಪದಿಂದ ಕೂತು ದ್ರೌಪದಿಯ ಮದುವೆಯನ್ನು ಅತ್ಯಂತ ಧರ್ಮಬದ್ಧವಾದದ್ದು ಅಂತ ಹೇಳಿ ಮಾಡಿಸ್ತಾ ಇದ್ದ. ದ್ರೌಪದಿ ಬಗ್ಗೆ ಡೌಟ್ ಬರಬಾರದು ಅಂತಾನೆ. ಎಲ್ಲಿಂದ ಹುಟ್ಟಿ ಬಂದ್ರೆ ಅವರು? ಬೆಂಕಿಯ ಮಧ್ಯದಿಂದ ಹುಟ್ಟಿ ಬರ್ತಾ ಇದ್ದ. ವೇದಿ ಮಧ್ಯಾತ್ ಸಮುದ್ಭೂತ ಅನ್ವಯನಂ ಭಾರತೀ ಸಾಕ್ಷಾತ್ ವೇದಿ ಮಧ್ಯಾತ್ ಸಮುತ್ಥಿತ. ಬೆಂಕಿ ಮಧ್ಯದಿಂದ ಹುಟ್ಟಿ ಬಂದ ಮೇಲೆ ಮಡಿ ಅಂತ ಮತ್ತೆ ಕೇಳಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಮಡಿ ಅಂತ ಕೇಳಿ, ಡಾಕ್ಟರ್ ಪ್ರಕಾರ ಬೆಂಕಿ ಮಡಿ, ನಾವು ಶಾಸ್ತ್ರ ಪ್ರಕಾರ ಬೆಂಕಿ ಭಾರಿ ಮಡಿ. ಬೆಂಕಿಯಿಂದ ತೆಗೆದ ಅಂದ್ರೆ ಶುದ್ಧವಾಗಿರಲೇಬೇಕು, ಮತ್ತು ಸ್ಟೆರಿಲೈಸ್ ಮಾಡಿದ ಅಂದಮೇಲೆ ಅದು ಪ್ಯೂರ್ ಇರಬೇಕು. ವೈದ್ಯನ ಒಪ್ಪುತ್ತೆ, ನಮ್ಮ ಶಾಸ್ತ್ರನ ಒಪ್ಪುತ್ತೆ. ದ್ರೌಪದಿ ದೇವಿ ಅಗ್ನಿ ಮಧ್ಯದಿಂದ, ಯಾವುದೋ ಅಗ್ನಿ ಅಲ್ಲ ಮತ್ತೆ ಯಜ್ಞ ಮಧ್ಯದ ಅಗ್ನಿ, ಆದ್ದರಿಂದ ಶುದ್ಧವಾದಂತಹ ದೇಹ. ಒಟ್ಟು ಅರ್ಥ ಮಾಡ್ಕೋಬೇಕಷ್ಟೇ. ದ್ರೌಪದಿ ಬಗ್ಗೆ ನಮ್ಮ ಅತ್ಯಂತ ಸೂಕ್ಷ್ಮವಾದ ವಿಚಾರ ನಡೆದಿದೆ, ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ತುಂಬಾನೇ ನಮಗೆ ಅರ್ಥ ಆಗಲ್ಲ ಬಿಡಿ ಅಂತ ನಮ್ ಜನ ಹೇಳೋದುಂಟು. ಹೇಳ್ತಾರೆ, ನಮ್ಗೇನು ಅರ್ಥ ಆಗಿದೆ ಅಂತ ಅದೆಲ್ಲ ಅರ್ಥ ಆಗಬೇಕು. ಈ ಮತ್ತೆ ಕಾರಲ್ಲಿ ನೋಡ್ತೇವೆ, ಕೆಟ್ಟದ್ದು ಕೂಡ ಆಕಾಶ ನೋಡ್ಕೊಂಡ್ಕೋತೇವೆ ಹೊರತು ನಮ್ಗೇನು ಅರ್ಥ ಆಗುತ್ತಾಗ? ಯಾಕೆ ಕೆಟ್ಟದ್ದು ನಮ್ಗೆ ಗೊತ್ತಿಲ್ಲ, ಮೆಕ್ಯಾನಿಕ್ ಬರಬೇಕು. ನಾವು ಕೂತ ಕಾರು ಹೇಗೆ ಹೋಗುತ್ತೆ ನಮಗೆ ಗೊತ್ತಿಲ್ಲ, ನಾವು ಕೂತ ಪ್ಲೇನ್ ಹೇಗೆ ಹೋಗುತ್ತೆ ನಮಗೆ ಗೊತ್ತಿಲ್ಲ. ಪ್ಲೇನ್ ಲೆಕ್ಕ ಹಾಕಿ, ಸಣ್ಣ ಕಲ್ತುಂದೆ ಸರಿ ತಪ್ಪಂದು ಕೆಳಬಿಡುತ್ತೆ, ಎಷ್ಟು ಕೆಲವು ಮಿಲಿಗ್ರಾಮ್ ಭಾರ ಇರುತ್ತೆ ತಪ್ಪಂದು ಕೆಳಬಿಡುತ್ತೆ. ಆದರೆ ಪ್ಲೇನ್ಗಳು ಮೇಲಕ್ಕೆ ಹಾರತ್ತಲ್ಲ, ತನ್ನಗಟ್ಟಲೆ ಭಾರ ಇರುತ್ತೆ. ತನ್ನಗಟ್ಟಲೆ ಭಾರ ಇರೋ ಪ್ಲೇನು ಹಕ್ಕಿ ಹಾರದಾಗ ಹಾರುತ್ತೆ, ಸಣ್ಣ ಇದು ಕಬ್ಬಳ ದೂಳು ಕೆಳಗೆ ಬೀಳುತ್ತೆ. ಯಾತಕ್ಕೆ ಇದು ಬೀಳ್ಬೇಕು? ನಾವು ಪ್ಲೇನ್ ಹಾಕಿ ಬಿಡ್ತಾ ಇಲ್ಲ, ನಿಮಗೆ ಗೊತ್ತಿಲ್ಲ, ಅದು ಸೈನ್ಸ್ ಅಂತ ಹೇಳ್ತಾರೆ. ಆ ಸೈನ್ಸ್ ತಾನೇ ಅದು, ಇದು ಫಿಲಾಸಫಿ, ಆದ್ರಿಂದ ಹಾಗಾಗತ್ತೆ ಅಂತ ಹೇಳಿ. ಸೈನ್ಸ್ ಅನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಿಮಗೆ ಹೇಗೆ ಬರೋದಿಲ್ಲೋ, ಫಿಲಾಸಫಿ ಎಂಬುದು ಸೂಪರ್ ಸೈನ್ಸ್, ಸೈನ್ಸ್ ಅನ್ನು ಮೇಲೆ ಇರತಕ್ಕಂಥದ್ದು. ಆದ್ರಿಂದ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಬರೋದಿಲ್ಲ. ನಾವು ಅದೆಲ್ಲ ಬಿಟ್ಬಿಡಿ, ನಾವು ತಿಂದ ಅನ್ನ ಹೇಗೆ ಜೀರ್ಣವಾಗುತ್ತೆ ನಮಗೆ ಗೊತ್ತಾ? ಜೀರ್ಣ ಡಾಕ್ಟರ್ ಹೋಗಿ ಯಾಕೋ ಜೀರ್ಣ ಆಗಿಲ್ಲ ಡಾಕ್ಟರ್ ಅಂತ ಹೇಳಕ್ ಬರ್ತದೆ ಹೊರತು, ಯಾವ ಸ್ಟೇಜಲ್ಲ ಫುಡ್ ಇದೆ ಹೇಳಕ್ ಬರ್ತಾ ನಮಗೆ? ಏ ನಿದ್ದೆ ಹೊಡಿತಿರ್ತಾನೆ, ಏನ್ ಹೇಳಕ್ ಬರತ್ತೆ ಪಾಪ, ಊಟ ಮಾಡಿದ್ರೆ ಜೀರ್ಣ ಮಾಡ್ಕೊಳ್ಳೋದು ನಿದ್ದೆ ಹೊಡೆದು ಬಿಡ್ತಾನಷ್ಟೆ. ಆ ಪ್ರೋಸೆಸ್ ಮಾಡೋದು ಯಾರೋ? ದೇವತೆಗಳು ಮಾಡ್ತಾರೆ, ಭಗವಂತ ಮಾಡಿಸ್ತಾರೆ. ಜೀರ್ಣ ಮಾಡಿಸೋದು ಯಾರೋ? ಭಗವಂತ ಮಾಡಿಸ್ತಾರೆ. ಅಹಂ ವೈಶ್ವಾನರೋ ಹುತ್ವ ದೇಹಿನಾಂ ಪ್ರಾಣಿನಾಂ ದೇಹ ವಾಸ್ತ್ರಿತ ಪ್ರಾಣಾಪಾನ ಸಮಾಯುಕ್ತ ತಥಾ ಮನ್ನಂ ಚತುರ್ವಿಧಂ. ಜೀರ್ಣ ಮಾಡೋ ಸ್ಥಿತಿ ನಮಗಿದೆಯಾ? ಅದು ಪ್ರೋಸೆಸ್ ಗೊತ್ತಾ? ಏನು ಗೊತ್ತಿಲ್ಲ. ನಮಗೇನು ಗೊತ್ತಿದೆ ಅಂತ ಅವೆಲ್ಲ ಗೊತ್ತಾಗಬೇಕು. ನಮ್ಮ ದೇಹದ ವಿಚಾರ ನಮಗೆ ಗೊತ್ತಿಲ್ಲ ಅಂದಮೇಲೆ ದ್ರೌಪದಿ ದೇಹದ ವಿಚಾರ ಏನು ಗೊತ್ತಾಗುತ್ತೆ ಲೆಕ್ಕ ಹಾಕಿ? ಯಾರಿಗೆ ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಾಯ್ತು, ಯಾರಿಗೆ ಗೊತ್ತಾಯ್ತು ಅವ್ರಿಗೆ ಗೊತ್ತಾಯ್ತು, ಹೊರತು ಬೇರೆಯವರಿಗೆಲ್ಲ. ಡಾಕ್ಟರ್ ಬಿಲ್ ಮಾಡಿಬಿಡ್ತಾನೆ ಆಪರೇಷನ್ ಮಾಡಿದ ತಕ್ಷಣ, ಇಷ್ಟಂತ ಏನ್ರಿ ಲಕ್ಷ ರೂಪಾಯಿ ನಮ್ಗೆ ಒಪ್ಲಕ್ ಆಗೋದಿಲ್ಲ, ಏನೇ ಮಾಡಿದ್ರು ತೋರಿಸ್ಬಿಡಿ ಒಂದ್ಸರಿ ತೋರಿಸಿ ಕೇಳಿದ್ರೆ ಹಾಗೆ ಓಪನ್ ಮಾಡಿ ಮತ್ತೆ ಸತ್ತೋಗ್ತಾನೆ ಅಷ್ಟೇ. ಅವ್ರು ಹೇಳಿದ್ದು ನಂಬೇಕಷ್ಟೇ ಹೊರತು ಇನ್ನೇನು ಮಾಡಿ ಎಲ್ಲ ತೋರಿಸ್ಬಿಡಿ ಬಿಚ್ಚಿ ಅಂತ ಕೇಳಿದ್ರೆ ಹುಚ್ಚ ಅಂತ ಕರೀತಾರೆ. ಆ ಇನ್ನೊಬ್ಬ ಡಾಕ್ಟರ್ಗೆ ಅರ್ಥ ಆಗುತ್ತೆ, ರಿಯಲ್ ಏನ್ ಅರ್ಥ ಆಗುತ್ತೆ ಅದನ್ನ. ನಾವು ಕಣ್ಣಾರು ನೋಡಕ್ ಬಿಡೋದಿಲ್ಲ, ಅವಳು ಆಪರೇಷನ್ ಮಾಡಿ ನಾವು ಬಿಡೋದೇ ಒದರ್ತಿರ್ತಾರೆ, ಕೊಯ್ಬೇಡಿ ಕೊಯ್ಬೇಡಿ ಅಂತ ಹೊತ್ತೋಗ್ಬಿಡ್ತಾರೆ ಅಷ್ಟೇ. ನೋಡಕ್ಕೂ ಬಿಡೋದಿಲ್ಲ, ಇವತ್ತು ಬಿಲ್ ನೋಡಿ ಬಿಲ್ ನೋಡ್ಬೇಕಷ್ಟೇ, ನಾವು ಆಪರೇಷನ್ ನೋಡಕ್ ಬಿಡೋದಿಲ್ಲ. ಬಿಲ್ ನೋಡಿ ಅದು ಆಪರೇಷನ್ ಸ್ಟೇಜ್ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಹಾಭಾರತ ಶಾಸ್ತ್ರವೇ ತಿಳ್ಕೋಬೇಕೆ ಹೊರತು ನಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಇನ್ನೂ ಶಾಸ್ತ್ರ ಹೇಳುತ್ತದೆ, ನಿಮ್ಗೆ ಅರ್ಥ ಆಗ್ಲಿಲ್ಲ ಅವರನ್ನು ಯೋಚನೆ ಮಾಡಬೇಡಿ. ಅರ್ಥ ಆಗಿಲ್ಲ ಅಂತೇಳಿ ಏನು ತಪ್ಪಲ್ಲ, ಅರ್ಥ ಇಲ್ಲ ಅಂತ ಹೇಳ್ಬೇಡಿ. ಡಿಫರೆನ್ಸ್ ಗೊತ್ತಾಗಬೇಕು. ಅರ್ಥ ಆಗಿಲ್ಲ ಅನ್ನೋದು ಬೇರೆ, ನಮ್ಮ ಡಿಫೆಕ್ಟ್ ಅದು. ಅರ್ಥ ಇಲ್ಲ ಅಂದ್ರೆ ಫ್ಯಾಕ್ಚುಯಲ್ ಎರರ್ ಆಗುತ್ತೆ, ಫ್ಯಾಕ್ಚುಯಲ್ ಎರರ್ ಆಗಬಾರ್ದು. ಯಾರೋ ತಮಿಳು ಮಾತಾಡ್ತಾರೆ, ನಿಮಗೆ ಅರ್ಥ ಆಗಲಿಲ್ಲ ಅನ್ನೇ ಪರವಾಗಿಲ್ಲ ಅಂತ, ಅರ್ಥ ಇಲ್ಲ ಅಂದ್ರೆ ಬಾರಿಸ್ತಾನೆ. ತಮಿಳು ಅರ್ಥ ಇಲ್ಲ ಅಂದ್ರೆ ಬನ್ನಿ ಮಾಡ್ತಾರೆ, ಆ ಕಡೆ ಬನ್ನಿ ಸುಟ್ಟಾಗಿ ಬಿಡ್ತಾನೆ ಬಸ್ ಅಂತ ಹೇಳ್ತಾರೆ. ಅರ್ಥ ಇಲ್ಲ ಅನ್ನೋ ಮಾತಿ ಕೆಟ್ಟ ಅರ್ಥ ಇದೆ. ಅರ್ಥ ಆಗಲಿಲ್ಲ ಅನ್ನೋದು ನಮ್ಮ ವೀಕ್ನೆಸ್ ಅದು. ನಮ್ಗೆ ಏನ್ ಅರ್ಥ ಆಗುತ್ತೆ ಅಂತ ದೇವ್ರ ವಿಷಯ ಅರ್ಥ ಆಗುತ್ತೆ, ಅದಕ್ಕೆ ದೇವ ವಿಷಯ ಅದು ನಮಗೆ ಗೊತ್ತಾಗೋದಿಲ್ಲ. ಆದರೆ ಅರ್ಥವಾಗೋದಿಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಾಮಾಣಿಕರು ಅಂತ ಅರ್ಥ. ನಾವು ಲಿಮಿಟೆಡ್ ಕೆಪಾಸಿಟಿ ಆದರೆ ನಿಮ್ಗೆ ಅರ್ಥವಾಗಲಿಲ್ಲ. ಅಡಿಗೆ ಅರ್ಥ ಆಗೋದಿಲ್ಲ, ಕೆಟ್ಟ ಏನೋ ಕಡಿಮೆ ಆಗಿದೆ ಏನೋ ಕಡಿಮೆ ಆಗಿದೆ ಅಂತ ಇರ್ತಾರೆ. ಪಾಪ ಉಪ್ಪು ಏನು ಅದು ಹೇಳಕ್ಕೆ ಬರೋದಿಲ್ಲ, ಏನೋ ಕಡಿಮೆ ಏನೋ ಕಡಿಮೆ ಆಗಿದೆ. ನಾವು ತಿನ್ನ ಅನ್ನಕ್ಕೆ ಏನು ಕಡಿಮೆ ಆಗಿದೆ ಗೊತ್ತಿಲ್ಲ ಇವನಿಗೆ. ಅಂತ ಹೊತ್ತಿನಲ್ಲಿ ಶಾಸ್ತ್ರ ವಿಚಾರದ ಬಗ್ಗೆ ಹಾಗೆಲ್ಲ ತಮಾಷೆ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನೆಲ್ಲ ಆಚಾರ ತುಂಬಾ ವಿಸ್ತಾರವಾಗಿ ಹೇಳುತ್ತಾರೆ. ಅದಕ್ಕೆ ಈ ವೇಳೆ ಅಲ್ಲ, ಅದು ದ್ರೌಪದಿ ಮದುವೆ ಅಂತ ಆಗಿದೆ. ಭಾರಿ ಮುಖ್ಯ ಅಂದ್ರೆ ದ್ರೌಪದಿಯ ಮದುವೆ, ವಿಚಿತ್ರವಾದ ಮದುವೆ, ಜಗತ್ತಿನ ಅತ್ಯದ್ಭುತವಾದ ಏಕಮೇವ ಅದ್ವಿತೀಯವಾದಂತಹ ಮದುವೆ ನಡೀತಾ ಇದೆ. ಸ್ವತಃ ಕೃಷ್ಣ ಅಲ್ಲಿಂದ ಮಾಡಿಸ್ತಾ ಇದ್ದಾನೆ, ಆಶೀರ್ವಾದ ಮಾಡ್ತಾ ಇದ್ದಾನೆ. ಕೃಷ್ಣ ಉಡುಗೊರೆ ಕೊಟ್ಟನಂತೆ ಮದುವೆ ಮುಂಜಿ ಕಾಲ ಉಡುಗೊರೆ ಕೊಡೋ ಅಭ್ಯಾಸ ಕೃಷ್ಣ ಕೊಟ್ಟ ಅಭ್ಯಾಸ. ಅದು ಗೆದ್ದದಾತರದಿ ಶ್ರೇಷ್ಠ ತತ್ತ ದೇವೇತರೋ ಜನ. ಕೃಷ್ಣ ಏನು ಕೊಟ್ಟಿರಬಹುದು ನಮಗೆ ಭಾರಿ ಕುತೂಹಲ. ಕೃಷ್ಣ ಏನ್ ಸ್ಟೀಲ್ ಪಾತ್ರೆ ಕೊಟ್ಟನೋ ನಮಗೆ ಗೊತ್ತಲ್ಲ, ಕೊಡೋದಲ್ಲ, ಏನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇವ ಸ್ಟೀಲ್ ಪಾತ್ರೆ ಅದು ಇದು ಕೊಡೋ ಪದ್ಧತಿ ಇರುತ್ತದೆ. ಕೃಷ್ಣ ಏನ್ ಕೊಟ್ಟ ಮಹಾಭಾರತ ನೋಡ್ಬೇಕು, ಆಚಾರ್ಯ ಹೇಳ್ತಾರೆ ಎಲ್ಲ ಬಂಗಾರದ ಪಾತ್ರೆ ಕೊಟ್ಟಂತೆ ಭಗವಂತ, ಎಲ್ಲ ಬಂಗಾರ ಅಂತ. ಆ ದ್ರೌಪದಿ ಪ್ರತ್ಯೇಕ ಕಾಣಿಕೆ ಕೊಟ್ಟಂತೆ. ಎಷ್ಟು ಪ್ರಿಯ ದ್ರೌಪದಿ ಕೃಷ್ಣನಿಗೆ ವಿದ್ಯಾ, ದ್ರೌಪದಿ ವಿದ್ಯಾಭಿಮಾನಿ ದೇವತೆ ಆದ್ದರಿಂದ ಸರ್ವ ಸುವರ್ಣಮಯ ಅಂತ. ಪಾಂಡವರಿಗೆ ಸುವರ್ಣದ ವಸ್ತ್ರಗಳು, ಎಲ್ಲ ಪೀತಾಂಬರಗಳೇ ಹೊರತು ಬೇರೆ ಇಲ್ಲ, ಸರ್ವವೂ ಚಿನ್ನ ಚಿನ್ನ ಚಿನ್ನದ. ಆ ರೀತಿ ಭಗವಂತ ಕೊಟ್ಟನಂತೆ ಕೃಷ್ಣ ರೂಪದಿಂದ. ಅಂತ ಅತ್ಯದ್ಭುತ ರಾಜ ರೂಪ ತಾನೇ ಅದು, ಒಂದು ಕ್ಷತ್ರಿಯ ರೂಪವಾದ್ರಿಂದ ಅಂತಹ ಅದ್ಭುತ ರತ್ನ ಅನರ್ಘ್ಯ ವಸ್ತ್ರಗಳನ್ನ ಆಭರಣ ಪ್ರೆಸೆಂಟ್ ಮಾಡ್ತಾ ಇದ್ದಾನೆ ಕೃಷ್ಣ. ವೇದವ್ಯಾಸ ರೂಪದಿಂದ ಏನು ಕೊಡ್ಲಿಲ್ವನ್ ಆಶಿಷೋ ಅಗ್ರಹ, ಇಷ್ಟೇ. ಬ್ರಾಹ್ಮಣ ಮಾಡಬಹುದು ದೊಡ್ಡ ಆಶೀರ್ವಾದ, ಅದಕ್ಕಿಂತ ದೊಡ್ಡ ಅಂತ ಇನ್ನೊಂದು ಸೌಭಾಗ್ಯ ಇಲ್ಲ. ಯಾವ ಒಂದು ವಸ್ತುವಿಗೆ ಬೆಲೆ ಕಟ್ಟಬಹುದು? ಆಶೀರ್ವಾದ ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ, ಆಶೀರ್ವಾದ ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ. ಅಲ್ಲೂ ತಾರತಮ್ಯ, ಬ್ರಾಹ್ಮಣ ರೂಪದಿಂದ ಆಶೀರ್ವಾದ, ಕ್ಷತ್ರಿಯ ರೂಪದಿಂದ ಕೊಡ್ತಾನೆ ಭಗವಂತ. ಆದ್ರಿಂದ ದೇವರನ್ನ ಧ್ಯಾನ ಮಾಡ್ತಿದ್ರೆ ದೇವರು ಕೊಟ್ಟೇ ಕೊಡ್ತಾನೆ. ಇವತ್ತು ಯಾರ್ಯಾರು ಕೊಡ್ತಾರೆ ಮದುವೆಯಲ್ಲಿ ಅಂದ್ರೆ ಯಾರ್ಯಾರು ಕೊಡೋದಿಲ್ಲ, ದೇವರು ಕೊಡಿಸ್ತಾನೆ ಅಷ್ಟೇ. ಅವನು ಕೊಡಿಸಿದರೆ ಉಂಟು ಇಲ್ಲ ಹೋದ್ರೆ ಇಲ್ಲೇ ಹೊರತು ಬೇರೆ ಇಲ್ಲ. ಕೊಡತನ ಅಂತಸ್ತಿ ತಕ್ಕಂತೆ ತಾನೇ ಕೊಡ್ತಾನೆ. ಕೃಷ್ಣನ ಅಂತಸ್ತೇನು? ಲಕ್ಷ್ಮೀಪತಿ. ಅದಕ್ಕೆ ಚಿನ್ನವನ್ನು ಬೆಳ್ಳಿ ಪದಾರ್ಥ ಒಂದಿಲ್ಲ ಮತ್ತೆ. ಆದ್ರೆ ಕಾಲ ಬೆಳ್ಳಿ ಗೊತ್ತಿದ್ದಿಲ್ಲ ಅಂತ ಯಾರು ಬರೆದ್ರೆ ತಪ್ಪಲ್ಲ. ಬೆಳ್ಳಿ ಬೇಕೇ ಇದ್ದಿಲ್ಲ ಅವ್ರಿಗೆ, ಆದ್ರಿಂದ ಬೆಳ್ಳಿ ಗೊತ್ತಿದ್ದಿಲ್ಲ ಅಂತ ತಿಳ್ಕೊಂಡ್ರೆ ಮೂರ್ಖರ ಅಷ್ಟೇನೆ. ಆದ್ರೆ ಬೆಳ್ಳಿ ಗೊತ್ತಿತ್ತು ಉಪಯೋಗಿಸ್ತಿದ್ದಿಲ್ಲ. ಇವತ್ತು ಬೆಳ್ಳಿ ಉಪಯೋಗಿಸಲು ಸ್ಟೀಲ್ ಉಪಯೋಗಿಸಲ್ಲ, ಸ್ಟೀಲ್ ಉಪಯೋಗಿಸಲು ಕುಡಿಕೆ ಉಪಯೋಗಿಸಲ್ಲ. ಇವತ್ತು ಅಂತ ಸುವರ್ಣಮಯವಾದ ಪಾತ್ರೆ, ರತ್ನ ಖಚಿತವಾದ ವಸ್ತುಗಳನ್ನು ಭಗವಂತ ಅವರಿಗೆ ಕಾಣಿಕೆಯನ್ನಾಗಿ ಕೊಟ್ಟನಂತೆ. ಕೃಷ್ಣ ನ ಹೆಸರು ಹೇಳಿದ್ರೇನೆ ಒಳ್ಳೆ ಮದುವೆ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕೀ ಪುತ್ರೋ, ಮಂಗಲಂ ಗರುಡಧ್ವಜ. ಮಂಗಲಾಷ್ಟಕ ಹೇಳಿದ್ರೆ ಒಳ್ಳೆ ಮದುವೆ. ಇನ್ನು ಕೃಷ್ಣನೇ ಅಲ್ಲಿದ್ದಾಗ ಎಂತ ಮದುವೆ ಆಗಿರಬೇಕು, ವೇದವ್ಯಾಸರಿದ್ದಾಗ ಎಂತ ಮದುವೆ ಆಗಿರಬೇಕು ಅನ್ನೋ ಯೋಚನೆ ಮಾಡಿಬಿಟ್ಟು ಪಾಂಡವರ ಆ ಮದುವೆ, ದ್ರೌಪದಿಯ ಕಲ್ಯಾಣ ಊಹಾತೀತವಾದ ಮಂಗಲಕರವಾದ ಕಲ್ಯಾಣವೇ ಹೊರತು ಅಮಂಗಲದ ಹೆಸರೂ ಇಲ್ಲ. ಅದು ಹೇಗೆ ವಿವರಗಳನ್ನ ಮುಂದಿನ ಬಾರಿ ಪ್ರವಚನ October 13-19 ಏನ್ ನಡೆಯುತ್ತೆ, ಆಗ ದ್ರೌಪದಿ ಕಲ್ಯಾಣದ ವಿಶೇಷ ವಿವರಗಳು, ಶಾಪ ಪ್ರಸಂಗ, ಅವ್ರು ಹೇಗೆ ಸಂಸಾರ ಮಾಡ್ತಿದ್ರು ಮುಂದಿನ ಪ್ರಶ್ನೆ. ಮದುವೆನೂ ಆಗಿಬಿಡ್ತು ಬಿಡಿ, ಹೇಗೆ ಸಂಸಾರ ಮಾಡ್ತಿದ್ರು ಮುಂದೆ ಅವರು ಬಹಳ ಕುತೂಹಲದ ಪ್ರಶ್ನೆ. ಅದನ್ನ ಆಚಾರ್ಯ ಹೇಗೆ ಬಿಡಿಸ್ತಾರೆ ಅದನ್ನ ನೋಡ್ಬೇಕು. ಮಹಾಭಾರತ ಹೇಗೆ ಉತ್ತರ ಕೊಡುತ್ತೆ ಅದನ್ನ ನೋಡಿಬಿಟ್ರೆ, ಏನೋ ವೈಜ್ಞಾನಿಕ ಅಂತ ಮಾತಾಡ್ತೇವಲ್ಲ ಅದನ್ನ ಮೀರಿ ನಮ್ಮ ಮಹಾಭಾರತ ಉತ್ತರ ಕೊಡ್ತಾ ಇದೆ. ಆಚಾರ್ಯರೆಲ್ಲ ಅಷ್ಟು ಮನಸ್ಸಿಗೆ ಒಪ್ಪ ಹಾಗೆ ಸಮರ್ಥನೆ ಮಾಡ್ತಾರೆ. ಅದನ್ನೆಲ್ಲ ಕೂಡ ಮುಂದಿನ ಬಾರಿ ಪ್ರವಚನ ನೋಡೋಣ ಅಂತ ಹೇಳ್ತಾ ಇರೋದು ವಿಚಿತ್ರ ಪ್ರವಚನ ಮಾಲಿಕೆ. ವಿಜಯ ಭಾರತೀ ಶಾಲೆ ಇರುವುದು, ಭಾರತೀಯ ಕಥೆ ಎರಡು ಮ್ಯಾಚ್ ಆಗಿಬಿಟ್ಟಿದೆ. ದ್ರೌಪದಿ ಭಾರತೀ ದೇವಿ ಆದ್ದರಿಂದ ಭಾರತೀಯ ಕಥೆನೆ ವಿಜಯ ಭಾರತಿ ಸ್ಕೂಲ್ ನಡೀತಾ ಇದೆ. ಅದರ ಜೊತೆಗೆ ಭಾರತಿ ದ್ರೌಪದಿ ವಿದ್ಯಾಭಿಮಾನಿ ದೇವತೆ. ಇದು ಪಾಠಶಾಲೆ, ಇದು ಪಾಠಶಾಲೆ ಆದ್ರಿಂದ ಬಿಲ್ಡಿಂಗ್ ಹೆಸರು ಭಾರತೀಯ ಅಲ್ಲ, ಸ್ಕೂಲೇ ಭಾರತೀಯ ಆದ್ರಿಂದ ಸರಿಗೋಯ್. ಬಹುಶಃ ಹೆಸರು ಇಡಬೇಕಾದ್ರೇನೆ ಎಂದೋ ಮಹಾಭಾರತ ಪ್ರವಚನ ಆಗುತ್ತೆ ಇಲ್ಲಿ ಅನ್ನೋ ಸೂಚನೆ ಬಂದಾಗ ವಿಜಯ ಭಾರತ ಹೆಸರಿಟ್ಟಾಗ್ಲೇನೆ ಭಾರತೀಯ ಕಥೆ ಇಲ್ಲಿ ಪ್ರಸಾರಕ್ಕೆ ಬರುತ್ತೆ ಅನ್ನೋ ಒಂದು ಮುನ್ಸೂಚನೆ ಆದಂತೆ ಆಗೋಗ್ಬಿಟ್ಟಿದೆ. ಹೊರಬುದ್ಧ ಪೇಜಾವರ ಶ್ರೀಪಾದಂಗಳವರ ನೇತೃತ್ವದ ಸಂಸ್ಥೆ ಆದ್ದರಿಂದ ಆ ರೀತಿ ಬಂದರೆ ಏನು ಆಶ್ಚರ್ಯ ಇಲ್ಲ. ಅದು ನಡೆದಿದೆ. ಇದರಲ್ಲಿ ಮನಸ್ಸು ಮಾಡಿದ್ದು ಕೂಡ ಯಾರು ಅಂದ್ರೆ ನಿವೃತ್ತ ಪ್ರಾಂಶುಪಾಲರಾಗಿ ಜಿ ಗುರುರಾಜ್ ಅವರು ಬಹಳಷ್ಟು ವಿದ್ಯಾಪ್ರಿಯರಾದವರು. ಅದಕ್ಕೆ ತಕ್ಕಂತೆ ಅವರು ಒಳ್ಳೆ ಇಷ್ಟಪಟ್ಟ ಸಂಸ್ಥೆಯಲ್ಲಿ ಕಾಲೇಜಿನ ಹೇಗೆ ವ್ಯವಸ್ಥಿತವಾಗಿ ನಡೆಸಿದ್ದಾರೋ ಕಾರ್ಯಕ್ರಮ ಒಳ್ಳೆ ವ್ಯವಸ್ಥಿತ ಏರ್ಪಾಟು ಮಾಡಿದ್ದಾರೆ. ಒಂದು ಇನ್ವರ್ಟರ್ ತರಿಸಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ, ಚೇರ್ಸ್ ಹಾಕಿದ್ದಾರೆ. ಏನೇನ್ ಬೇಕೋ ಅದನ್ನ ಮತ್ತೆ ಮಾಡ್ತೇನೆ ಅಂತಾರೆ ಹೊರತು ಬಹುಶಃ ಈ ರೀತಿ ಆರ್ಗನೈಸ್ ಮಾಡೋ ವ್ಯವಸ್ಥೆ ಸಿಗೋದು ಭಾರಿ ಕಷ್ಟ. ಮಾಧ್ಯಮದಲ್ಲಂತೂ ಅವ್ಯವಸ್ಥೆ ಹೆಸರಾದವರು ನಾವು. ಆದರೆ ಇವತ್ತು ಬಹಳ ಸುವ್ಯವಸ್ಥಿತ ನಡೆಸತಕ್ಕಂಥ ಕೆಲವೇ ಕೆಲವು ದಿನಗಳಲ್ಲಿ ಶ್ರೀ ಗುರುರಾಜ್ ಅವರು, ಅವರ ಜೊತೆಗೆ ಸತ್ಯನಾರಾಯಣ ಅವರು, ರಾಘವೇಂದ್ರ ಅವರು ಅನೇಕ ಸೇರಿಬಿಟ್ಟು ಕೆಲಸ ನಡೆಸ್ತಾ ಇದ್ದಾರೆ. ಇದು ಒಂದು ಬಹಳ ಸಾರ್ಥಕವಾದ ಕಾರ್ಯಕ್ರಮ. ಒಂದೆರಡು ಕಾರ್ಯಕ್ರಮ ಮಾಡೋದೇ ಕಷ್ಟ, ಇದು ವರ್ಷಗಟ್ಟಲೆ ಕಾರ್ಯಕ್ರಮ. ಇದು ಒಂದು ಮಹಾಭಾರತ ಮುಗಿಯುತ್ತೆ ಅಂತ ಹೇಳಿದ್ರೆ ವರ್ಷಗಟ್ಟಲೆ ಕಾರ್ಯಕ್ರಮ. ಇದು ಮೂರನೇ ಪ್ರವಚನ ಮಾಲಿಕೆ ಮುಗಿದಿದೆ ಅಷ್ಟೇನೆ. ಮುಂದೆ ಮಹಾಭಾರತ ಅಂದ್ರೆ ಅದು ಆಶ್ಚರ್ಯಗಳ ಸರಮಾಲೆ. ಅದು ಒಂದು ನಾವು ಅನ್ಕೊಂಡಾಗ ಯಾವುದು ನಡೆಯೋದಿಲ್ಲ, ಅದು ನಡೆದಾಗ ನಾವು ಅನ್ಕೊಳ್ಳೋಕೆ ಆಗೋದಿಲ್ಲ ಅಂತ ವಿಚಿತ್ರವಾದ ಕಥೆ ಅದು. ಅದು ಮುಂದೆ ಆ ರೀತಿ ಹೇಳಿಸೋದು ಅಂದ್ರೆ ದೊಡ್ಡ ಸಂಕಲ್ಪ ಬೇಕು. ತಮ್ಮ ಮನೆಯವರ ಸಹಕಾರದಿಂದ ಶ್ರೀ ಗುರುರಾಜ್ ಅವರು ಅವರ ಮಿತ್ರವರ್ಗ ಏನ್ ಕೆಲಸ ಮಾಡ್ತಾ ಇದೆ ಅದು ಎಷ್ಟು ಅಭಿನಂದನೆ ಮಾಡಿದ್ರು ಸಾಲದು ಅಂತ ಹೇಳ್ತಾ, ನಿಮಗೂ ಅಷ್ಟೇನೆ ಅತ್ಯಂತ ಕಾತರದಿಂದ ಕುತೂಹಲದಿಂದ ಇಲ್ಲಿ ಜನ ಬರ್ತಾರ, ಮೊದಲು ಆರಂಭದಲ್ಲಿ ಇದ್ದ ಕಾಲಕ್ಕೆ ಈ ಸ್ಕೂಲಲ್ಲಿ ಮಾಡಿಸ್ಬಿಟ್ಟು ಜನ ಬರ್ತಾರ ಅಂತ ಕೇಳಿದ್ರೆ ಇಲ್ಲಿ ಜನ ಹಿಡಿಸ್ಲಿಕ್ಕೆ ಸಾಕಾಗುತ್ತಾ ಜಾಗ ಅನ್ನೋಷ್ಟು ಮಟ್ಟಿಗೆ ನೀವು ಬಂದಿದ್ದೀರಿ. ಅದು ಮಳೆ ಗಿಡ ಯಾವುದನ್ನು ಲೆಕ್ಕಿಸ್ತೇನೆ ಬಂದಿದ್ದೀರಲ್ಲ, ಮಹಾಭಾರತದ ಬಗ್ಗೆ ನಿಮಗೆ ಇರ್ತಕ್ಕಂತ ಆಧಾರಕ್ಕೆ ಇದು ಒಳ್ಳೆಯ ಸೂಚನೆ. ನಿಜವಾಗ್ಲೂ ನಮ್ಮನ್ನು ಉದ್ಧಾರ ಮಾಡೋದು ಅಂತ ಭಕ್ತಿ ಶ್ರದ್ಧೆಗಳೇ ಹೊರತು ಬೇರೆ ಯಾವುದೂ ಅಲ್ಲ. ನಿಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ, ಈ ಸಂಸ್ಥೆಯವರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಪ್ರವಚನ ಮಾಲಿಕೆಯನ್ನ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇನೆ. ಈಗಾಗಲೇ ಹೇಳಿದಂತೆ ಪೂರ್ಣ ಫಲದ ಸೇವೆಯನ್ನ ಶ್ರೀಮತಿ ತಾರಾಬಾಯಿ ಅವರು ಮಾಡಿದ್ದಾರೆ. ಎಲ್ಲರೂ ಕೂಡ ಅದನ್ನು ಪಡ್ಕೊಂಡೇ ಹೋಗಬೇಕು ಅಂತ ಹೇಳಿ ಅವರು ವಿಜ್ಞಾಪನೆ ಮಾಡುತ್ತಿದ್ದಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚ ಮಹಂ ತೇನ ಪ್ರಿಯತಾಂ ಕಮಲಾಲಯಃ.